ಪ್ರಯೋಗಾಖ್ಯ ಕರ್ಮಯೋಗ ಜ್ಞಾನಯೋಗ ಅಂತ ಕರೆದ ಮೇಲೆ ಈ ಯೋಗ ಅಲ್ಲ ಅಂತ ಸ್ಪಷ್ಟ ಆಯಿತು ಅಂತ. ಈ ಸಾಂಖ್ಯ ಮತದ ಯೋಗಕ್ಕೆ ಕರ್ಮಯೋಗ ಇಲ್ಲ, ಬರೀ ಯೋಗ ಅಂತ ಹೆಸರಿದ್ರು. ಇಲ್ಲಿ ಮುಂದೆ ಕರ್ಮಯೋಗ ಜ್ಞಾನಯೋಗ ಅಂತ ಪದ ಉಪಯೋಗಿಸಿದ್ರೆ ಕೂಡ ಇದು ಯಾವುದಲ್ಲ, ಸಾಂಖ್ಯ ಮತ ಯೋಗ ಮತದ ಪ್ರಸ್ತಾಪ ಇಲ್ಲಿ ಬಂದಿಲ್ಲ ಅಂತ ಹೇಳಿ. ನಿಂದಿತತ್ವಾಚ್ಯ ಇತರ ಯೋಹೋ ಮೋಕ್ಷ ಧರ್ಮೇಶು ಭಿನ್ನ ಮತತ್ವ ಮುಕ್ತ ಪಂಚರಾತ್ರ ಸ್ತುತ್ಯ. ನಿಂದಿತತ್ವಾಚ್ಯ ಇತರ ಯೋಹೋ ಮೋಕ್ಷಧರ್ಮೇಶು ಭಿನ್ನ ಮತತ್ವ ಮುಕ್ತ ಪಂಚರಾತ್ರ ಸ್ತುತ್ಯ. ಮತ್ತು ಈ ಸಾಂಖ್ಯ ಮತ್ತು ಯೋಗ ಈ ಎರಡು ಮತಗಳನ್ನು ಕೂಡ ಮಹಾಭಾರತದ ಮೋಕ್ಷಧರ್ಮ ಪರ್ವತದಲ್ಲಿ ಭಿನ್ನ ಮತ ಅದು ವೇದ ಮತವಲ್ಲ ಅಂತ ಹೇಳಿ, ಪಂಚರಾತ್ರ ಸರಿಯಾದದ್ದು ಇದು ಸರಿಯಲ್ಲ ಅಂತ ಖಂಡನೆ ಮಾಡಿದ್ದಾರೆ. ಆದ್ದರಿಂದ ಆ ಸಾಂಖ್ಯ ಯೋಗಗಳನ್ನು ಈ ಮಹಾಭಾರತದಲ್ಲೇ ಗೀತಾ ಬರೋದು, ಮಹಾಭಾರತದಲ್ಲೇ ಮೋಕ್ಷಧರ್ಮ ಪರ್ವ ಬರೋದು. ಮೋಕ್ಷ ಧರ್ಮ ಪರ್ವದಲ್ಲಿ ಸಾಂಖ್ಯ ಮತ ಯೋಗ ಮತಗಳನ್ನು ತಪ್ಪು ಅಂತ ಹೇಳಿರೋದ್ರಿಂದ ಇಲ್ಲಿ ಆ ಸಾಂಖ್ಯ ಮತ ಮತ್ತು ಯೋಗ ಮತಗಳ ಪ್ರಸ್ತಾಪವನ್ನು ಮಾಡೋ ಪ್ರಸಕ್ತಿಯೇ ಬರೋದಿಲ್ಲ ಅಂತ ಅರ್ಥ. ವೇದಾನಂತೂ ಏಕಾರ್ಥತ್ವ ನ ವಿರೋಧ. ವೇದಗಳಿಗೆ ಅಲ್ಲಿ ವೇದಗಳ ಪ್ರಸ್ತಾಪ ಬಂದಿದೆಯಲ್ಲ ಅಂದರೆ ವೇದಗಳಿಗೂ ಪಂಚರಾತ್ರ ಭಗವದ್ಗೀತೆ ಎಲ್ಲದಕ್ಕೂ ಐಕಮತ್ಯ ಇರೋದರಿಂದ ಇದಕ್ಕೆ ವಿರೋಧ ಇಲ್ಲ. ಪಾರ್ಥಕ್ಕೆಂತೂ ಸಾಂಖ್ಯಯೋಗ್ಯಾದ್ಯಪೇಕ್ಷೆಯ ಯುಕ್ತ. ಯಾವಾಗ ವೇದಗಳನ್ನು ಪ್ರತ್ಯೇಕ ಹೇಳ್ತಾರೋ ಆಗ ಸಾಂಖ್ಯಾದ್ಯಪೇಕ್ಷೆಯ ಸಾಂಖ್ಯ ಜ್ಞಾನ ಸರಿ ಇದೆ ಕೆಳಗೆ ಸಾಂಖ್ಯ ಯೋಗ ಅನ್ನೋ ಪದಗಳಿಗೆ ಆರ್ಥನೆ ಮಾಡಬೇಕು ಅಂತ ಹೇಳಿದರು. ಇತೋಪಿನ ಯೋಗ ಪಾತಂಜಲ ಶಾಸ್ತ್ರಮಿತ್ಯಾಹ ಕರ್ಮೇತಿ. ಇತೋಪಿನ ಯೋಗ ಪಾತಂಜಲ ಶಾಸ್ತ್ರಮಿತ್ಯಾಹ ಕರ್ಮೇತಿ. ಈ ಯೋಗ ಮತ ಪಾತಂಜಲ ಮತ ಅಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣವನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ. ಕರ್ಮಯೋಗ ಅಸ್ಮಿನ್ನೇವ ಯೋಗೇ ಕರ್ಮಯೋಗೋ ವಿಶಿಷ್ಯತೆ ಇತ್ಯಾದಿ ಪ್ರಯೋಗಾಚ್ಯ. ಕರ್ಮಯೋಗ ಅಂತ ಮುಂದೆ ವಿಶೇಷ ಪ್ರಯೋಗವನ್ನು ಇಲ್ಲೇ ಮಾಡ್ತಿರೋದ್ರಿಂದ ಇದು ಯೋಗ ಮತ ಅಲ್ಲ. ನಹಿ ಶಾಸ್ತ್ರೇ ಕರ್ಮಯೋಗ ಶಬ್ದೋ ಅಸ್ತೀತಿ. ಆ ಒಂದು ಸಾಂಖ್ಯಶಾಸ್ತ್ರಕ್ಕೆ ಕರ್ಮಯೋಗ ಅಂತ ಹೆಸರು ಇಲ್ಲಿ ಬಂದಿಲ್ಲ. ನ ಕೇವಲ ಉಪಾದೇಯತ್ವ ಅಭಾವಾತ್ ನಾ ಇತರವು ಇಹ ವಿವಕ್ಷಿತವು. ಉಪಾದೇಯವಲ್ಲ ಅಷ್ಟೇ ಅಲ್ಲ, ಅವು ಕೂಡ ಏನಾಗಿದೆ ಖಂಡಿತವಾಗಿವೆ. ಕಿಂತು ಇತ್ಯತಃ ನಿಂದಿತತ್ವಾಚ್ಚೈತಿ ಕಥಂ ನಿಂದಿತತ್ವಂ ಇತ್ಯತಃ ವಿಭಿನ್ನೇತಿ. ಮಹಾಭಾರತದಲ್ಲಿ ಮೋಕ್ಷಧರ್ಮ ಪರ್ವ ಶಾಂತಿ ಪರ್ವದ ಒಂದು ಭಾಗ. ಶಾಂತಿ ಪರ್ವದಲ್ಲಿ ಮೂರು ಉಪಪರ್ವಗಳು, ಒಂದು ರಾಜಧರ್ಮ ಪರ್ವ, ಇನ್ನೊಂದು ಆಪದ್ಧರ್ಮ ಪರ್ವ, ಮೂರನೇದು ಮೋಕ್ಷಧರ್ಮ ಪರ್ವ. ಅದರಲ್ಲಿ ಬಂದಿರೋ ವಾಕ್ಯ ಕೊಡ್ತಾರೆ. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ನಾನಾನ್ಯೇತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣ. ಸಾಂಖ್ಯಂ ಯೋಗ ಪಾಶುಪತಂ ವೇದ ಅರಣ್ಯಕಮೇವ ಚ. ಸಾಂಖ್ಯಶಾಸ್ತ್ರ ಯೋಗ ಮತ ಸಾಂಖ್ಯ ಮತ ಪಾಶುಪತ ಮತ ಇವೆಲ್ಲ ಬೇರೆ, ವೇದಾರಣ್ಯಕಮೇವ ಚ ವೇದಗಳು ಉಪನಿಷತ್ತುಗಳೆಲ್ಲ ಬೇರೆ ಅಂತ ಸ್ಪಷ್ಟ ಬೇರೆ ಬೇರೆ ಅಂತ ಖಂಡನೆ ಮಾಡಿರೋದ್ರಿಂದ ಈ ಸಾಂಖ್ಯ ಮತ ಯೋಗ ಮತಗಳು ಎಂದು ಕೂಡ ಗ್ರಾಹ್ಯ ಅಲ್ಲ. ಗ್ರಾಹ್ಯವಲ್ಲದ ಸಾಂಖ್ಯ ಮತ ಯೋಗ ಮತಗಳ ಪ್ರಸ್ತಾಪ ಇಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಜ್ಞಾನಾನಿ ಏತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣ ನಮಾತಿ. ಇದು ಸಾಂಖ್ಯಾದೀನಾಂ ಭಿನ್ನ ಮತತ್ವ ಮುಕ್ತ್ವಾ ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತಾ ನಾರಾಯಣ ಸ್ವಯಂ ಜ್ಞಾನೇಶ್ವೇತೇಷು ರಾಜೇಂದ್ರ ಸರ್ವೇಶ್ವೇ ತದ್ವಿಶಿಷ್ಯತೆ. ಇವನ್ನೆಲ್ಲ ಖಂಡನೆ ಮಾಡಿಬಿಟ್ಟು ಮುಂದೆ ಹೇಳ್ತಾರೆ ಬಹಳ ಮುಖ್ಯವಾದ ಅಂಶ. ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತಾ ನಾರಾಯಣ ಸ್ವಯಂ. ಪಂಚರಾತ್ರ ಇದೆಯಲ್ಲ ಅದನ್ನು ಒಪ್ಪಲೇಬೇಕು. ಯಾಕೆ ಅದನ್ನು ಹೇಳಿದವರು ಯಾರು? ಸ್ವಯಂ ನಾರಾಯಣ, ನಾರಾಯಣ ರೂಪದಿಂದ ಪರಮಾತ್ಮ ಉಪದೇಶ ಮಾಡಿರೋದ್ರಿಂದ ಈ ಸಾಂಖ್ಯಮತ ಅನ್ನೋ ಇದು ಒಂದು ಪಂಚರಾತ್ರ ಅತ್ಯಂತ ಗ್ರಾಹ್ಯ. ಅವ್ರೇನು ಮಾಡ್ತಾರೆ ಅದ್ವೈತಿಗಳು ಪಂಚರಾತ್ರವನ್ನು ಖಂಡನೆ ಮಾಡ್ತಾರೆ. ಪಂಚರಾತ್ರನ ಹೊಗಳಿದ್ದಾರೆ, ಅವ್ರಿಗೆ ಎಷ್ಟು ತಪ್ಪುಗಳಿದೆ ಅದ್ವೈತ ಮತಕ್ಕೂ ನಮ್ಮ ನಿಜವಾದ ಸಿದ್ಧಾಂತಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಸಾಂಖ್ಯಮತ ಯೋಗ ಮತಗಳನ್ನು ಖಂಡನೆ ಮಾಡೋದ್ರ ಜೊತೆಗೆ ಇದನ್ನು ಖಂಡನೆ ಮಾಡೋಕೆ ಬಿಡ್ತಾರೆ ಯಾವ್ದಾರು ಪಂಚರಾತ್ರ ಕೂಡ. ಆದ್ದರಿಂದ ಪಂಚರಾತ್ರ ಪ್ರಮಾಣ ಅಂತ ಮಹಾಭಾರತ ಸ್ಪಷ್ಟ ಹೇಳ್ತಾ ಇದೆ. ಪ್ರಮಾಣವಾದ ಪಂಚರಾತ್ರವನ್ನು ಅಪ್ರಮಾಣ ಅಂತ ಕರೆದ್ರೆ ಅವರು ಶಾಸ್ತ್ರ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ ಆಯ್ತಲ್ಲ. ಬೇಸಿಸ್ ಏನಂದರೆ ಬ್ರಹ್ಮಸೂತ್ರಗಳಲ್ಲಿ ಕೊನೆಗೆ ಎರಡನೇ ಅಧ್ಯಾಯದ ಎರಡನೇ ಪಾದದ ಕೊನೆ ಒಂದು ಸೂತ್ರ ಬರುತ್ತೆ, ಉತ್ಪತ್ತಿಯ ಸಂಭವ ಅಂತ ಅಂತೇಳಿ. ಆ ಅಧಿಕರಣದಲ್ಲಿ ವೇದವ್ಯಾಸ ದೇವರು ಅದನ್ನು ಖಂಡನೆ ಮಾಡಿದ್ದಾರೆ ಅಂತ ಅವ್ರ ವಾದ. ಆ್ಯಕ್ಚುಲಿ ಆ ವಿಷಯ ಅಲ್ಲಿ ಬಂದೇ ಇಲ್ಲ, ಅಲ್ಲಿ ಬಂದಿರೋದು ಶಾಕ್ತ ಮತದ ಖಂಡನೆ ಬಂದಿರೋದು. ಅಂದರೆ ಅವ್ರಿಗೆ ಇದೇ ಅರ್ಥ ಆಗಿಲ್ಲ, ಪೂರ್ವಪಕ್ಷನೇ ಸರಿಯಾಗಿ ಅರ್ಥ ಆಗಿಲ್ಲ, ಖಂಡನೆ ಮಾಡಿ ಏನೋ ಉಪಯೋಗ ಮಾಡ್ಕೊಂಡ್ಬಿಟ್ಟಿದ್ದ ಅದು ಸರಿಯಲ್ಲ. ಇನ್ಫ್ಯಾಕ್ಟ್ ಬೇರೆಯವರು ಅದಕ್ಕೆ ಅರ್ಥ ಬರಬೇಕಾದರೂ ಕೂಡ ಬೇರೆಯವರು ಪಾಲ್ ಡೀಸನ್ ಮೊದಲಾದ್ರಲ್ಲಿ ಇದ್ದಾರೆ, ಅವರೆಲ್ಲ ಎಲ್ಲ ಮತಾಚಾರರ ಭಾಷೆಗಳನ್ನು ಸುಮ್ಮನೆ ರಫ್ಲಿ ಇದು ಮಾಡ್ತಾರೆ, ಏನೋ ಕಂಪ್ಯಾರಿಟಿವ್ ಆಗಿ ಹೇಳ್ತಾರೆ. ಅಲ್ಲಿ ಹೇಳಬೇಕಾದ್ರೆ ಇವರಿಬ್ಬರು ಸರಿಯಲ್ಲ ಅಂತ ಹೇಳ್ಬೇಕು, ರಾಮಾನುಜರು ಸರಿಯಿಲ್ಲ, ಇವರು ಸರಿಯಿಲ್ಲ, ಮಧ್ವ ಸೀಮ್ಸ್ ಟು ಬಿ ಕರೆಕ್ಟ್ ಅಂತ ಬರೀತಾರೆ. ಮಧ್ವಾಚಾರ್ಯರದ್ದೇ ಸರಿಯಾದ ಅರ್ಥ ಹೊರತು ಅಲ್ಲಿ ಶಾಕ್ತ ಮತದ ಖಂಡನೆ ಬಂದಿರೋದು. ಇವರು ಪಂಚರಾತ್ ಮತದ ಖಂಡನೆ ಅಂತ ಹೇಳಿಬಿಟ್ಟು ಅದು ಅಪಾರ್ಥ ಮಾಡಿಕೊಂಡು ಏನೇನೋ ಬರೆದು ಹಾಕ್ಬಿಟ್ಟಿದ್ದ. ಅರ್ಥ ಆಯ್ತಾ ಏನ ಕೇಳಿದ್ರಲ್ಲ? ಯೋಗ ಪಾಂತಂಜಲಿ ಯೋಗ ಮತ ಏನದು? ಯೋಗ ಮತ ಅಂದರೆ ಸಾಂಖ್ಯ ಮತ ಯೋಗ ಮತಗಳು ಎರಡೂ ಕೂಡ, ಸಾಂಖ್ಯ ಮತ ನಿರೀಶ್ವರ ಮತ, ಯೋಗ ಮತ ಶೇಷ್ವರ ಮತ, ಇಷ್ಟೇ ವ್ಯತ್ಯಾಸ. ದೇವ್ರನ್ನ ಒಪ್ತಾರೆ ಅಷ್ಟೇ ಅವರು. ನಿರೀಶ್ವರ ಮತ ಆದರೆ ಸಾಂಖ್ಯ ಮತದಲ್ಲಿ ದೇವರನ್ನೇ ಒಪ್ಪೋದಿಲ್ಲ, ಪ್ರಕೃತಿಯನ್ನೆಲ್ಲ ಮಾಡುತ್ತೆ ಅಂತ ಹೇಳಿಬಿಡ್ತಾರೆ. ಈ ಮತದೊಳಗೆ ಯೋಗ ಮತದಲ್ಲಿ ದೇವ್ರನ್ನ ಒಪ್ತಾರೆ. ಎಂಥ ದೇವರು ಅಂದರೆ ರಾಜ ಇದ್ದಾಗ ಅಷ್ಟೇ, ಸರ್ವತಂತ್ರ ಸ್ವತಂತ್ರ ಅವೆಲ್ಲ ಒಪ್ಪೋದಿಲ್ಲ. ಅದರಿಂದ ಎರಡು ಮತಗಳು ಸರಿಯಲ್ಲ. ದೇವ್ರನ್ನೇ ಒಪ್ಪದಿರೋ ಮತ ಎಲ್ಲಿ? ಮಹಾಭಾರತ ದೇವ್ರನ್ನ ಒಪ್ಪಿಸ್ತಾ ಮತ, ಭಗವದ್ಗೀತೆ ಹೆಸರೇ ಭಗವದ್ಗೀತೆ. ಭಗವದ್ಗೀತೆ ದೇವ್ರನ್ನ ಒಪ್ಪದೇ ಇರೋ ಮತನ ಭಗವದ್ಗೀತೆ ಹೇಗೆ ಒಪ್ಪುತ್ತೆ ಮತ್ತೆ? ಅದರಿಂದ ಸರಿಯಲ್ಲ ಅಂತ ಅರ್ಥ. ಪಂಚರಾತ್ರಶ್ಯ ಕೃಷ್ಣಶ್ಯ, ಪಂಚರಾತ್ರದಲ್ಲಿ ಅನೇಕ ನೂರು ಸಂಹಿತೆಗಳಿವೆ, ಅದರೊಳಗೆ ಶತಕೋಟಿ ಶ್ಲೋಕ ಇರೋದು. ಶತಕೋಟಿ ಶ್ಲೋಕ ಅದನ್ನು ಪೂರ್ತಿ ಕೃಷ್ಣಶ್ಯ ಇಡೀ ಪಂಚರಾತ್ರ ಬರೆದಿದ್ದೇ ನಾರಾಯಣ ರೂಪದಿಂದ. ಒಂದು ಯಾವುದೋ ಒಂದು ಭಾಗ ಬರೆದು ಅದು ಮಾತ್ರ ಪ್ರಮಾಣ ಅಂತೇಳಿ, ಇಡೀ ಪಂಚರಾತ್ರ ಬರೆದಿರೋದ್ರಿಂದ ಇಡೀ ಪಂಚರಾತ್ರವೇ ಪ್ರಮಾಣ ಅಂತ. ಆದ್ದರಿಂದ ಪಂಚರಾತ್ರನ ಒಪ್ಪಲೇಬೇಕು, ಸಾಂಖ್ಯ ಮತ ಯೋಗ ಮತಗಳನ್ನು ಒಪ್ಪಲೇಬಾರದು. ಜ್ಞಾನೇಶ್ವೇತೇಶು ರಾಜೇಂದ್ರ ಸರ್ವೇಷು ಏತದ್ವಿಶಿಷ್ಯತೆ ಇತಿ ಪಂಚರಾತ್ರ ಸ್ತುತ್ಯ ವಿರುದ್ಧಾನಾಂ ಏಕಸ್ತುತಿ ಪರನಿಂದಾಂ ಗಮಯತಿ ಇತಿ ಪ್ರಸಿದ್ಧಮೇವೇತಿ ಭಾವ. ಒಂದು ಮಾತದು, ಇತಿ ಪಂಚರಾತ್ರ ಸ್ತುತ್ಯ ವಿರುದ್ಧಾನಾಂ ಏಕಸ್ತುತಿ ಪರನಿಂದಾಂ ಗಮಯತಿ ಇತಿ ಪ್ರಸಿದ್ಧಮೇವೇತಿ ಭಾವ. ಇಬ್ಬರು ಪರಸ್ಪರ ವಿರುದ್ಧ ಪದಾರ್ಥ ವ್ಯಕ್ತಿಗಳಿದ್ದಾರೆ. ಅಲ್ಲಿ ಒಬ್ಬರನ್ನ ಹೊಗಳಿದ್ರೆ ಇನ್ನೊಂದು ಇನ್ನೊಬ್ಬರನ್ನ ತೆಗೆದಿದ್ರು ಅಂತ ಅರ್ಥ. ಗೊತ್ತಾಯ್ತಾ? ಇಲ್ಲಿ ಸಾಂಖ್ಯ ಮತ ಯೋಗ ಮತನ ಒಂದು ಕಡೆ ಗುಂಪು ಮಾಡಿ ಪಂಚರಾತ್ರನ ಬೇರೆ ಮಾಡಿ ಪಂಚರಾತ್ರ ಭಾರಿ ಶ್ರೇಷ್ಠ ಅಂತ ಹೇಳಿದರೆ ಉಳಿದೆರಡು ಏನವು ಶ್ರೇಷ್ಠ ಅಲ್ಲ ಅಂತ ಅರ್ಥ. ಇದು ಉದಾಹರಣೆಗೆ ಅನೇಕ ಇದ್ದಾಗ ಒಂದನ್ನು ಹೊಗಳಿದರೆ ಅಲ್ಲ, ವಿರುದ್ಧ ಆಗಿರಬೇಕು. ಎರಡು ವಿರುದ್ಧವಾದ ಇಬ್ಬರಲ್ಲಿ ಒಬ್ಬರನ್ನ ಹೊಗಳಿದರೆ ಇನ್ನೊಬ್ಬನ ಏನಾಗಿರ್ತಾನೆ? ವಿರುದ್ಧ ಆಗಿರ್ತಾನೆ. ಭೀಮಸೇನ ಹೊಗಳ್ತೀವಿ, ಅರ್ಜುನ ಕೆಟ್ಟವನು ಅಂತ ಅರ್ಥ ಅಲ್ಲ. ಯಾಕೆ ವಿರುದ್ಧ ಅಲ್ಲ ಅವರು. ಆದರೆ ರಾಮದೇವ್ರನ್ನ ಹೊಗಳಿ, ರಾಮದೇವ್ರನ್ನ ರಾಮ ರಾವಣರಿದ್ದಾರೆ, ರಾಮ ಭಾರಿ ಶ್ರೇಷ್ಠ ಅಂದರೆ ರಾವಣ ಏನಂತ ಅರ್ಥ? ಕೆಟ್ಟವನು. ವಿರುದ್ಧ ವಿರುದ್ಧ ವ್ಯಕ್ತಿಗಳಲ್ಲಿ ಒಂದನ್ನು ಹೊಗಳಿದರೆ ಇನ್ನೊಂದು ಏನಾಗಿರ್ಬೇಕದು? ತಗೊಳ್ಳೋದೇ ಅಂತ ಅರ್ಥ. ಅದನ್ನು ಹೇಳ್ತಾರೆ, ಪರನಿಂದಾಂ ಗಮಯತಿ ಇತಿ ಪ್ರಸಿದ್ಧಮೇವ ಇತಿ ಭಾವ. ಏವಂ ತರ್ಹಿ ವೇದಾರಣ್ಯಕಸ್ಯಾಪಿ ನಿಂದಾ ಸ್ಯಾದಿತ್ಯತಃ ವೇದಾನಾಂತಿತಿ. ಅಲ್ಲಿ ವೇದಾರಣ್ಯಕಗಳ ಪ್ರಸ್ತಾಪನು ಬಂದಿದೆಯಲ್ಲ, ಅವನು ನಿಂದನೆ ಮಾಡಿದ್ದಾರೋ ಅಂದರೆ ಮಾಡಿಲ್ಲ. ಏಕಾರ್ಥತ್ವ ಪಂಚರಾತ್ರೇಣ, ಪಂಚರಾತ್ರದ ಅರ್ಥ, ವೇದಗಳ ಅರ್ಥ, ಆರಣ್ಯಕದ ಅರ್ಥ ಇವೆಲ್ಲ ಒಂದೇ ಆಗಿರೋದ್ರಿಂದ ಅವುಗಳ ಖಂಡನೆ ಬಂದೇ ಇಲ್ಲ. ಬಂದಿರೋ ಸಾಂಖ್ಯಮತ ಯೋಗ ಮತಗಳ ಖಂಡನೆಯೇ ಬಂದಿದೆ. ಬ್ರಹ್ಮಸೂತ್ರಗಳಲ್ಲಿ ಸಾಂಖ್ಯಮತ ಯೋಗ ಮತನ ಖಂಡನೆ ಫಸ್ಟಿಗೆ ಅವನ್ನೇ ಖಂಡನೆ ಮಾಡ್ತಾರೆ. ಎರಡನೇ ಅಧ್ಯಾಯದ ಮೊದಲೇ ಎರಡನೇ ಪಾದದೊಳಗೆ ಸಮಯಪಾದ ಅಂತ ಹೆಸರು. ಅದರ ಖಂಡನೆ ಮಾಡಿ ಮತಗಳನ್ನು ಈ ಖಂಡನೆ ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ ಏನವು? ಎರಡು ಸರಿಯಾದ ಗ್ರಂಥಗಳು. ಯಾಕೆ? ಗೀತೆಯಲ್ಲೇ ಬ್ರಹ್ಮಸೂತ್ರ ಉಲ್ಲೇಖ ಬರುತ್ತೆ. ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮಧ್ವರಿ ವಿನಿಶ್ಚಿತ ಮುಂದೆ ಬರುತ್ತೆ. ಬ್ರಹ್ಮಸೂತ್ರ ಭಗವದ್ಗೀತೆಗಳಲ್ಲಿ ವಿರೋಧ ಇಲ್ಲ. ಗೊತ್ತಾಯ್ತಾ? ಅಂದಮೇಲೆ ಏನರ್ಥ ಆಯ್ತು? ಅಂಥ ಬ್ರಹ್ಮಸೂತ್ರಗಳಲ್ಲಿ ಸಾಂಖ್ಯ ಮತ ಯೋಗ ಮತ ಖಂಡನೆ ಮಾಡಿದ ಮೇಲೆ ಗೊತ್ತಾಯ್ತಾ ಭಗವದ್ಗೀತೆ ಅದನ್ನ ಹೇಗೆ ಒಪ್ಪುತ್ತೆ? ಮತ್ತೆ ಒಪ್ಪೋ ಸಂಭವನೇ ಇಲ್ಲ. ಇವೆಲ್ಲ ಇಷ್ಟು ಡಿಸೈಡ್ ಮಾಡಿದ್ರೆ ನಮಗೆ ಆಗಿನ ಕಾಲಕ್ಕೆ ಅರ್ಥ ಆಗಲ್ಲ, ಈಗ ಅರ್ಥ ಆಗುತ್ತೆ. ಇವರು ರಾಧಾಕೃಷ್ಣವರೆಲ್ಲ ಬರಿಬೇಕಾದ್ರೆ ಈ ಸಾಂಖ್ಯ ಮತ ಯೋಗ ಮತಗಳನ್ನು ಕೃಷ್ಣ ರೆಫರ್ ಮಾಡ್ತಾ ಅವುಗಳಲ್ಲಿ ಹೊಂದಾಣಿಕೆ ತಂದು ಅವನ್ನು ಕೂಡ ಪ್ರಮಾಣ ಅಂತ ಹೇಳ್ತಿದ್ದಾರೆ ಅಂತ ಅರ್ಥ ಬರೆದ್ಬಿಡ್ತಾರೆ. ನಮಗೆ ಇದೆಲ್ಲ ನೋಡಿದಾಗ ಆಚಾರ್ಯ ಈ ಬರೆದು ಎಷ್ಟು ಉಪಯುಕ್ತ ಅಂತ ಗೊತ್ತಾಯ್ತು. ಇಲ್ಲದೆ ನಮಗೆಲ್ಲ ಭ್ರಮೆ ಬಂದುಬಿಡ್ತಿತ್ತು, ಬರದಂತೆ ಮಾಡಿದ್ದ. ಇವತ್ತು ಯೋಗ ಅಂತಷ್ಟು ಪತಂಜಲಿ ಯೋಗ ನೆನಪಾಗೋದಿಲ್ಲ ರೀ. ಈ ಯೋಗ ನೆನಪು ವೇದವ್ಯಾಸರ ಯೋಗ ಅರ್ಥನೇ ಆಗೋದಿಲ್ಲ, ಗೊತ್ತೇ ಇಲ್ಲ, ಇರೋದೇ ಗೊತ್ತಿಲ್ಲ ಜನಕ್ಕೆ. ಪಾರ್ಥಕ್ಯಂತೂ ಇತಿ ದಾರಾನ್ನೇತಾನಿ ಭಿನ್ನಾನಿ ಇತಿ ಪಾರ್ಥಕ್ಯೋಕ್ತೇಹೇ ಕಥಮೇಕಾರ್ಥತ್ವಂ ಇತ್ಯತಃ ಪಾರ್ಥಕ್ಯಂತೂ ಇತಿ. ಪ್ರಥ ಪೃಥಕ್ ಅಂದರೆ ಅಪೌರುಷೇಯವಾಗಿ ವೇದಾರಣ್ಯಕಗಳು, ಪೌರುಷೇಯವಾಗಿ ಪಂಚರಾತ್ರ, ಅಷ್ಟೇ ಅರ್ಥನೇ ಹೊರತು ನಿಜವಾದ ಅರ್ಥದಲ್ಲಿ ಪಂಚರಾತ್ರಗಳಿಗೂ ವೇದಗಳಿಗೂ ವಿರೋಧ ಇಲ್ಲ. ಸಾಂಖ್ಯ ಮತ ಯೋಗ ಮತಕ್ಕೂ ವಿರೋಧ ಇದೆ. ಇದು ಮುಖ್ಯ. ಯಾವುದಕ್ಕೆ? ಪಂಚರಾತ್ರದೊಂದಿಗೆ ಭಗವದ್ಗೀತೆಯೊಂದಿಗೆ. ಯಾರಕ್ಕೆ? ಸಾಂಖ್ಯ ಮತಕ್ಕೆ ಕಪಿಲ. ಕಪಿಲಾಮಕ ಭಗವಂತ ಹೇಳಿದ್ದನ್ನು ಅವ್ರು ಮಿಸ್ಯೂಸ್ ಮಾಡಿಕೊಂಡು ಏನು ಮಾಡಿದ್ರು? ಅದನ್ನು ಹೆಸರು ಅದನ್ನೇ ಇಟ್ಟು ಸೇಲ್ ಮಾಡ್ಬಿಡ್ತಾ ಬರುತ್ತೆ. ಪ್ರಾಡಕ್ಟ್ ಪಾಪ್ಯುಲರ್ ಆಗಿಬಿಟ್ರೆ ಏನು ಮಾಡ್ತಾರೆ? ಅದನ್ನು ಡೂಪ್ಲಿಕೇಟ್ ಮಾಡಿ ಹಾಕ್ಬಿಟ್ಟು ಅಲ್ಲಿಂದ ಶುರುವಾಯ್ತು ಡೂಪ್ಲಿಕೇಟ್ ಮಾಡೋದು. ದತ್ತಾತ್ರೇಯ ಯೋಗ ಒರಿಜಿನಲ್ ಯೋಗ, ಅದನ್ನು ಪತಂಜಲಿ ಯೋಗ ಏನು ಮಾಡಿದ್ರು? ಡೂಪ್ಲಿಕೇಟ್ ಮಾಡಿಬಿಟ್ಟು ಕೆಡಿಸಾಕ್ಬಿಟ್ಟು ಲೇಬಲ್ ಚೇಂಜ್ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಆತ ಹೆಸರ ಲೇಬಲ್ ಅದು ಪ್ರಾಡಕ್ಟ್ ಇವ್ರದ್ದು. ಇವತ್ತು ನಡೀತಿರೋದು ಹಾಗೇನೆ, ಮೋಸ ಅಂದ್ರೆ ಶುರುವಾಗಿದ್ದೇ ಹಾಗೆ. ಎಲ್ಲಿ ನೋಡಿದ್ರು ಕೂಡ ಅಂಥ ವಾತಾವರಣ ಇವತ್ತಿದೆ. ಪಾರ್ಥ ಹೌದು, ಇದು ಸೇರಿದೆ ಸಾಂಖ್ಯ ದರ್ಶನ, ಯೋಗ ದರ್ಶನ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ, ಆಧುನಿಕರ ಕಾನ್ಸೆಪ್ಟ್ ಇದೆ ಅದರಲ್ಲಿ. ಪೂರ್ವಮೀಮಾಂಸಾ ಅದು ನಿಶ್ಚಿಂತಾನೆ, ಅದನ್ನು ಒಪ್ಪೋದಿಲ್ಲ ಜೈಮಿನಿಗಳ ಮತ. ಅದೆಲ್ಲ ಇಲ್ಲಿ ಬರುತ್ತೆ ಮುಂದೆ ಎಲ್ಲ ಹೇಳ್ತಾರೆ ಕೆಲವರು. ಏನು ಮಾಡ್ತಾರೆ, ಪೂರ್ವಮೀಮಾಂಸದಲ್ಲಿ ಎರಡು ಭಾಗ. ಪೂರ್ವಮೀಮಾಂಸದಲ್ಲಿ ಸರಿಯಾದ ಅರ್ಥ ಬರೆದ್ರೆ ಪೂರ್ವಮೀಮಾಂಸಾ ನಮಗೆ ಗ್ರಾಹ್ಯ, ತಪ್ಪಾಗಿ ಬರೆದ್ರೆ ಅಗ್ರಾಹ್ಯ. ಇವತ್ತೆಲ್ಲ ರೂಢಿಯಲ್ಲಿರತಕ್ಕಂಥ ಪೂರ್ವಮೀಮಾಂಸೆ ಎಲ್ಲ ತಪ್ಪಾಗಿರೋದು, ಸರಿಯಾದ ಭಾಷೆ ಅದಕ್ಕೆ ಬಂದೇ ಇಲ್ಲ. ಆದ್ದರಿಂದಾಗಿನೇ ಅದನ್ನು ಆ ಭಾಷೆ ನಾವು ಒಪ್ಪೋದಿಲ್ಲ. ಸೂತ್ರಗಳನ್ನು ಒಪ್ತೇವೆ, ಅದನ್ನೇ ವ್ಯಾಸರಾದರು ತಮ್ಮ ಇದರಲ್ಲೆಲ್ಲ ತೋರಿಸ್ತಾರೆ. ಇದರ ಚಂದ್ರಿಕಾದಲ್ಲಿ ನೀವು ತಿಳ್ಕೊಂಡಿರೋ ಅರ್ಥ ಅಲ್ಲ, ಅದಕ್ಕೆ ಸರಿಯಾದ ಅರ್ಥ ಹೀಗಿದೆ ಅಂತ ತೋರಿಸ್ತಾರೆ. ಪಾರ್ಥಕ್ಯ ಅಂದರೆ ಸಪರೇಟ್, ಪೃಥಕ್ ಪಾರ್ಥಕ್ಯ. ವೇದಾರಣ್ಯಕ ಪದೇನ ಪಂಚರಾತ್ರ ಉತ್ತರ ವಾಕ್ಯೇ ಚ ಪಂಚರಾತ್ರ ಪದೇನ ವೇದಾರಣ್ಯಕ ಉಪಲಕ್ಷ್ಯತೆ ಇತಿ ಭಾವ. ಈ ಸರಿ ಹೋಯ್ತಾ ಕೆಡಿಸುತ್ತೆ, ಏನಿಲ್ಲ ಏನಾಯ್ತು ಗೊತ್ತಿಲ್ಲ. ಎಲ್ಲಿ ಇಲ್ಲಿ ಹೇಗೆ ಬಿಡು ಹೇಳಿ, ಹೇಗೆ ಇದು ಮಾಡಿ ಲೊಕೇಟ್ ಮಾಡ್ಬೇಕಾದ್ರೆ ಸ್ವಿಚ್ ಹೋಗಿದೆಯಾ ಇಲ್ಲ, ಕನೆಕ್ಷನ್ ಬಿಟ್ಟು ಹೋಗಿದೆ. ಎರಡು ಕೇಳಿಸುತ್ತ ಹೋಗ್ಲಿಗ ವೇದ ಪಂಚಯಾತ್ರೆಯೋರ್ ಪಂಚರಾತ್ರೆಯೋರೇಕಾರ್ಥತ್ವ ಕುತಃ ಇತಿ ಚೇತ್ ಉದಾಹೃತ ಮೋಕ್ಷ ಧರ್ಮ ವಾಕ್ಯಾರ್ಥ ಅನ್ಯತಾನು ಅನ್ಯತಾನುಪಪತ್ಯ ತಾವತ್. ಅದು ಕೇಳ್ತಾರೆ, ಉದಾಹೃತ ಮೋಕ್ಷ ಧರ್ಮ ವಾಕ್ಯಾರ್ಥ ಅನ್ಯಥಾ ಅನುಪಪತ್ಯ ಇತಿ ತಾವತ್. ವೇದ ಮತ್ತು ಪಂಚರಾತ್ರಗಳಿಗೆ ಏಕಾರ್ಥತ್ವ ಇದೆ ಅಂತ ಹೇಳೋದಕ್ಕೆ ಏನು ಕಾರಣ ಅಂದರೆ ಮೋಕ್ಷ ಧರ್ಮದ ಮಾತೇ ಕಾರಣ ಅಂತ ಉಲ್ಲೇಖ ಮಾಡಿ ಆ ವಿಷಯ ಸ್ಪಷ್ಟ ಮಾಡಬೇಕು. ಇನ್ನು ತತ್ರೈವ ಚಿತ್ರಶಿಖಂಡಿ ಚಿತ್ರಶಿಖಂಡಿ ಶಾಸ್ತ್ರೇ ಪಂಚರಾತ್ರ ಮೂಲೆ ವೇದೈಕ್ಯ ಉಕ್ತೇಶ್ಚ ಏಮೇವ ಸರ್ವತ್ರ ಸಾಂಖ್ಯಯೋಗ ಶಬ್ದ ಉಪಾಯವಾಚಕೋ ವರ್ಣನೀಯ. ತತ್ರೈವ, ತತ್ರೈವ ಅಂದರೆ ಮಹಾಭಾರತದಲ್ಲೇ ಮೋಕ್ಷಧರ್ಮ ಪರ್ವದಲ್ಲೇ ಚಿತ್ರಶಿಖಂಡಿಕಾ ಶಾಸ್ತ್ರೇ, ಚಿತ್ರಶಿಖಂಡಿ ಶಾಸ್ತ್ರ ಅಂತ ಕರೆ. ಚಿತ್ರಶಿಖಂಡಿಗಳು ಅಂದರೆ ವಶಿಷ್ಠಾದಿ ಸಪ್ತ ಋಷಿಗಳಿಗೆ ಹೆಸರು. ಶಿಖಂಡಿ ಅಂತ ಹೇಳಿದರೆ ಜಟ, ಶಿಖ ಅಂದರೆ ಜಟ. ಇಲ್ಲಿ ಚಿತ್ರಶಿಖಂಡಿಗಳು ಅಂದರೆ ಚಿತ್ರ ವಿಚಿತ್ರವಾದಂತಹ ಋಷಿಗಳು ಅಂತ ಅಷ್ಟೇ ಅರ್ಥ ಅದಕ್ಕೆ. ಅದು ಅದನ್ನೆಲ್ಲ ಅರ್ಥ ಬರೀತಾರೆ. ಚಿತ್ರಶಿಖಂಡಿ ಶಾಸ್ತ್ರೇ ಪಂಚರಾತ್ರ ಮೂಲೆ ವೇದಸ್ಯ ವೇದೈಕ್ಯ ಉಕ್ತೇಶ್ಚ. ಪಂಚರಾತ್ರ ಮೂಲವಾದಂತಹ ಚಿತ್ರಶಿಖಂಡಿ ಶಾಸ್ತ್ರದಲ್ಲಿ ವೇದಗಳಿಗೂ ಪಂಚರಾತ್ರಗಳಿಗೂ ಏಕಾರ್ಥತ್ವ ಇದೆ ಅಂತ ಹೊಗಳ್ಬಿಟ್ಟಿದ್ದಾರೆ. ಆದ್ದರಿಂದ ಪಂಚರಾತ್ರ ಅಂಬೋದು ವ್ಯಾಲಿಡ್. ಏಮೇವ ಸರ್ವತ್ರ ಸಾಂಖ್ಯ ಯೋಗ ಶಬ್ದ ಉಪಾಯ ವಾಚಕೋ ವರ್ಣನೀಯ. ಇಡೀ ನಮ್ಮ ಮಹಾಭಗವದ್ಗೀತೆಯಲ್ಲಿ ಮುಂದೆ ಎಷ್ಟು ಸರ್ತಿ ಬರುತ್ತೆ ಸಾಂಖ್ಯ ಶಬ್ದ ಯೋಗ ಶಬ್ದ ಇದೇ ರೀತಿ ಅರ್ಥ ಮಾಡಬೇಕೇ ಹೊರತು ಬೇರೆ ಅರ್ಥ ಮಾಡಿಕೊಡೋದು ನಿರ್ಣಯ ಮಾಡಿದ್ರು ಮತ್ತೆ ಪ್ರಶ್ನೆ ಕೇಳಾಗಿಲ್ಲ. ಮುಂದೆ ಕೊನೆಯೇ ಬರುತ್ತೆ 18ನೇ ಅಧ್ಯಾಯದಲ್ಲಿ, ಸಾಂಖ್ಯೇ ಕೃತಾಂತೆಯೇ ಪ್ರೋಕ್ತಾನಿ ಅಂತ ಬರುತ್ತೆ. ಆ ಸಾಂಖ್ಯ ಅಂದರೆ ಯಾವುದು ಮತ್ತೆ, ಈ ಸಾಂಖ್ಯ ಮತ ಅಲ್ಲ. ಕಪಿಲ ಋಷಿ, ಕಪಿಲ ಅಂತ ಭಗವಂತನ ಹೆಸರು ಕಪಿಲ, ಒಬ್ಬ ಋಷಿ ಕಪಿಲ ಅಂತಿದ್ರು. ಋಷಿ ಹೆಸರು ಕಪಿಲ, ದೇವರ ಹೆಸರು ಕಪಿಲ. ಈ ಕಪಿಲನಾಮಕ ಭಗವಂತ ತೃತೀಯ ಸ್ಕಂದ ಭಾಗವತಲ್ಲಿ ಹೇಳ್ತಾರೆ ಕೊನೆಗೆ, ಕಪಿಲ ಗೀತ ತುಂಬ ಶ್ರೇಷ್ಠ. ಅದನ್ನೇನು ಮಾಡಿದ ಇನ್ನೊಬ್ಬ ಕಪಿಲ ಅಂಥೇಳಿ, ಆ ಕಪಿಲ ಅದನ್ನು ಡೂಪ್ಲಿಕೇಟ್ ಮಾಡಿಬಿಟ್ಟು ಅದರ ಹೆಸರು ಉಪಯೋಗಿಸಿಕೊಂಡಿದ್ದು. ಅದರ ವಿಷಯ ಎಲ್ಲ ಚೇಂಜ್ ಮಾಡಿಬಿಟ್ಟು, ವಿಷಯ ಚೇಂಜ್ ಮಾಡಿ ದೇವರ ಬಗ್ಗೆ ಇಲ್ಲೇ ಇಲ್ಲ ಅಂತ ಮಾಡಿಬಿಟ್ಟು, ಇರೋ ದೇವರನ್ನು ಇಲ್ಲ ಅಂತ ಹೇಳಿಬಿಟ್ಟು. ಅದೇ ವಾಸುದೇವ ಕಪಿಲ ನಾರಾಯಣ. ಹೌದು ಹೌದು, ವಾಸುದೇವ ಕಪಿಲ ಅಂದರೆ ನಾರಾಯಣ, ಬರೀ ಕಪಿಲ ಅಂದರೆ ಋಷಿ. ಅರ್ಥ ಆಯ್ತಾ? ಬರೀ ಆ ಋಷಿ ಕೆಟ್ಟವರಲ್ಲ, ದೇವರ ಅಪ್ಪಡೆಯಿಂದ ಮೋಸ ಮಾಡಿದ್ದು. ಅರ್ಥ ಆಯ್ತಾ? ರುದ್ರದೇವರು ಪಾಶುಪದ ಶಾಸ್ತ್ರ ಬರೆದ್ರಲ್ಲ, ಹಾಗೆ ಆ ಕಪಿಲರು ಕೆಟ್ಟವರಲ್ಲ, ಮಿಸ್ಗೈಡ್ ಮಾಡೋದಕ್ಕೋಸ್ಕರ ಹಾಗೆ ಮಾಡಿ. ದಧೀಚಿಗಳು ಕೂಡ ದೊಡ್ಡ ಭಾರಿ ದೊಡ್ಡ ಜ್ಞಾನಿಗಳು, ಅವರು ಕೂಡ ಏನು ಮಾಡ್ತಾರೆ, ಕೆಟ್ಟ ಗ್ರಂಥ ಬರೀತಾರೆ. ಯಾಕೆ? ಮಿಸ್ಗೈಡ್ ಮಾಡೋದಕ್ಕೋಸ್ಕರ. ಆ ರೀತಿಯಲ್ಲಿ ಬಂದಿದ್ದಾದ್ರಿಂದ ಅದು ಇನ್ವ್ಯಾಲಿಡ್ ಗ್ರಹಣ ಮಾಡಿಕೊಡೋದು ಅಂತ ಅರ್ಥ. ಅವರು ನಿಮ್ಮ ಆಚಾರ್ಯ ಬೇರೆಗಡೆ ಹೇಳಿದ್ದಾರೆ, ಅದು ಯಾತಕ್ಕೆ ಮಿಸ್ಗೈಡ್ ಮಾಡೋಕ್ಕೆ ಹೋದರು ಅಂದರೆ, ಕೆಲವು ರಾಕ್ಷಸರೆಲ್ಲ ಏನು ಮಾಡಿದ್ರಂತೆ, ತಮ್ಮ ಮತನ ಪ್ರಸಾರ ಮಾಡಬೇಕು ಕೆಟ್ಟ ಮತಗಳನ್ನು, ಆದರೆ ಜನ ಒಪ್ಪೋದಿಲ್ಲ ಅಂತ. ಅದಕ್ಕೆ ಏನು ಮಾಡಬೇಕು, ಬ್ಯಾನರ್ ಉಪಯೋಗಿಸ್ಬೇಕು. ಈಗ ಈ ಲೇಬಲ್ ಹಾಕಿಬಿಡ್ಬೇಕು, ಬ್ರಹ್ಮದೇವ್ರ ಕೊಟ್ಟು ವರ ಕೇಳಿಕೊಂಡು ನಾವು ಭೂಲೋಕದಲ್ಲಿ ಹುಡ್ತೇವೆ, ನಮ್ಮ ಹೆಸರು ಕಪಿಲ ಅಂತ ಇರಬೇಕು, ಆ ಕಪಿಲ ಹೆಸರು ಕನ್ಫ್ಯೂಷನ್ ಆಗಬೇಕು. ಅದೇ ರೀತಿಯೇ ಆ ರೈತರೇಯ ಮಹಿದಾಸ ಅಂತ ನಮ್ಮಲ್ಲಿ ಒಬ್ಬರು, ಆ ಹೆಸರು ಇರಬೇಕು, ಎಲ್ಲ ಡೂಪ್ಲಿಕೇಟ್ ಆಗಬೇಕು, ಯಾರು ಅಂತ ಗೊತ್ತಾಗಬಾರ್ದು. ಆ ರೀತಿ ಮಾಡಿ ಅವನು ಮಾಡೋಕ್ಕೆ ಅನುಗ್ರಹ ವರ ಕೊಟ್ಟಿದ್ರೆ ಕೊಟ್ಟುಬಿಟ್ರಂತೆ, ಅಥವಾ ಯೋಗ್ಯರು ಮೋಹನ ಆಗಲಿ ಅಂತೇಳಿ ಕೊಟ್ಬಿಟ್ಟಿಲ್ಲ. ಅದೇ ರೀತಿಯಲ್ಲಿ ಬಂದ ಮತ. ಆದ್ದರಿಂದ ತಂದೆ ಹೆಸರು ನೋಡಿದರೆ ಸೇಮ್, ತಾಯಿ ಹೆಸರು ಒಂದೇ, ಇವ್ರ ಹೆಸರು ಒಂದೇ, ಶಿಷ್ಯರ ಹೆಸರು ಒಂದೇ, ಮತ್ತೆ ಮೋಸ ಮಾಡಲಿಕ್ಕೆ ಎಷ್ಟೆಷ್ಟು ಬೇಕು ಅಷ್ಟು ಅವ್ರ ಹೊರಗೆ ಹೇಳ್ಕೊಂಡು ಅವರಿಗೆ ಇದು ಮಾಡಿಕೊಂಡ್ರು. ಜ್ಞಾನಿಗಳಿಗೆ ಅದು ಗೊತ್ತಾಗುತ್ತೆ, ಅದರಿಂದ ಏನಾಗಬಾರ್ದು. ಅದರಿಂದ ಮೋಸ ಹೋಗ್ಬಾರ್ದು. ಈ ಕೋಟಾ ರೋಡ್ ಕಾನ್ಸೆಪ್ಟು, ಈ ಲೇಬಲ್ ಚೇಂಜ್ ಮಾಡೋದೆಲ್ಲ ಈ ರೀತಿ ಬಂದಿರೋದು. ಪಾಪ್ಯುಲರ್ ಆದಮೇಲೆ ತಾವು ಸರಿಯಾಗಿ ಮಾಡಿ ಹೆಸರು ತೊಗೋಬೇಕಾ ಬೇಡ, ಕಾಪಿ ಮಾಡೋ, ಕಾಪಿ ಮಾಡಿದ್ರೆ ಸಿಟ್ಟಾಗುತ್ತೆ ಅಂತೇಳಿ ಏನು ಮಾಡೋದು, ಹೇಳಿಸ್ಬಿಡು. ಇನ್ನು ಇಂಜಿನಿಯರಿಂಗ್ ಓದಬೇಕಾದ್ರೆ ಒಂದು ಟೆಕ್ಸ್ಟ್ ಬುಕ್ ಇತ್ತು, ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಅಂತಿತ್ತು. ತೇರಾಜ ಅಂತ ಭಾರಿ ಫೇಮಸ್ ಅದ. ಅವು ಇನ್ನೊಬ್ಬನ ಏನು ಮಾಡಿದೆ, ಸಿಕ್ಕಾಬಿಟ್ಟು ಖರ್ಚಾಗ್ತಿ ಇಷ್ಟಪ್ಪ ಪುಸ್ತಕ ಸಿಕ್ಕಾಬಿಟ್ಟು ಖರ್ಚಾಗ್ತಿ, ಎಲೆಕ್ಟ್ರಿಕಲ್ ಇಂಜಿನಿಯರ್, ಎಲೆಕ್ಟ್ರಿಕ್ ಟೆಕ್ನಾಲಜಿ ಪುಸ್ತಕದ ಹೆಸರದು. ಅವು ಏನು ಮಾಡಿದೆ, ಇನ್ನೊಬ್ಬ ದಿರಾಜ ಅಂತ ಮಾಡಿಕೊಟ್ಟು, ಟಿ ಎಚ್ ಇ ಆರ್ ಎ ಜಿ ಎ. ಅವನೇನು ಅವೆಲ್ಲ ಇದು ಸಿಗೋದಿಲ್ಲ, ಅವ್ರಿಗೆ ಕಾಪಿ ರೈಟ್ ಸಿಗೋದಿಲ್ಲ. ಅದಕ್ಕೆ ಟಿ ಎಚ್ ಇ ಅವ್ರು ಸ್ವಲ್ಪ ಗ್ಯಾಪ್ ಕೊಟ್ಟ, ಸ್ವಲ್ಪ ಗ್ಯಾಪು ತಿಳಿತಲ್ಲ. ಎಲ್ಲ ತೊಗೊಳೋರು ಅಷ್ಟೆಲ್ಲ ನೋಡೋದಿಲ್ಲ ಸೀರಿಯಸ್ ಆಗಿ. ಅವ್ರ ಪುಸ್ತಕ ಖರ್ಚಾಗ್ತಾಯಿತ್ತು ಮೋಸ ಮಾಡಲಿಕ್ಕೆ. ಎಲ್ಲ ಇದ್ರ ಕಾಪಿ ಮಾಡೋದು ಏನೇನು ಮಾಡೋದು ಮಾಡ್ಯಾ. ಅಂದರೆ ಯಾರು ಇವರು ಕಣ್ಣಾರೆ ಕಂಡಿರೋ ದೃಷ್ಟಾಂತ. ಆ ಕಾಲಕ್ಕೆ ಪಾಪ್ಯುಲರ್ ಹೆಸರನ್ನು ಹ್ಯಾಗೆ ಮಿಸ್ಯೂಸ್ ಮಾಡ್ತಾರೆ ಎಂಬುದಕ್ಕೆ ಸಾಕ್ಷಿ. ಅದಕ್ಕೇನೆ ಕಪಿಲ, ಇವೆಲ್ಲ ಭಗವದ್ಗೀತೆಯವರು ಮೋಸ ಮಾಡಿದವರಿದ್ದಾರೆ. ನಮಗೆ ಭಗವದ್ಗೀತೆ ಬೇರೆ ಸಿಕ್ಕಿದೆ ಅಂತ ಗಲಾಟೆ ಎಬ್ಬಿಸಿ, ಕಾಶ್ಮೀರಿ ಎಡಿಷನ್ ಆಫ್ ಭಗವದ್ಗೀತಾ ಅಂತೇಳಿ ಅದರಲ್ಲಿ ಇನ್ನೂ ನೂರಾರು ಸೇರಿಸಿಬಿಟ್ಟು ಅದರಲ್ಲಿ ಶಿವಸರ್ವೋತ್ವ ಬರಾಗ ಅಡ್ಜಸ್ಟ್ ಮಾಡಿದರು. ವಿಷ್ಣು ಸರ್ವೋತ್ವ ಅಂತ ತೆಗೆದುಬಿಟ್ಟು ಶಿವಸರ್ವೋತ್ವ ಬರಾಮ ಇದೇ ಒರಿಜಿನಲ್ ಭಗವದ್ಗೀತೆ ಅಂತ ಅದು ವಾದ ಇದೆ. ಬಟ್ ಮುಂಡೆಗೆ ಯಾರು ಒಪ್ಪಲಿಲ್ಲ, ಅದನ್ನು ಡಿಸ್ಕಾರ್ಡ್ ಮಾಡಿಬಿಟ್ಟು. ಇನ್ನೂ ಕರೆಂಟ್ ಪುಸ್ತಕ ಸಿಗುತ್ತದೆ ನಿಜವಾದ ಭಗವದ್ಗೀತೆ ಅಂತೇಳಿ ಅದನ್ನು ಪ್ರಸಾರ ಮಾಡಿ, ಇದು ಸುಳ್ಳು ಭಗವದ್ಗೀತೆ, ಸುಳ್ಳು ಭಗವದ್ಗೀತೆ, ಅದು ನಿಜವಾದ ಭಗವದ್ಗೀತೆ ಅಂತ ಆ ಜನ ಪ್ರಸಾರ ಒಪ್ಪಿಟ್ಬಿಡ್ತಿದ್ರು. ಪುಣ್ಯಕ್ಕೆ ಯಾಕೆ ಒಪ್ಪಲಿಕ್ಕಾಗಲಿಲ್ಲ ಅಂದರೆ, ಶಂಕರ ಭಾಷೆ ರಾಮಾನುಜ ಭಾಷೆ ಎಲ್ಲ ಹೀಗೆ ಇರೋದು, ಅವರ್ಯಾರು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ಒಬ್ಬರೇ ಸರಿಯಾಗಿ ಬರೆದಿದ್ರೆ ಅವರೆಲ್ಲ ಗಲಾಟೆ ಮಾಡಿ ಒಳ್ಳೆಗೆ ಆಗಲಿ ಜಾರ್ಕೊಂಡ್ಬಿಡ್ತಿದ್ರು. ಆದರೆ ಆ ಮಾಡೋಕ್ಕೆ ಬರೋದಿಲ್ಲ,
ಅಂದರೆ
ವಿಷಯ ಚೇಂಜ್ ಮಾಡಿಬಿಡ್ತಾರೆ, ಮೇಲೆ ಸೇರಿಸ್ತಾ ಸೇರಿಸ್ತಾ ಇದು ಅದೇ ಕ್ವಾಲಿಟಿ ಮೇಂಟೈನ್ ಮಾಡೋದಾದ್ರೆ ಹೆಸರಾಗಿ ತಮ್ಮ ಹೆಸರು ಇಟ್ಕೋತಾರೆ ಅವರು. ಇನ್ನು ಆ ಕಾಲ ಕಾಟನ್ ಅಂತ ಇನ್ನೊಂದು ಇದೆ ಲೇಟ್, ಅವ್ರು ಚೇಂಜ್ ಮಾಡಲಿಲ್ಲ. ಯಾಕೆಂದ್ರೆ ಅವರು ಅದು ಅಥೆಂಟಿಕ್ ಬುಕ್ಕೆ, ಅವರೇ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಅವರು ಯಾರು ಮೋಸ ಮಾಡ್ತಾರೆ ಅವ್ರು ಇಂಥ ಕೆಲಸ ಮಾಡ್ತಾರೆ. ಪ್ರಾಡಕ್ಟ್ ತಮ್ಮದೇ ಸರಿ ಇದ್ದರೆ ನಾವು ಅವನೇ ಕಾಪಿ ನಮ್ಮ ಹೆಸರು ಇಡ್ತೀವಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಇದು ಮೋಸ ಮಾಡೋ ಎಲ್ಲ ಕಾಲಕ್ಕೂ ಇರ್ತಾರೆ. ಕೋಟಾ ನೋಟಿನ ಕಾನ್ಸೆಪ್ಟು ಹಾಗೆ ನಿಜವಾದ ಅರ್ಥದಲ್ಲಿ ಸ್ವಂತಿಕೆಯಿಂದ ಏನಾದ್ರು ಗೊತ್ತಾಯ್ತಾ?
ಹಾಂ,
ಸ್ವಲ್ಪ ಎಷ್ಟು ಅತಿರಿಕ್ತ ಪ್ರಯೋಜನ ಇಲ್ಲ. ಇವರು ದೇವ್ರನ್ನ ಒಪ್ಪಿ ಪಾತಂಜಲರೇ ಆಗೋ ಹಾಗೆ ದೇವ್ರನ್ನ ಒಪ್ಪಿದ್ರು ಕೂಡ ದೇವ್ರನ್ನ ಸ್ವತಂತ್ರ ಅಂತ ಒಪ್ಪಲಿಲ್ಲ. ಅವರು ವಿಷ್ಣು ಅಂತ ಒಪ್ಪಿದ್ರು ಕೂಡ ಇಂಥ ವಿಷ್ಣುನ ಒಪ್ಪಲಿಲ್ಲ ರಾಮಾನುಜರು. ಅವ್ರು ಒಪ್ಪಿದ ವಿಷ್ಣು ಏನು ಅಂತ ಕೇಳಿದ್ರೆ ಟ್ರಾನ್ಸ್ಫಾರ್ಮ್ ಆಗ್ತಾನೆ, ಎಲ್ಲ ಡಿಫೆಕ್ಟ್ಸ್ ಎಲ್ಲ ಇದೆ, ಅವತಾರಕ್ಕೆ ಭೇದ ಭೇದ ಇದೆ, ಗುಣಗಳಿಗೂ ಆತನಿಗೂ ಭೇದ ಇದೆ, ಅವಯವಗಳಿಗೂ ಭೇದ ಇದೆ. ಏನು ಮುಗಿದ್ರೆ ಅದು ಏನು ಒಪ್ಪಿದಾಗ ಆಯ್ತು. ಅದ್ರಿ ಅಂಥ ದೇವ್ರನ್ನ ನಾವು ಒಪ್ಪೋದಿಲ್ಲ, ಅದು ನಿಜವಾದ ವಿಷ್ಣು ಅಲ್ಲ.
ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿ ಮಾತುಗಳಿಗೆ ಏನು ಹೇಳ್ತಾರೆ
ಯಾರು? ಅವೆಲ್ಲ ವ್ಯಾವಹಾರಿಕ. ವ್ಯಾವಹಾರಿಕ ಅಂದ್ರೆ ಏನು? ವ್ಯಾವಹಾರಿಕ ಅಂದ್ರೆ ಏನರ್ಥ? ಇವೆಲ್ಲ ಸುಮ್ಮನೆ ಹೇಳಿರೋದು, ನಿಜವಾದ ಅರ್ಥ ಅಲ್ಲ. ಅಹಂ ಬ್ರಹ್ಮಾಸ್ಮಿ ಸರಿಯಾದದ್ದು. ಇವೆಲ್ಲ ಸುಮ್ಮನೆ ಹೇಳಿಬಿಟ್ಟು ಕೊನೆಗೆ ಐದು ವಾಕ್ಯ ಮಾತ್ರ ಒಪ್ತಿ, ಉಳಿದು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅನಂತ ವೇದಗಳಲ್ಲಿ ಐದು ಮಾತ್ರ ಒಪ್ತೀವಿ ಅಂತ ಹೇಳ್ತಾರೆ. ಅದು ಕೂಡ ಡೈರೆಕ್ಟ್ ಆಗಿ ಒಪ್ಪದಿಲ್ಲ, ಇಂಡೈರೆಕ್ಟ್ ಆಗಿ ಒಪ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಒಟ್ಟಿನ ಮೇಲೆ ಒಪ್ಪಿದಾಗ ಮಾಡಿ ಮೋಸ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಯುಕ್ತೇಶ್ಚ ಅಂದರೆ ಜ್ಞಾನಂ ಹಿ ಜೈವಂ ಉಕ್ತಂ ಉಪಾಯಶ್ಚ ವಕ್ಷ್ಯತೆ ಬುದ್ಧತೆ ಅನಯ ಇತಿ ಬುದ್ಧಿ. ಮತ್ತೆ ಇಲ್ಲಿ ಸಾಂಖ್ಯ ಶಬ್ದಕ್ಕೆ ಜ್ಞಾನ ಅಂತ, ಯೋಗ ಶಬ್ದಕ್ಕೆ ಉಪಾಯ ಅಂತ ಅರ್ಥ. ಯಾತಕ್ಕಾಗುತ್ತೆ ಅಂದರೆ ಕಾರಣ ಕೊಡ್ತಾರೆ ಇಲ್ಲಿ. ಇಷ್ಟೊತ್ತು ಏನು ಹೇಳಿದರು? ಜ್ಞಾನಂತೂ ಜೈವಮುಕ್ತಂ, ಜೀವನಿಗೆ ಸಂಬಂಧಪಟ್ಟಂತೆ, ಪರಮಾತ್ಮನಿಗೆ ಸಂಬಂಧಪಟ್ಟ ಜ್ಞಾನದ ಮಹತ್ವ ಹೇಳಿದರು. ಮುಂದೆ ಉಪಾಯ ಹೇಳ್ತೀವಿ ಅಂತ ಹೇಳಿದರು. ಕರೆಕ್ಟಾಗಿದೆ ಲಿಂಕ್ ಇದು, ಆ ಸಾಂಖ್ಯ ಮತ್ತೆ ಹೇಳಿದ್ದೇವೆ ಅಂತೇಳಿ ಹೇಳಿದ್ದಾರೆ ಇಷ್ಟೊತ್ತು ಕೂಡ. ಅದರಿಂದ ಇವ್ಯಾವುದೂ ಸರಿಯಲ್ಲ. ಎಷ್ಟು ಯುಕ್ತಿಗಳು ಒನ್ ಬೈ ಒನ್ ಆಚಾರ ಹ್ಯಾಕ್ ಕೊಟ್ಟಿದ್ದಾರೆ, ಅದಿಷ್ಟು ಓದಿದವರಿಗೆ ಕನ್ಫ್ಯೂಷನ್ ಬರದೆ. ಉಪಾಯಶ್ಚ ವಕ್ಷ್ಯತೆ ಬುದ್ಧತೆ ಅನಯ ಇತಿ ಬುದ್ಧಿ, ಬುದ್ಧಿರಿ ಯೋಗೇ ತ್ವಿಮಾಂ ಶೃಣು ಅಂತಿದೆ. ಬುದ್ಧಿ ಅಂದರೆ ಏನು? ಬುದ್ಧತೆ ಅನಯ ಇತಿ ಬುದ್ಧಿ ಉಪಾಯ ಅಂತ ಅರ್ಥ. ಸಾಂಖ್ಯ ವಿಷಯ ಯಯ ವಾಚ ಬುದ್ಧತೆ ಸಾ ವಾಗಭೀತ ಇತ್ಯರ್ಥ. ಸಾಂಖ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಏನು ಮಾತು ಹೇಳಬೇಕೋ ಅದನ್ನು ಹೇಳ್ತೇನೆ ಕೇಳು ಅಂತೇಳಿ ಮುಂದೆ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಅಪರಂಚ ಪ್ರಮಾಣ ಪ್ರಮಾಣ ಮಹ ತತ್ರೈವ ಮೋಕ್ಷಧರ್ಮ ಏವ ಯೇ ಹಿ ತೇ ಯತಯ ಖ್ಯಾತಃ ಸಪ್ತಚಿತ್ರ ಶಿಖಂಡಿನಃ ತೈರೇಕಮತಿರ್ಭೂತ್ವಾ ಯತ್ರೋಕ್ತಂ ಶಾಸ್ತ್ರಮುತ್ತಮಂ ವೇದೈಶ್ಚತುರ್ಭಿಃ ಸಮಿತಂ ಕೃತಂ ಮೇರೌ ಮಹಾಗಿರೌ. ಯೇ ಹಿ ತೇ ಯತಯ ಖ್ಯಾತಃ ಸಪ್ತಚಿತ್ರ ಶಿಖಂಡಿನಃ. ಚಿತ್ರಶಿಖಂಡಿಗಳು ಅಂತ ಸಪ್ತ ಋಷಿಗಳು, ಅವರೇನು ಖ್ಯಾತರಾಗಿದ್ದಾರೆ ಅವರ ಶಾಸ್ತ್ರಕ್ಕೆ ಚಿತ್ರಶಿಖಂಡಿ ಶಾಸ್ತ್ರ ಅಂತ ಹೆಸರು. ತೈಹಿ ಏಕಮತಿಭಿರ್ಭೂತ್ವ ಅವ್ರು ಏಳು ಜನ ಸೇರಿದರು, ಒಂದೇ ರೀತಿಯಾಗಿ ಶಾಸ್ತ್ರವನ್ನು ಬರೆದು ಒಳ್ಳೆಯ ಶಾಸ್ತ್ರ ಉಪದೇಶ ಮಾಡಿದರು. ಆ ಶಾಸ್ತ್ರ ಯಾವುದಕ್ಕನುಗುಣವಾದದ್ದು? ಪಂಚರಾತ್ರದ ಬೇಸಿಸ್ ಮೇಲೆ ಬರುತ್ತೆ. ಇಂಥ ಪುಸ್ತಕ ನೋಡಿ ಬರೆದಿದ್ದೇವೆ ಅಂತ ಬರೋದು ಏನೂ ತಪ್ಪಲ್ಲ. ಆ ಪುಸ್ತಕನ ರಿಪ್ರೊಡ್ಯೂಸ್ ಮಾಡಿ ತಮ್ಮ ಹೆಸರು ಹಾಕ್ಕೊಂಡ್ರೆ ಮೋಸ. ಕೃತಿಚೌರ್ಯ ಅಂತ ಹೇಳಿ ಪುಸ್ತಕ ರೆಫರ್ ಮಾಡಿದ ಕೃತಿಚೌರ್ಯ ಅಲ್ಲ, ಪುಸ್ತಕನ ಕಾಪಿ ಮಾಡಿದ್ರು ಕೃತಚವರಿ, ಅರ್ಥ ಆಯ್ತಾ? ಇವರದವರೆಲ್ಲ ಹಾಗೆ ಮಾಡಿದರು, ಇವರು ಸಪ್ತಋಷಿಗಳು ಹಾಗೆ ಮಾಡಲಿಲ್ಲ. ಪಂಚರಾತ್ರವನ್ನು ಆಧರಿಸಿಬಿಟ್ಟು ಗ್ರಂಥವನ್ನು ಚಿತ್ರಶಿಖಂಡಿ ಶಾಸ್ತ್ರ ಅಂತ ಬರೆದು ಯಾಕೆ ಚಿಕ್ಕದು ಬರೆಯಬೇಕಾಗಿತ್ತು ಬೇರೆ ಅಂದರೆ ತುಂಬ ದೊಡ್ಡದು, ಇದು ಶತಕೋಟಿ ಶ್ಲೋಕ. ಅದಕ್ಕೆ ಗುರುದೇವರು ಓದಲೇನು ಭಾಗವತ ಸಾರೋದ್ಧಾರ ಬರೆದ್ರಲ್ಲ ಹಾಗೆ 18,000 ಶ್ಲೋಕ ಓದೋದು ಭಾರಿ ಕಷ್ಟ ಅಂತ ಬಿಟ್ಟು ತೀರ್ಥರ ಏನು ಮಾಡಿದರು, ಬರೀ 360 ಶ್ಲೋಕ ಆರಿಸಿಬಿಟ್ಟು ಓದಲಿಕ್ಕೆ ಅನುಕೂಲ ಮಾಡಿಕೊಟ್ಟು. ಇದೇನಂತಾರೆ, ಇದಕ್ಕೆ ತಮ್ಮದೇ ಆದ ಒಂದು ಕಾಣಿಕೆ ಇದೆ ಅಷ್ಟೇ ಹೊರತು ಕಾಪಿ ಅಲ್ಲ. ಅದು ಇವರೇನು ಮಾಡಿದರು, ಹೆಸರು ಅದನ್ನೇ ಇಟ್ಟುಕೊಂಡು ಅದೇ ಪುಸ್ತಕನೇ ತಮ್ಮ ಹೆಸರಲ್ಲಿ ಚಾಲನೆ ತಂದರೆ ಅದು ಮೋಸ. ಮೋಕ್ಷ ಧರ್ಮ ಏ ಹಿ ದೇಯತ ಯಹ ಖ್ಯಾತ ವೇದೇಶ್ ಚತುರ್ಭಿಹಿ ಸಮಿತಂ ಕೃತಂ ಮೇರೋ ಮಹಾಗಿರೋ. 4 ವೇದಗಳಿಗೆ ಸಮನಾದ ಕೃತಿ ಪಂಚರಾತ್ರ ಅಂದ್ರೇನು, 4 ವೇದಗಳ ಸಾರ, ಅತಿ ಶ್ರೇಷ್ಠವಾದ ಗ್ರಂಥ. ಅದಕ್ಕೆ ಸಪ್ತ ಮಹಾಶಾಸ್ತ್ರಗಳಲ್ಲಿ ಒಂದದು. ಋಗ್ಯಜು ಸಾಮ ಸರ್ವಾಹ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಂಚೈವ ಶಾಸ್ತ್ರಮಿತ್ಯಭಿಧೀಯತೆ. 7 ಮಹಾಶಾಸ್ತ್ರಗಳಲ್ಲಿ ಪಂಚರಾತ್ರ ಸೇರಿದೆ. ಅದಕ್ಕೇನೆ ಅದು ಭಾರಿ ಗೌರವ ಕೊಡಬೇಕು. ಅದನ್ನು ಕೆಲವು ತಪ್ಪು ಅಂತ ಖಂಡನೆ ಮಾಡೋರೆಲ್ಲ ಎಷ್ಟು ಮುಸ್ಗೈಡ್, ಅದೆಲ್ಲ ವಿಷ್ಣು ಸರ್ವೋತ್ತಮದ ಸ್ಪಷ್ಟ ಹೇಳ್ತಕ್ಕಂಥ ಗ್ರಂಥ. ಅದಕ್ಕೆ ಅವರು ಏನು ಮಾಡಿ ಅವಾಯ್ಡ್ ಮಾಡೋಕ್ಕೋಸ್ಕರ ಅಪ್ರಮಾಣ ಅಂತ ತೈರೇಕಮತಿ ಭೂತ್ವ ಯತ್ರೋಕ್ತಂ ಶಾಸ್ತ್ರಮುತ್ತಮಂ ವೇದೇ ಚತುರ್ಭಿಹಿ ಸಮಿತಂ ಕೃತಂ ಮೇರೋ ಮಹಾಗಿರೋ. ಅದನ್ನು ಅವರು ಮೇರು ಪರ್ವತದಲ್ಲಿ 8 ಜನ ಸೇರಿಕೊಂಡು ಚಿತ್ರಶಿಖಂಡಿ ಶಾಸ್ತ್ರ ಬರೆದು ಪಂಚರಾತ್ರವನ್ನು ಜಗತ್ತಿಗೆ ಚಿಕ್ಕದಾಗಿ ತಿಳಿಯೋಕ್ಕೆ ಅನುಕೂಲ ಮಾಡಿಕೊಟ್ರು ಅಂತ ಅರ್ಥ. ಇತ್ಯಾದಿನ ಚಿತ್ರಶಿಖಂಡಿ ಶಾಸ್ತ್ರಸ್ಯ ವೇದೈಕ್ಯ ಮುಕ್ತೇಶ್ಚ ಅಸಂಗತಮೇತದಿತ್ಯತಃ ಪಂಚರಾತ್ರೇ ಇತಿ ಪಂಚರಾತ್ರ ಮೂಲಕಶ್ಯ ಇತ್ಯರ್ಥ. ಈ ಪಂಚರಾತ್ರದ ಬಗ್ಗೆ ಹೇಳೋದು ಹೊರಟು ಈ ಚಿತ್ರಶಿಖಂಡಿ ಶಾಸ್ತ್ರ ಯಾತಕ್ಕೆ ತಂದ್ರಿ ಅಂದರೆ ಪಂಚರಾತ್ರದ ಸಂಬಂಧಪಟ್ಟ ಗ್ರಂಥನೇ ಚಿತ್ರಶಿಖಂಡಿ ಶಾಸ್ತ್ರ, ಆದ್ದರಿಂದ ಅದು ರೆಫರ್ ಮಾಡಿದ್ದೇವೆ ಅಂತ ಅರ್ಥ. ಭಾಗವತ ಸಾರೋದ್ಧಾರ ಪ್ರಮಾಣ ಅಂದರೆ ಭಾಗವತ ಪ್ರಮಾಣ ಆಗಲೇಬೇಕಲ್ಲ. ಆ ರೀತಿ ಚಿತ್ರಶಿಖಂಡಿ ಶಾಸ್ತ್ರ ಬೇಸಡಾನ್ ಪಂಚರಾತ್ರ ಇದೇ ಪ್ರಮಾಣ ಅಂದರೆ ಮೂಲ ಗ್ರಂಥ ಏನಾಗಬೇಕು, ಅದು ಪ್ರಮಾಣವಾಗಲೇಬೇಕು. ಆದರೆ ಇರಲೆವೆಂಟ್ ಅಲ್ಲ, ರಿಲೆವೆಂಟ್ ಆಗಿ ನಾವು ಹೇಳಿದ್ದೇವೆ ಅಂತ ತಾತ್ಪರ್ಯ. ಏತಚ್ಚ ವೈಖಾನಸ ಸಂಹಿತ ಉಪಕ್ರಮೇ ಏವ ಪ್ರಸಿದ್ಧಂ. ಇದು ವೈಖಾನಸ ಸಂಹಿತ ಉಪಕ್ರಮದಲ್ಲೇ ವಿಷಯ ಬಂದಿದೆ ಅಂತ ಹೇಳಿ ತಿಳಿಸಿದರು. ಏತದ್ವ್ಯಾಖ್ಯಾನಂ ಜ್ಞಾನಯೋಗೇನ ಸಾಂಖ್ಯಾನಾಂ ಸಾಂಖ್ಯಯೋಗೋ ಪೃಥಕ್ ಬಾಲಾಹ ಇತ್ಯಾದವಪಿ ಅತಿದಿಶತಿ ಏವಮೇವಿ. ಇಲ್ಲಿ ಹೇಗೆ ಸಾಂಖ್ಯ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ಯೋಗ ಶಬ್ದಕ್ಕೆ ಉಪಾಯ ಅಂತ ಅರ್ಥ ಹೇಳಿದೆವು, ಮುಂದೆ ಎಲ್ಲ ಅನೇಕ ಸತ್ಯ ಬರುತ್ತೆ. ಸಾಂಖ್ಯ ಯೋಗ ಶಬ್ದ ತುಂಬ ಸತ್ಯ ಮುಂದೆ ಉಪಯೋಗಿಸ್ತಾರೆ. ಅಲ್ಲೆಲ್ಲ ಹೀಗೆ ತಿಳ್ಕೊಂಬಿಡಿ, ಮತ್ತೆ ಸಾಂಖ್ಯ ಮತ ಯೋಗ ಮತ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಅಂತ ಆಚಾರ್ಯರು ಇನ್ನೊಂದು ವಿಷಯ ಬರೆದರು. ಏವಮಿತಿ ಶಬ್ದ ಇತಿ ಜಾತಿ ಅಭಿಪ್ರಾಯಕ ಏಕವಚನಂ. ಮುಂದೆ ಶಬ್ದ ಅಂತ ಪದ ಇದೆ, ಮುಂದೆ ಏನಂದ್ರೆ ಸಾಂಖ್ಯ ಯೋಗ ಶಬ್ದ ಅಂತಿದೆ, ಸಾಂಖ್ಯ ಶಬ್ದ ಯೋಗ ಶಬ್ದ ಅಂತ ಅರ್ಥ. ಅದಕ್ಕೆ ಅದಕ್ಕೆ ಜಾತ್ಯೇಕ ವಚನ ಅಂತ ಕರೀತಾರೆ, ಕಲೆಕ್ಟಿವ್ ಸಿಂಗಲರ್, ಕಲೆಕ್ಟಿವ್ ಸಿಂಗಲರ್ ಅಂತ ತಾತ್ಪರ್ಯ. ಅತ್ರ ಉಕ್ತ ವಕ್ಷ್ಯಮಾಣಯೋ ಅರ್ಥಯೋ ಸಾಂಖ್ಯಯೋಗ ಶಬ್ದವು ಪ್ರಯುಕ್ತವು. ಉಕ್ತ ವಕ್ಷ್ಯಮಾಣ ಅರ್ಥವು ಚ ಜ್ಞಾನ ಉಪಾಯವು ಏವ ಇತಿ ತತರ್ಥೋಕ್ತೌ ಯುಕ್ತವು ಇತಿ ಜೈವಂ ಜ್ಞಾನಮಿತಿ ಜೀವಸ್ಯ ತತ್ವಮಿತ್ಯರ್ಥ. ಇಲ್ಲಿ ಸಾಂಖ್ಯಮತ ಪ್ರಸಕ್ತಿನೇ ಬಂದಿಲ್ಲ, ಯೋಗ ಮತ್ತು ಪ್ರಸಕ್ತಿನೇ ಬಂದಿಲ್ಲ. ಅವು ಮೊದಲೇ ಪ್ರಸಕ್ತಿ ಇಲ್ಲ, ಅವು ಸರಿ ಬೇರೆ ಇಲ್ಲ ಎರಡೆರಡು. ಆದರೆ ಇಷ್ಟೊತ್ತು ಕೂಡ ಜ್ಞಾನ ಅಂತ ಅರ್ಥ ಹೇಳಿದ್ವಲ್ಲ, ರಿಲೆವೆಂಟ್. ಜೀವನ ಬಗ್ಗೆ ದೇವರ ಬಗ್ಗೆ ಇಷ್ಟೊತ್ತು ಹೇಳಿದ ಮೇಲೆ ಅಂತ ಜ್ಞಾನ ಹೇಗೆ ಸಂಪಾದನೆ ಮಾಡಬೇಕು ಅಂತ ಮುಂದಿನ ಪ್ರಶ್ನೆ, ಅದನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಅಂದಮೇಲೆ ಆ ಯೋಗ ಮತ್ತು ಪ್ರಸಕ್ತಿ ಎಲ್ಲಿ ಬಂತಿದ್ದು, ಸಾಂಖ್ಯ ಮತ್ತು ಪ್ರಸಕ್ತಿ ಇಲ್ಲವೇ ಇಲ್ಲ ಅಂತ ಅರ್ಥ. ಹೌದು, ಅದು ಅದು ಅದನ್ನು ಮಾನ್ಯ, ಅದು ಅದನ್ನು ಒಪ್ತೇವೆ, ಅದು ತಪ್ಪಲ್ಲ. ವೈಖಾ ಜೀವಸ ತತ್ವವೇ, ಅದರಲ್ಲೂ ಕೂಡ ಕೆಡಿಸಿದವರಿದ್ದಾರೆ. ಮತ್ತೆ ಆ ಪ್ರಕಾರ ಯಾವುದೇ ಗ್ರಂಥ ಬಂದರೂ ತಕ್ಷಣ ಏನು ಮಾಡಿಬಿಡ್ತಾರೆ, ಅದನ್ನು ಪೊಲ್ಯೂಟ್ ಮಾಡಿ ಹಾಕ್ಬಿಡ್ತಾರೆ. ಇವತ್ತು ಎಲ್ಲಿ ನೋಡಿದ್ರೆ ಕಲಬೆರಿಕೆ ಅಂತ ಕೇಳ್ತೇವಲ್ಲ, ಆ ಟೈಮ್ ಯಾವುದು ಅಂತ ಕೆಡಿರ್ತಾರೆ. ನಾನು ಹಾಲು ಮಾತ್ರ ತೊಗೊಳ್ಳೋದಿಲ್ಲ, ಹಾಲಿನ ಕಲಬೆರಿಕೆ ಅಂತ ಕೇಳ್ತಾರೆ. ಇವು ಯಾವುದ್ರಲ್ಲಿ ಕಲಬೆರಿಕೆ ಇಲ್ಲ ನಿಮಗೆ, ಇದರಲ್ಲಿ ಈಗ ಯಾವುದನ್ನು ತೊಗೊಂಡ್ಕೊಂಡು ವಿಷದಲ್ಲೂ ಕಲಬೆರಿಕೆ ಅಂತ ಹೇಳ್ತಾರಲ್ಲ, ಆ ಟೈಮ್ ವಿಷದಲ್ಲೂ ಕೂಡ ಎಲ್ಲ ಹೇಳಿದ್ದ ಎಲ್ಲ ಬೇಜಾರಿಟ್ಟು ಸಾಯ್ಬೇಕು ಅಂತ ವಿಷ ತೊಗೊಂಡ್ಬಿಟ್ಟ ಸತ್ತೋಗಲೇ ಇಲ್ಲ ಅವನು, ಯಾಕೆಂದರೆ ಅದು ಕಲಬೆರಿಕೆ ಆಗಿತ್ತು. ಅಷ್ಟರ ಮಟ್ಟಿಗೆ ಇವತ್ತು ಕೆಟ್ಟೋಗಿರೋ ಕಾಲ. ಆದ್ದರಿಂದ ಇಲ್ಲಿಂದ ಶುರುವಾಯಿತು ಶಾಸ್ತ್ರ ಕೆಡಿಸಿದ ಮೇಲೆ ಅದೆಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕರೆ. ಅದಕ್ಕೆ ನಾವು ಎಲ್ಲಿ ಸರಿ ಮಾಡಬೇಕು, ಸರಿ ಮಾಡ್ಬೇಕಾದ್ರೆ ಈಗ ಶಾಸ್ತ್ರ ತಿರುಗಿಸ್ಬೇಕು. ಹುಡುಕ್ತಾರೆ ಎಲ್ಲಿ ಕರೆಕ್ಟ್ ಹುಡುಕ್ತಾರೆ, ಆ ಟೈಪ್ ಹುಡುಕ್ಬೇಕು. ಎಲ್ಲೆಲ್ಲ ಹಾಕಿರೋ ಪ್ರಯೋಜನ ಇಲ್ಲ, ಮೂಲ ಹುಡುಕ್ಬೇಕು. ಇವತ್ತು ಸೇತು ಕೆಟ್ಟಿರೋದು ಅಲ್ಲಿ ಎಲ್ಲರೂ ರಿಪೇರಿ ಮಾಡಕ್ಕೆ ಕೊಟ್ಟಿದ್ದಾರೆ, ಏ ರಿಪೇರಿ ಆಗೋದಿಲ್ಲ, ವೇಸ್ಟ್ ಆಫ್ ಟೈಮ್ ಆಗುತ್ತೆ ಹೊರತು ಮೂಲ ಕಾರಣ ಹುಡುಕ್ಬೇಕು. ಅದಕ್ಕೆ ಆಚಾರ ಅವತಾರ ಮಾಡಿಕೊಳ್ಳಲ್ಲ ಏನು ಮಾಡ್ತಾರೆ, ಆಯ್ತು ಬದ್ಧಾದ್ರೆ ಭಾರಿ ಭಾಷೆಯೆಲ್ಲ ಬರೆದಿರ್ಬೋದು, ಸಮಾಜಕ್ಕೇನು ಕೊಡುಗೆ ಕೊಟ್ಟರು ಅವ್ರ ವಾದ, ಸಮಾಜಕ್ಕೇನು ಕೊಡುಗೆ ಕೊಟ್ಟರು. ಅದಕ್ಕೆ ಉತ್ತರ ಮೂಲನೇ ಸರಿ ಮಾಡಿದ್ವಿ, ಇನ್ನೇನು ಕೊಡುಗೆ ಏನು ಹೇಳಬೇಕು ಅದಕ್ಕೆ. ಈಗ ಮೂಲ ಸರಿ ಮಾಡಿದ ಮೇಲೆ ಅದು ಅದೇ ಇದೆಲ್ಲ ಮೂಲ ಕಾರಣನೇ ಸರಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇನ್ನು ಎಲ್ಲ ಕಡೆಗೆ ಅದರಿಂದ ಬರೋದು, ದೊಡ್ಡ ಸೈಂಟಿಸ್ಟ್ ಇರ್ತಾನೆ, ಜಗತ್ತಿಗೆ ಕಣ್ಣಿಗೆ ಕಾಣೋದೇ ಇಲ್ಲ, ಎಲ್ಲ ಲ್ಯಾಬೊರೇಟ್ರಿ ಕೆಲಸ ಮಾಡ್ತಾ ಇರ್ತಾನೆ, ಯಾವುದೋ ಒಂದು ಹೊಸ ಆವಿಷ್ಕಾರ ಮಾಡ್ತಾನೆ, ಲೋಕಕ್ಕೆ ಉಪಯೋಗ ಆಗುತ್ತೆ. ಅವನೇನು ಮಾಡಿದ ಮೂಲೆಯಲ್ಲಿ ಕೂತ್ಕೊಂಡು ಅಂತ ಕೇಳಿದರೆ ಅವರು ಅಲ್ಲಿ ಕೂತಿದ್ದಕ್ಕೆ ತಲೆ ಕೆಲಸ ಆಯಿತು. ಆಚಾರ್ಯರು ಬೇಸಿ ತತ್ವಶಾಸ್ತ್ರ ಒಂದು ಸರಿ ಹೋದರೆ ಏನಾಗುತ್ತೆ ಅಲ್ಲಿಗೆ? ಎಲ್ಲ ಶಾಸ್ತ್ರ ಸರಿ ಹೋಗುತ್ತೆ. ಇವತ್ತು ಕೆಟ್ಟಿರೋದು ಯಾವುದು? ತತ್ವಶಾಸ್ತ್ರ. ಅದು ಎಲ್ಲ ಶಾಸ್ತ್ರ ಕೆಟ್ಟೋಗುತ್ತೆ. ಅದರಿಂದ ನಿತ್ಯ ಜೀವನದವರೆಗೂ ಅಫೆಕ್ಟ್ ಆಯಿತು. ಸುಳ್ಳು ಹೇಳಬಾರ್ದು, ಸತ್ಯ ಹೇಳಬೇಕು ಅನ್ನೋ ಮಾತಿಗೂ ಕೂಡ ಬೇಸಿಸ್ ಎಲ್ಲಿ ಬರಬೇಕು ಕೊನೆಗದು? ಶಾಸ್ತ್ರ ಒಪ್ಪಿದರೆ ಮಾತ್ರ ಸಾಧ್ಯ. ಸುಳ್ಳು ಯಾಕೆ ಹೇಳಬಾರ್ದು ಅಂತ ಕೇಳ್ತಾನೆ. ಇಲ್ಲ ಹೌದು, ಸತ್ಯ ಯಾಕೆ ಹೇಳಬೇಕು ನಾವು? ಯಾತಕ್ಕೆ ಏನು ಉಪಯೋಗ ಸತ್ಯ ಹೇಳಿ ಅಂತ ಕೇಳ್ತಾನೆ. ಜನ ಏನು ಮೆಚ್ಚುತ್ತಾರೆ? ಸುಳ್ಳು ಹೇಳಿದರೆ ಮೆಚ್ಚುತ್ತಾರೆ ಆದ್ದರಿಂದ ಅಂತ ವಾದ ಮಾಡಿ ಏನು ಹೇಳಬೇಕಾಗ? ಸತ್ಯ ಹೇಳಿದರೆ ಜನ ಮೆಚ್ಚಬೇಕಾಗಿಲ್ಲ, ಜನಾರ್ದನ ಮೆಚ್ಚುತ್ತಾನೆ. ಆಗ ಅವನಿಗೆ ಅರ್ಥ ಆಗುತ್ತೋ, ಆಗ ಸತ್ಯ ಹೇಳ್ತೇನೆ ಶುರು ಮಾಡಿ ಅರ್ಥ. ಕನಕದಾಸರು ಮಾಡಿದ್ರಲ್ಲ, ಯಾರು ನೋಡದೆ ಹೋದ್ರೂ ಕೂಡ ಯಾರು ನೋಡ್ತಾರೆ? ದೇವರು ನೋಡ್ತಾನೆ. ಆ ಭಾವನೆ ಬಂದರೆ ಯಾವನು ಮೋಸ ಮಾಡ್ತಾನೆ? ಮೋಸ ಮಾಡೋದು ಚಾನ್ಸೇ ಇಲ್ಲ, ಸುಳ್ಳು ಹೇಳೋ ಚಾನ್ಸೇ ಇಲ್ಲ. ಅದನ್ನು ಸರಿ ಮಾಡಿಬಿಟ್ರೆ ಮೋದೋಯ್ತು ಅಲ್ಲಿಗೆ. ಇವರು ಅಂದ್ಬಿಟ್ಟು ಎಲ್ಲೆಲ್ಲ ಸರಿ ಮಾಡ್ತಾ ಹೊರಟ್ರೆ ನೋಡೋದಕ್ಕೆ ಭಾರಿ ಮಾಡಿದ್ರೆ ಕಾಣಿಸುತ್ತೆ. ಆ್ಯಕ್ಚುಲಿ ಎಫೆಕ್ಟ್ ಏನಾಗಿರುತ್ತೆ? ಝೀರೋ. ಏನಿರೋದು ಆಚಾರ ಮಾಡಿ ದೊಡ್ಡ ಕೆಲಸ. ಇತೋಪ್ಯತ್ರ ಸಾಂಖ್ಯಯೋಗ ಶಬ್ದವು ಜ್ಞಾನೋಪಾಯವಾಚನೋ ವಿದ್ಯಾ ಯುಕ್ತೇತ್ಯ. ನಾನು ಬುದ್ಧಿರ್ಜ್ಞಾನಂ ತದ್ ಉತ್ಪಾದ್ಯತೆಯೇವ ನತು ಅಭಿಹಿತಂ ನಾಪಿ ಶ್ರಾವ್ಯತೆ ತತ್ ಕಥಮುಚ್ಯತೆ ಸಾಂಖ್ಯೇ ಬುದ್ಧಿರಭಿಹಿತ ಯೋಗೇತು ಇಮಾಂ ಶೃಣು ಇತಿ. ಇಲ್ಲಿ ಬುದ್ಧಿ ಅನ್ನೋದು, ಬುದ್ಧಿ ಅಂದರೆ ಜ್ಞಾನ. ನಾನು ಬುದ್ಧಿ ಜ್ಞಾನಂ ತದ್ ಉತ್ಪಾದ್ಯತೆಯೇವ ನತು ಅಭಿಹಿತಂ. ಜ್ಞಾನವನ್ನು ಹುಟ್ಟಿಸ್ತೇನೆ ಅಂತ ಹೇಳಬೇಕು ಹೊರತು ಜ್ಞಾನವನ್ನು ಹೇಳ್ತೇನೆ ಅಂತ ಹೇಳಬಾರ್ದು. ಜ್ಞಾನವನ್ನು ಹುಟ್ಟಿಸ್ತೇನೆ ಅಂತ ಹೇಳಬೇಕು. ಜ್ಞಾನವನ್ನು ಹೇಳ್ತೇನೆ ಅಂತ ಕೃಷ್ಣ ಹೇಗೆ ಹೇಳಿದ? ಅದಕ್ಕೆ ಹೇಳ್ತಾರೆ ಬುದ್ಧಿ ಶಬ್ದ ಜ್ಞಾನ ಅಂತಲೇ ಅರ್ಥ. ಬುದ್ಧಿ ಶಬ್ದ ಜ್ಞಾನ ಅಂತ ಅರ್ಥ ಹೇಗಾಗುತ್ತೆ ಅಂದರೆ ಬುದ್ಧತೆ ಅನಯ ಆಯಿತು ಬುದ್ಧಿ. ಬುದ್ಧಿ ಶಬ್ದಕ್ಕೆ ಅರ್ಥ ಬಿಡಿಸಿದಾಗ ಸರಿಯಾಗಿ ಬರುತ್ತೆ ಅಂತ ತೋರಿಸಿಕೊಟ್ರು. ತತ್ರ ಬುದ್ಧತೆ ವಾಕ್ ಇತಿ ಶೇಷ. ನಾನು ಸಾಂಖ್ಯಂನ ವಾಚೋ ಅಧಿಕರಣ ತತ್ ಕಥಂ ಸಪ್ತಮಿ ಕಿಮರ್ಥಂಚ ಪ್ರಸಿದ್ಧ ವಾಕ್ಶಬ್ದ ಪರಿತ್ಯಾಗೇನ ಅಪ್ರಸಿದ್ಧ ಬುದ್ಧಿ ಶಬ್ದ ಉಪಾದಾನಮಿತ್ಯತಃ ಸಾಂಖ್ಯೆ. ಸಾಂಖ್ಯಂಚಾಸೋ ವಿಷಯಶ್ಚ ಅನೇನ ವಿಷಯ ಸಪ್ತಮಿ ಇತ್ಯಾಹ. ಇದು ಹೇಗೆ ಸಪ್ತಮಿ ಅರ್ಥ ಮಾಡಿದ್ರಿ ನೀವೀಗ ಅಂತ ಕೇಳಿದರೆ ಅಲ್ಲೇನಿದೆ? ಸಾಂಖ್ಯೇ ಬುದ್ಧಿ ಏಷಾತಿ ಅಭಿಹಿತ ಸಾಂಖ್ಯೇ ಅಂತಿದೆ, ಯೋಗೇ ಅಂತ ಮುಂದಿದೆ. ಸಪ್ತಮಿ ವ್ಯಕ್ತಿ ಹೇಗೆ ಉಪಯೋಗಿಸಿದಿರಿ ಅಂತ ಕೇಳಿದರೆ ಕಾರಣ ಕೊಡ್ತಾರೆ. ಇದು ವಿಷಯ ಸಪ್ತಮಿ ಅಂತ ಕರೀತಾರೆ. ವಿಷಯ ಸಪ್ತಮಿ ಅಂದ್ರೇನು? ಸಪ್ತಮಿ ಅನೇಕ ಅರ್ಥದಲ್ಲಿ ಉಪಯೋಗ ಅಧಿಕರಣ ಸಪ್ತಮಿ ಅಂತ ಒಂದು. ಈ ಪುಸ್ತಕ ಯಾವುದರ ಮೇಲಿದೆ? ಡೆಸ್ಕಿನ ಮೇಲಿದೆ, ಡೆಸ್ಕಿನಲ್ಲಿದೆ. ಸಪ್ತಮಿ ಡೆಸ್ಕಿನ ಮೇಲಿದೆ ಅಂತ ಅರ್ಥ. ಅಂದರೆ ಪುಸ್ತಕ ಇರಲಿಕ್ಕೆ ಆಧಾರ ಯಾವುದು ಅಂದರೆ ಆ ಡೆಸ್ಕ್. ಇದಕ್ಕೇನಂತಾರೆ? ಅಧಿಕರಣ ಸಪ್ತಮಿ ಅಂತ ಕರೀತಾರೆ. ಈಗ ಜೈವೇ ಅಂತ ಪದ ಉಪಯೋಗಿಸಿದ್ರು, ಜೈವ ಸಾಂಖ್ಯೇ ಅಂತ ಉಪಯೋಗಿಸಿದ್ರು. ಇದಕ್ಕೇನರ್ಥ ಅಂದರೆ ಸಾಂಖ್ಯ ವಿಷಯೇ ಅಂತ ಅರ್ಥ. ಅದು ವಿಷಯ ಸಪ್ತಮಿ ಅಂತ ಕರೀತಾರೆ. ವಿಷಯ ಹೇಳ್ತಕ್ಕಂಥ ಸಪ್ತಮಿ. ಸಪ್ತಮಿಗೆ ಅನೇಕ ಅರ್ಥಗಳು ಇಲ್ಲಿ ಈ ಅರ್ಥದಲ್ಲಿರೋದ್ರಿಂದ ಯೋಚನೆ. ಭಾವ್ಯ ಸಪ್ತಮಿ ಅಂತ ಇನ್ನೊಂದಿದೆ. ಭಾವ್ಯ ಸಪ್ತಮಿ, ಅಧಿಕರಣೀಯ ಸಪ್ತಮಿ, ವಿಷಯ ಸಪ್ತಮಿ, ಈಗೆಲ್ಲ ಇರೋದ್ರಿಂದ ಸರಿಯಾದದ್ದು. ಇದೆಲ್ಲ ಯಾಕೆ ಟೀಕಾರಾಗಿ ಬರೀತಾರೆ ಅಂದರೆ ವ್ಯಾಕರಣದ ಪ್ರಕಾರ ಸರಿಯಾಗಿದೆ ಅಂತ ತೋರಿಸ್ಬೇಕು. ಈಗ ವ್ಯಾಕರಣದ ವ್ಯಾಕರಣ ಪ್ರಧಾನ ಅನ್ನೋದು ಅಲ್ಲ, ಆದರೆ ವ್ಯಾಕರಣಕ್ಕೆ ವಿರೋಧ ಬರಕೂಡುದು. ಅದಕ್ಕೋಸ್ಕರ ತಿಳಿಸಿ ಸರಿಯಾಗಿದೆ ಅಂತ ಹೇಳೋದಕ್ಕೆ ಇಲ್ಲಿ ವಿಷಯ ಸಪ್ತಮಿ ಇಯಂ ಇತ್ಯಾಹ. ನೋ ನಾಭಿಷದಂ ವಾಂಗ್ಮಯ ಮುಕ್ತ ವಾಂಗ್ಮಾತ್ರ ಮುಕ್ತಂ ಕಿಂತು ತವ ಬೋಧೋ ಯಥಾ ಉತ್ಪದ್ಯತೆ ತಥಾ ಇತಿ ಅಪ್ರಸಿದ್ಧ ಪದೇನ ಉಪಾದಾನೆ ಪ್ರಯೋಜನಮಿತ್ಯುಕ್ತಂ ಭವ. ಅಲ್ಲಿ ಒಂದು ಪ್ರಶ್ನೆ ಹಾಕ್ಕೊಂಡ್ರು ಮತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಬುದ್ಧಿ ಶಬ್ದ ಜ್ಞಾನ ಅಂತ ಅರ್ಥ ಮಾಡೋದ್ರ ಬದಲು ನೀವು ಅದನ್ನೇ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ಅದನ್ನೇ ಹೇಳ್ಬೋದಾಗಿತ್ತು. ಇಷ್ಟೆಲ್ಲ ಅರ್ಥ ಬರ್ತಿರಲಿಲ್ಲ, ಗೊತ್ತಾಯ್ತಾ? ಯಾವ ಅರ್ಥ ಬರಬೇಕಾಗಿದೆ? ಈಗ ನಾವು ಬರೀ ಹೇಳ್ತೇನೆ ಅಲ್ಲ, ಉಪಪಾದನೆ ಮಾಡಿ ಹೇಳ್ತೇನೆ ಅಂತ ಅರ್ಥ ಬರಬೇಕಾಗಿದೆ. ಆ ಅರ್ಥ ಬರಬೇಕಾದ್ರೆ ಈ ರೀತಿ ಹೇಳಿದಾಗ ಮಾತ್ರ ಆ ವಿಷಯ ಗಟ್ಟಿಯಾಗುತ್ತೆ, ಇಲ್ಲದವರು ಬರೋದಿಲ್ಲ. ಒಂದು ಉದಾಹರಣೆ ಹೇಳಿದೆ ಈಗಾಗಲೇ, ಗಂಗಾ ತೀರ ಗಂಗಾಯಾಮ್ ಘೋಷ. ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಹೇಳಿಬಿಟ್ಟು, ಗಂಗೆಯಲ್ಲಿ ಹಳ್ಳಿ ಇದೆ. ಗಂಗೆಯಲ್ಲಿ ಹಳ್ಳಿ ಇರುತ್ತಾ? ಇದ್ರೆ ಇರುತ್ತಾ? ಕೊಚ್ಕೊಂಡು ಹೋಗಿ ಎಷ್ಟೋ ಹಳ್ಳಿಗಳು ಕೊಚ್ಕೊಂಡು ಹೋದು ಅಂತ ಹಾಕಿದ್ದಾರೆ, ಹೋಗ್ಬಿಡಿ. ಎಲ್ಲಿರುತ್ತೆ ಅದು? ಅದಕ್ಕೇನಂತ ಅರ್ಥ ಮಾಡಬೇಕು? ಗಂಗಾ ತೀರೇ ಅಂತ ಅರ್ಥ ಮಾಡೋದು. ಗಂಗಾ ಶಬ್ದಕ್ಕೆ ಗಂಗಾ ತೀರೆ ಅಂತ ಅರ್ಥ ಮಾಡೋದು. ಅವಾಗ ಒಂದು ಪ್ರಶ್ನೆ ಬಂತು, ಗಂಗಾ ಶಬ್ದ ಉಪಯೋಗಿಸಿ ಗಂಗಾ ತೀರೆ ಅಂತ ಅರ್ಥ ಮಾಡಬೇಕು ಅಂತ ಹೇಳ್ತೀರಿ, ಗಂಗಾ ತೀರೆ ಅಂತ ಹೇಳ್ಬೋದಾಗಿತ್ತಲ್ಲ. ಗಂಗಾಯಾಮ ಅಂತೇಳಿ, ಗಂಗಾ ತೀರೆ ಅಂತೇಳಿ, ಇವೆಲ್ಲ ಯಾತಕ್ಕೆ? ದ್ರಾವಿಡ ಪ್ರಾಣಾಯಾಮ ಅಂತಾರಲ್ಲ, ಹಾಕಿ ಈಗಿಂದ ಹಿಡ್ಕೊಳ್ಳೋಕೆ ಯಾಕೆ? ಅದು ಪ್ರಶ್ನೆ ಬಂತು. ಈಗ ಉತ್ತರ ಕೊಡ್ತಾರೆ. ಹೌದು, ನಾ ಗಂಗಾ ತೀರೆ ಘೋಷ ಅಂದರೆ ಅನೇಕ ಪ್ರಶ್ನೆಗಳು ಬರೋದು. ಏನು ಪ್ರಶ್ನೆ? ಗಂಗಾ ತೀರ ಅಂದರೆ ಕಿಲೋಮೀಟರ್ ಗಟ್ಟಲೆ ಹೋದರೂ ಗಂಗಾ ತೀರನೇ. ಅದು ಬೆಂಗಳೂರಲ್ಲಿದ್ದೇವೆ ಅಂತೇಳಿ ಯಲಹಂಕ ಜೆ ಪಿ ನಗರ ತೊಗೊಂಡ್ರೆ ಬೆಂಗಳೂರಲ್ಲಿದ್ದೇವೆ ಅದು ಎಷ್ಟು ಕಿಲೋಮೀಟರ್ ದೂರ ಇದೆ? ಅದು ಗೊತ್ತಾಯ್ತಾ? ಎಷ್ಟು ದೂರ ಅಂತ ಕೇಳಬೇಕು. ಆವಾಗ ನಾವು ಗಂಗೆಯಲ್ಲೇ ಹಳ್ಳಿ ಇದೆ ಅಂದ್ಬಿಟ್ರೆ ಏನರ್ಥ? ತುಂಬ ಹತ್ತಿರ ಇದೆ, ಸರ್ಕಲ್ನಲ್ಲೇ ಮನೆ ಅಂದ್ಬಿಡ್ದಕ್ಕೆ, ಸರ್ಕಲ್ ಬನ್ನಿ, ಮಲ್ಲೇಶ್ವರ ಸರ್ಕಲ್ ಅಲ್ಲೇ ಮನೆ ಅಂದ್ಬಿಟ್ರೆ ಸರ್ಕಲಲ್ಲಿ ಮನೆ ಇದ್ರ ಗತಿ ಏನಾಗುವ? ಅದು ಅರ್ಥ ಏನು? ತುಂಬ ಹತ್ತಿರ ಅಂತ. ಆ ತುಂಬ ಹತ್ತಿರ ಅನ್ನೋ ಅರ್ಥ ಯಾವಾಗ ಬರುತ್ತೆ? ಗಂಗೆಯಲ್ಲೇ ಇದೆ ಅಂತ ಹೇಳಿಬಿಟ್ರೆ ಆಗ ಅದು ಭಾರಿ ಹತ್ತಿರ ಅಂತ ಅರ್ಥ ಬರುತ್ತೆ. ಮತ್ತು ಇನ್ನೊಂದು ಅರ್ಥ ಬರಬೇಕಾಗಿದೆ, ನಮ್ಮ ಮನೆ ಬಹಳ ತಂಪಿರುತ್ತೆ. ಆ ಅರ್ಥ ಯಾವಾಗ ಬರುತ್ತೆ? ಗಂಗೆ ಹತ್ತಿರ ಇದೆ ಅಂದರೆ ಆ ಗಂಗೆ ವ್ಯವಸ್ಥೆ ಬರುತ್ತೆ, ಗಾಡಿ ಬೀಸಿ ಬರುತ್ತೆ, ಚೆನ್ನಾಗಿರುತ್ತೆ, ಆ ಅರ್ಥ ಬರುತ್ತೆ. ದೂರ ಇದ್ದರೆ ಅರ್ಥ ಬರೋದಿಲ್ಲ. ಇದೊಂದು ಅರ್ಥ ಬರಬೇಕು. ಗಂಗೆಯ ತಡದಲ್ಲಿರೋದ್ರಿಂದ, ಗಂಗೆ ತುಂಬ ಕ್ಲೋಸ್ ಇರೋದ್ರಿಂದ ಪವಿತ್ರವಾಗಿದೆ, ಆ ಅರ್ಥ ಬರುತ್ತೆ. ಈ ಮೂರರ್ಥ ಯಾವಾಗ ಬಂತು? ಗಂಗಾಯಾಮ್ ಅಂತ ಹೇಳಿದಾಗ ಬಂತು. ಗಂಗಾ ತೀರೆ ಅಂತ ಹೇಳಿದರೆ ಮೂರು ಬರ್ತಿರಲಿಲ್ಲ, ಅರ್ಥ ಆಯ್ತಾ? ಮೂರು ಬರ್ತಿರಲಿಲ್ಲ. ಅದಕ್ಕೆ ಅಂದರೆ ಅದನ್ನು ಹೇಳಬೇಕಾಯ್ತು, ಗಂಗಾ ತೀರೆ ಘೋಷ ಅಸ್ತಿ ತತ್ ಪವಿತ್ರಮಸ್ತಿ ಬರ್ತದೆ ಅಸತೀತತಯ ವರ್ತತೆ ಎಲ್ಲ ಸೇರಿಸಿ ಹೇಳಬೇಕಾಯಿತು. ಅಷ್ಟೆಲ್ಲ ಅವಾಯ್ಡ್ ಮಾಡಿ ಎಷ್ಟು ಪದ ಬಂತೀಗ? ಗಂಗಾಯಾಮ್ ಒಂದೇ ಪದ ಕಷ್ಟ ಅರ್ಥ ಬಂದೋಯ್ತು. ಗಂಗಾಯಾಮ್ ಶಬ್ದ ಕೂಡ ಏನದು? ಸಪ್ತಮಿ ಮತ್ತು ಯಥಾಪ್ರಕಾರ ಸಪ್ತಮಿ ಅಷ್ಟು ಹೇಳಿದ್ದಕ್ಕೆ ಇಷ್ಟೆಲ್ಲ ಅರ್ಥ ಬಂತ ಅದರಿಂದ ಹೇಳಿದ್ದಾರೆ. ಲಕ್ಷಣ ಆ ರೀತಿ ಹೇಳೋದಕ್ಕೆ ಏನಂತ ಕರೀತಾರೆ? ಲಕ್ಷಣ. ಇದು ವಾಚ್ಯ, ಅದು ಲಕ್ಷಣ, ಇನ್ನು ಉಪಲಕ್ಷಣ ಅಂತ ಇನ್ನೊಂದು ಇದೆ. ಮೂರು ವೃತ್ತಿಗಳು ಅಂತ ಹೆಸರು. ಅದರಲ್ಲಿ ಲಕ್ಷಣ ಉಪಯೋಗಿಸೋದ ಕಾರಣ ಏನು ಅಂದರೆ, ಇಂಥ ವಿಶೇಷ ಪರ್ಪಸ್ ಇದ್ದಾಗ ಉಪಯೋಗ ಅವೆಲ್ಲ ಉಪಯೋಗಿಸೋದು ಹಾಗೇನೆ. ಪ್ರತಿಯೊಬ್ಬರ ಮಾತನ್ನು ಉಪಯೋಗ ಸರ್ಕಲಲ್ಲೇ ಮನೆ ಬಂದ್ಬಿಡಿ ಅಂತ ಹೇಳಿದ್ದಾರೆ. ಆ ಪಕ್ಕದಲ್ಲೇ ಮನೆ ಹೇಳ್ಬೇಕಾದ್ರೆ ತಕ್ಷಣ ಹೇಳ್ಬೇಕು. ನೋಡಿರುವ 1 ಕಿಲೋಮೀಟರ್ ದೂರ ಇರುತ್ತೆ ಎಷ್ಟೋ ಸಲ. ಅವ್ರು ನಂಬಿಕೊಂಡು ಹೋಗಿಬಿಟ್ಟಿರ್ತಾರೆ ಸರ್, ಒಳೆ ಒಳೆ ಇರೋದಿಲ್ಲ ಅಲ್ಲಿ ಯಾವುದು ಏನೇ ಇಲ್ಲ, ತುಂಬ ಹತ್ತಿರ ಅಂತ ಅಷ್ಟೇ ಅರ್ಥ. ಆ ಅರ್ಥದಲ್ಲಿ ಸರಿ ಇರುತ್ತೆ. ಲೋಕದಲ್ಲಿ ಎಲ್ಲ ಕಡೆ ಪದ್ಧತಿ ಉಂಟು, ಪ್ರಯೋಜನ ಬಿತ್ತು ಕಂಭವತ್ತು. ಈಗ ಇಷ್ಟೆಲ್ಲ ಕೃಷ್ಣ ಹೇಳೋ ಉದ್ದೇಶ ಏನು ಅಂದರೆ, ನಾನು ಬರೀ ಜ್ಞಾನ ಹೇಳ್ತಾ ಇಲ್ಲ, ಅದರ ಮಹತ್ವ ವಿಷಯ ಎಲ್ಲ ಬರಹ ಹೇಳ್ತಿದ್ದೇನೆ ಅಂತ ಅರ್ಥ. ಅಷ್ಟು ಅರ್ಥ ಬರಬೇಕಾದ್ರೆ ಈ ರೀತಿ ವಿಷಯ ಸತ್ತಿ ಉಪಯೋಗಿಸಿದಾಗ ಮಾತ್ರ ಸಾಧ್ಯ ಅಂತ ಹೇಳಿದ್ದಾನೆ. ಅದಾದ ಮೇಲೆ ಮುಂದಿನ ಶ್ಲೋಕ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ರಾಯತೆ ಮಹತೋ ಭಯಾತ್ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಗುರುನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ ನ ಇಹ ಅಭಿಕ್ರಮ ನಾಶೋಸ್ತಿ ಪ್ರತ್ಯವಾಯಃ ನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತಃ ಭಯ. ಎಷ್ಟು ಒಳ್ಳೆಯ ಪೂರ್ವ ಮೊದಲು ಕೃಷ್ಣ ಫಲಶ್ರುತಿ ಹೇಳ್ತಾರೆ. ನಾನೇನು ಹೇಳಿಕೊಟ್ಟಿದ್ದೇನೆ ಕೃಷ್ಣ ಅರ್ಜುನ ಗೊತ್ತಾ, ಸಾಮಾನ್ಯವಾದದ್ದಲ್ಲ ಇದು. ಯಾರು ಸಹ ಒಂದು ಆ ವಿಷಯ ಹೇಳ್ತಾರೋ ಅವ್ರ ಬಗ್ಗೆ ಆಧಾರ ಹುಟ್ಟುತ್ತಾರೆ, ಆ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಭಾವನೆ ಬರುತ್ತೆ. ಇದು ನಾ ಇಹ ಅಭಿಕ್ರಮ ನಾಶೋಸ್ತಿ. ಈಗ ಹೇಳ್ತಕ್ಕಂಥ ಜ್ಞಾನ ಮತ್ತು ಜ್ಞಾನ ಸಾಧನೆ ಉಪಾಯ ಎಷ್ಟು ಶ್ರೇಷ್ಠ ಅಂದರೆ, ಅಭಿಕ್ರಮಸ್ಯ ನಾಶಃ ನಾ ಅಸ್ತಿ. ಇದು ಶುರು ಮಾಡಿದ ಮೇಲೆ ಹಾಳಾಗೋದೇ ಇಲ್ಲ. ಶುರು ಮಾಡಿಬಿಟ್ರೆ ಏನಾಗುತ್ತದೆ ಮುಗಿಲೇಬೇಕು ಅಂತ ವಿಷಯ ಹೇಳ್ತೇನೆ ಕೇಳು. ಇನ್ನೊಂದು ಅರ್ಥ, ಶುರು ಮಾಡಿದ ಮೇಲೆ ಅದು ಎಂದೂ ಕೂಡ ಬಿಟ್ಟರು ಪಾಪ ಇಲ್ಲ, ಅದೊಂದು ವಿಷಯ ಹೇಳ್ತೇನೆ. ಕೆಲವು ವ್ರತ ಉಪವಾಸ ಇದ್ದಿರುತ್ತೆ, ಬಿಟ್ಟು ಬಿಟ್ಟರೆ ಮಹಾಪಾಪ ಗೊತ್ತಾಯ್ತಾ, ಮಾಡಿದರೆ ಪುಣ್ಯ ಬಿಟ್ಟರೆ ಪಾಪ, ಅದು ಸ್ಥಿತಿ ಬರ ಹಿಡಿದಕ್ಕೆ. ಅದಕ್ಕೆ ಏಕಾಸಿ ಹಿಡಿಯೋದಿಲ್ಲ, ಬಿಟ್ಟರೆ ಮಹಾಪಾಪ ಅಂತ ಹೇಳ್ತಾರೆ. ಹಿಡಿಯೋದಿಲ್ಲ, ಮೊದಲು ಮಾಡೋದೇ ಇಲ್ಲ ತಪ್ಪು. ಮಾಡಿದಷ್ಟಾದ್ರು ಪುಣ್ಯ ಕಟ್ಕೋ ಅಂತ ಹೇಳೋದಕ್ಕೋಬೇಡ. ವಾಮಾಚಾರದಲ್ಲಿ ಇಂಥ ಪದ್ಧತಿ ಉಂಟು. ಏನಂದರೆ ಅವ್ರು ಶುರು ಮಾಡಿಬಿಡ್ತಾರೆ, ಕಂಟಿನ್ಯೂ ಮಾಡೋಕ್ಕೆಲ್ಲ ಬಿಡಾಗಿಲ್ಲ. ಕಂಟಿನ್ಯೂ ಮಾಡಿದರೂ ಕೇಳು, ಬಿಟ್ಟರೂ ಕೇಳು. ಈ ಗುಂಡಗಳಿಗೆ ಕೆಲಸ ಮಾಡ್ತಾರಲ್ಲ, ಕಂಟಿನ್ಯೂ ಮಾಡಿದರೆ ಕೊನೆ ಗುಂಡನ ಹೋಗ್ತಾನೆ ಇವನು ಹೋಗ್ತಾನೆ, ಮಧ್ಯೆ ಬಿಡ್ತೀರಿ ಗುಂಡ ಈಗಲೇ ಹೊಡಿತಾನೆ, ಯಾಕೆ ಗುಂಡು ತಿಳ್ಕೊಂಡಿದ್ದೆ ಕೊಂದಾಕ್ಬಿಡ್ತೇನೆ ಅಂತ ಹೇಳಿ. ಆ ರೀತಿ ಅಪಾಯ ಅದು, ಅದು ಶಾಸ್ತ್ರದಲ್ಲಿ ಮಾತ್ರ ಅಂತ ಅಪಾಯನೇ ಇಲ್ಲ ಗೊತ್ತಾಯ್ತಾ. ಅಭಿಕ್ರಮ ಮಾಡಿದ ಮೇಲೆ ಅದಕ್ಕೆ ನಾಶ ಅನ್ನೋದಿಲ್ಲ, ಅದಕ್ಕೆ ಕೆಡಕು ಅಂತಿಲ್ಲ. ಅದಕ್ಕೆ ಇನ್ನೊಂದು ಅರ್ಥ, ಅದು ಶುರು ಅದೇ ಮುಗಿಸ್ಬಿಡುತ್ತೆ. ಅಷ್ಟು ಶಕ್ತಿ ಅದು ಒಳ್ಳೆ ಕೆಲಸಗಳನ್ನ ಹಿಡಿದ ಮೇಲೆ ರೈಲೇ ಕೂತ್ರೆ ನಿದ್ದೆ ಹೊಡೆದ್ರೆ ಮುಂದೆ ಹೋಗ್ತಿರುತ್ತೆ ಲಾಟೆ, ನಾವು ಎದ್ದು ಕೂತಿರ್ಬೇಕಾಗಿಲ್ಲ, ನಾವು ಮರಗಿದ್ರೂ ಅದು ಮುಂದೆ ಹೋಗ್ತಾ ಇರುತ್ತೆ. ನಾವು ಶುರು ಮಾಡಿ ಒಳ್ಳೆ ಕೆಲಸ ಶುರು ಮಾಡಿದ ಮೇಲೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಬಂದರೂ ಅದು ಹಾಳಾಗೋದೇ ಇಲ್ಲ. ಇದೆಲ್ಲ ಹೇಳಿದ್ರಿಂದ ಧೈರ್ಯ ಬಂದಾಗ ಇಲ್ಲದವ್ರು ಏನಾಗುತ್ತೆ, ಎಲ್ಲ ಹಾಳಾಗಿಬಿಟ್ರೆ ಹಿಂಗೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದು, ಮನೆಗೆ ಅದು ಬಿಟ್ಟು ಹೋಗೋದು ಏನು ಪ್ರಯೋಜನ? ಅದು ಯೋಚನೆ ಮಾಡಬೇಡಿ, ಹಾಳಾಗೋದೇ ಇಲ್ಲ. ಪ್ರತ್ಯವಾಯೋನ ವಿದ್ಯತೆ, ಮತ್ತು ಬಿಟ್ಟ ಅಂತಕ್ಕಂತಹ ಒಂದು ದೋಷ ಕೂಡ ಇಲ್ಲ. ಇವತ್ತು ಎಷ್ಟೋ ಕಾಲೇಜ್ ಸೇರಿಬಿಡ್ತಾರೆ ಸೀಟ್ ಸಿಗ್ತು ಅಂತೇಳಿ, ಇನ್ನೊಂದು ಬೆಟರ್ ಕಾಲೇಜ್ ಸಿಗುತ್ತೆ, ಆಮೇಲೆ ವಾಪಸ್ ಎಲ್ಲಕ್ಕೆ ಹೋಗ್ತಾರೆ. ಇವ್ರು ಏನು ಮಾಡ್ತೀವಿ, ಎಷ್ಟೋ ಡಿಡಕ್ಟ್ ಮಾಡ್ತಾರೆ, ಅದು ಕೊಟ್ಟಿದ್ರೊಳಗೆ ಕೆಲವು ಡಿಡಕ್ಟ್ ಮಾಡಿ ಅರ್ಧ ಪೂರ್ತಿ ವಾಪಸ್ ಕೊಡೋದು, ರಿಫಂಡ್ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ, ಕೆಲವು ಅರ್ಧಕ್ಕರ್ಧ ಡೊನೇಷನ್ ನಿಮ್ಗೆ ಹಾಕ್ಬಿಡ್ತಾರೆ, ಕೊಡೋದೇ ಇಲ್ಲ. ಆದರೆ ಇದರಲ್ಲಿ ಹಾಗಲ್ಲ. ಏನು ಅದಕ್ಕೆ ಏನು ಮಾಡ್ತಾರೆ ಕೇಳ್ತಾರೆ, ಒಳ್ಳೆ ಸಿಕ್ಕರು ಇಷ್ಟೆಲ್ಲ ಯಾಕೆ ಕಳ್ಕೊಬೇಕು ಅಂತ ಕಂಟಿನ್ಯೂ ಮಾಡ್ಬಿಡ್ತಾರೆ. ಇಂಥ ನಮ್ಮ ಶಾಸ್ತ್ರ ಹಾಗಲ್ಲ. ಏನು ಮಾಡೋದಿಲ್ಲ, ಇದು ಯಾವುದೋ ಕಾರಣಕ್ಕೆ ಏಕಾಶಿ ಶುರು ಮಾಡಿದೆ ಅಂತ ತಿಳ್ಕೊಂಡು ಏನು 90 ವರ್ಷದವರೆಗೂ ಮಾಡ್ದ, ಆಮೇಲೆ ಯಾವುದೋ ಕಾರಣಕ್ಕೆ ಮಾಡೋಕ್ಕೆ ಸಾಧ್ಯ ಏನಿಲ್ಲ, ಬಿಟ್ಟೋಯ್ತು. ಇಷ್ಟು ದಿವಸ ಏಕಾಶಿ ಮಾಡಿದ್ದು ವೇಸ್ಟ್ ಆಗುತ್ತಾ? ವೇಸ್ಟ್ ಆಗೋದಿಲ್ಲ, ಅದು ಮುಖ್ಯ. ಇಷ್ಟು ದಿವಸ ಮಾಡಿದ್ದೆಲ್ಲ ವೇಸ್ಟ್ ಆಗೋದಿಲ್ಲ, ಉಳ್ಕೊಂಡ್ಬಿಡುತ್ತೆ. ಅದು ಈ ಬಿಟ್ಟಿದ್ದಕ್ಕೆ ಪ್ರಾಯಶ್ಚಿತ್ತ ಅವೆಲ್ಲ ಬೇರೆ, ಅದು ಮಾಡಿದ ವ್ಯರ್ಥ ಆಗೋದೇ ಇಲ್ಲ, ಅದು ಅಶ್ಯೂರೆನ್ಸ್. ಈ ಚಾತುರ್ಮಾಸ ಶುರು ಮಾಡ್ತಾರೆ, ನಿನ್ನೆ ಹೇಳಿದ್ದೆ, ಚಾತುರ್ಮಾಸ ಶುರು ಮಾಡಿದರು, ಮಧ್ಯೆ ಯಾವುದೋ ಕಾರಣಕ್ಕೆ ಪಾಪ ರೋಗಾದಿಗಳು ಬಂತು, ಆಗ ಅವನೇ ವ್ರತ ಬಿಡಬೇಕಾದ ಪ್ರಸಂಗ ಬಂತು. ಡಾಕ್ಟರ್ ಆಯುರ್ವೇದ ಔಷಧಿ ತೊಗೋಬೇಕು, ಹಾಲು ಕುಡಿಯಿರಿ ಅಂತ ಹೇಳಿಬಿಡ್ತಾರೆ ಬಿಡೋದಿಲ್ಲ. ಹಾಲು ಕುಡಿದವರು ಭಾರಿ ಹೀಟ್ ಅವ್ರು ಸಿಕ್ಕಾಬಟ್ಟೆ, ಜನರಲ್ಲಿ ಹಾಲು ಕುಡಿಯಿರಿ ಅಂತ ಹೇಳ್ತಾರೆ. ಮೂರನೇ ವ್ರತ, ಹಾಲೇನು ಕುಡಿತಾನೆ ಇವನೀಗ, ಕುಡಿದ್ಬಿಟ್ರೆ ಏನೋಯ್ತು ಅಲ್ಲಿಗೆ, ವ್ರತ ಹೋಯಿತು. ಕುಡಿದೆ ಹೋದರೆ ಆರೋಗ್ಯ ಹೋಯಿತು, ಏನು ಮಾಡಬೇಕು? ಅವ್ರ ಆಪತ್ಕಾಲ ಅಂತೇಳಿ ಕುಡಿದ, ಅದು ಸರಿಗೋಯ್ತು. ಒಂದು 15 ದಿವಸ ಮಾಡಿದ್ರೆ ಸರಿಗೋಯ್ತು, ಮತ್ತೆ ನೋಡಿ ಕಂಟಿನ್ಯೂ ಮಾಡಿದ, ತಪ್ಪಿಲ್ಲ. ಕೆಲವು ಬಿಟ್ಟರೆ ಬಿಟ್ಟರೆ ಬಿಡ್ತೀವಿ, ಜನ್ಮದಲ್ಲೇ ಅವತ್ತು ಮಾಡೋದಿಲ್ಲ, ಅವೇ ಹಾಗೆ ಮಾಡಬಾರ್ದು. ಆಪತ್ಕಾಲದಿಂದ ಅಷ್ಟು ಮಾತ್ರ ಬಿಡಬೇಕು. ಎಷ್ಟೋ ದಿನ ಯಾತ್ರೆಗೆ ಅಂತ ಹೋಗಿರ್ತಾರೆ ಟ್ರಿಪ್ಗಳಲ್ಲಿ, ಯಾವ ಮೊದ್ಲೇನು ಮಾಡಿರ್ತಾರೆ, ಕರ್ಕೊಂಡೋಗೋರೆಲ್ಲ ವ್ರತ ಮಾಡಿಸ್ತೇವೆ ಏನೆಲ್ಲ ಹೇಳ್ಬಿಟ್ಟಿರ್ತಾರೆ, ಹೋಗಿ ಏನು ಮಾಡಿಸೋದೇ ಇಲ್ಲ, ಬೇಕಾದ ತಿರುಗಿ ಸಾಕಾರ ಬಿಡಿ ಅಂದ್ಬಿಡ್ತಾರೆ. ಅಲ್ಲಿ ಹೋಗಿರ್ತಾರೆ ನೂರು ಸಾವಿರಾರು ಕಿಲೋಮೀಟರ್ ದೂರ, ಏನು ಮಾಡಬೇಕು ಪಾಪ ಅವರು, ಅವ್ರು ಸುಸ್ತಾಗಿರ್ತದೆ, ಅವ್ರು ತಿಂದು ಬಿಡ್ತಾರೆ. ಆಮೇಲೆ ಏನು ಮಾಡಬೇಕು, ಅವ್ರು ಬಂದ ಕಷ್ಟ ಬಸ್ ಶುರು ಮಾಡ್ಬೋದು. ಕೆಲವು ಏನು ಮಾಡುತ್ತೆ, ಹೇಗೋ ಬಿಟ್ಟು ಅದನ್ನು ಬಿಟ್ಬಿಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ಪ್ರತ್ಯವಾಯೋ ನವೀನ್ಯತೆ, ಕೆಲವೆಲ್ಲ ಆ ರೀತಿ ಮಾಡಿದರೆ ವೇಸ್ಟ್, ಅದು ನಮ್ಮ ಶಾಸ್ತ್ರದಲ್ಲಿ ವೇಸ್ಟ್ ಆಗೋದಿಲ್ಲ. ಯಾವುದೋ ಕಾರಣಕ್ಕೆ ಒಂದು ವಿಷಯ ತಪ್ಪಿದರೂ ಕೂಡ ಒಳ್ಳೆಯ ವಿಷಯ ಅದು ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಬರುತ್ತೆ. ಮೊದಲನೇದಾಗಿ ಬಿಟ್ಟ ಅಂತ ಇದು ಹಿಂದಿನ ವೇಸ್ಟ್ ಆಗೋದಿಲ್ಲ, ಮತ್ತು ಮುಂದೆ ಮಾಡಿಕೊಡೋದು ಅಂತ ಬ್ಯಾನ್ ಇಲ್ಲ. ಇಷ್ಟೆಲ್ಲ ಅವಕಾಶ ಯಾವುದಕ್ಕಿದೆ, ನಮ್ಮ ಶಾಸ್ತ್ರಕ್ಕಿದೆ. ನವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ, ಇನ್ನು ತುಂಬ ಮಾಡೋಕ್ಕಾಗೋದಿಲ್ಲ ಹೋದಲ್ಲೋ, ಸ್ವಲ್ಪ ಮಾಡಿದರೂ ಕೂಡ ಬಹಳ ಮಹತ್ವ ಇದೆ. ಸ್ವಲ್ಪ ಮಾಡಿದರೆ ಏನು ಮಾಡುತ್ತದೋ ನಮ್ಮನ್ನು ಕಾಪಾಡೋದು. ಧರ್ಮ ಅನ್ನೋದು ಪೂರ್ತಿ ಮಾಡಬೇಕಾಗಿಲ್ಲ, ಎಷ್ಟಾದರೂ ಮಾಡಿ ಗಾಯತ್ರಿ ಜಪ ಸಾವಿರ ಮಾಡಬೇಕು ನ್ಯಾಯವಾಗಿ. ಹತ್ತು ಮಾಡಿದರೆ ಏನು ಮಾಡುತ್ತದ ಕಾಪಾಡ ನೋಡಿ, ಅಲ್ಪ ಇದೆ ನಮಗೆ, ಅಲ್ಲಿ ಸ್ವಲ್ಪ ಅಂತ, ಅಲ್ಪ ಅಂತ ಉಪಯೋಗಿಸೋದು ಕಡಿಮೆ, ಸ್ವಲ್ಪ ಅಂತ ಉಪಯೋಗಿಸೋದು ಜಾಸ್ತಿ. ಕನ್ನಡದಲ್ಲಿ ಅಲ್ಪ ಅಂದರೆ ಕಡಿಮೆ, ಸ್ವಲ್ಪ ಅಂದರೆ ಇನ್ನೂ ಕಡಿಮೆ, ಗೊತ್ತಾಯ್ತಾ, ಸ್ವಲ್ಪ ಅಂದರೆ ಇನ್ನೂ ಕಡಿಮೆ. ತುಂಬ ಕಡಿಮೆ ಧರ್ಮಾಚರಣೆ ಮಾಡಿದರೂ ಕೂಡ ಅದೇನು ಮಾಡುತ್ತೆ, ತ್ರಾಯತೆ ನಮ್ಮನ್ನು ಕಾಪಾಡುತ್ತೆ. ಯಾವುದರಿಂದ ಕಾಪಾಡುತ್ತೆ, ಮಹತಃ ಭಯ, ದೊಡ್ಡ ಅಪಾಯದಿಂದ ಕಾಪಾಡುತ್ತೆ. ಇವನು ಮಾಡಿದ್ದು ಸ್ವಲ್ಪ, ಕಾಪಾಡೋ ದೊಡ್ಡದರಿಂದ ನೆನ್ಪಿಟ್ಕೋಬೇಕು. ಸ್ವಲ್ಪ ಮಾಡಿದ್ದು ಸ್ವಲ್ಪ ಅಪಾಯದಿಂದ ಕಾಪು ಮಾಡೋದಿಲ್ಲ, ಸ್ವಲ್ಪ ಪುಣ್ಯ ಮಾಡಿದರೂ ಕೂಡ ಅದು ಯಾವುದರಿಂದ ಕಾಪಾಡುತ್ತೆ, ದೊಡ್ಡ ಆಪತ್ತಿನಿಂದ ಕಾಪಾಡುತ್ತೆ. ಇಷ್ಟು ಹೊಗಳಿದ್ದಾನೆ, ಮೂರು ಅಂಶ ಬಂತು. ನಾಯಿಹ ವಿಕ್ರಮ ನಾಶೋಸ್ತಿ ಮೊದಲನೇದು, ಪ್ರತ್ಯವಾಯೋ ನವಿದ್ಯತೆ ಎರಡನೇದು, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ ಮೂರನೇದು. ಇಷ್ಟು ಮೂರು ಗುಣ ಇನ್ಯಾವ ಶಾಸ್ತ್ರಕ್ಕೂ ಇಲ್ಲ, ಅದರಿಂದಾಗಿಯೇ ಇದನ್ನು ಮಾಡಲೇಬೇಕು. ನೇಹಾವಿಕ್ರಮ ನಾಶೋಸ್ತಿ ಪ್ರತ್ಯವಾಯು ನವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಇನ್ನೂ ಅದಕ್ಕೆ ಅನೇಕ ಅರ್ಥ ಹೇಳ್ತಾರೆ ಆಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಹೇಳಬೇಕಾದ್ರೆ, ಇಹ ಅಂದರೆ ಇಹ ಅಂತ ಮೊದಲನೇ ಅರ್ಥ. ಇನ್ನೊಂದು ಅರ್ಥ, ಇಹಾವಿಕ್ರಮ ನಾಶೋಸ್ತಿ, ಇಹ ಅಂದರೆ ಇಚ್ಛೆ, ಅದನ್ನೇ ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಸರ್ವೇ ನ ನಿಷ್ಫಲ. ಸ್ವಲ್ಪ ಅಂತ ಹೇಳಿದ್ರಲ್ಲ, ಸ್ವಲ್ಪ ಮಾಡಿದ್ರೆ ಕಾಪಾಡುತ್ತೆ ಅಲ್ಲ, ಮಾಡ್ತೇನೆ ಅಂತ ಅಂದುಕೊಂಡ್ರೂ ಕಾಪಾಡುತ್ತೆ, ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಪ್ರಾರಂಭ ಮಾತ್ರ ಅಲ್ಲ, ಪ್ರಾರಂಭ ಮಾತ್ರ ಮಿಚ್ಛಾವ. ಇವತ್ತು ಉದಾಹರಣೆ 90 ವರ್ಷ ಆಗಿದೆ, ಏಕಾದಶಿ ಮಾಡೋದು ಗೊತ್ತೇ ಇದ್ದಿಲ್ಲ ಅವನಿಗೆ, ಅವತ್ತು ಗೊತ್ತಾಯ್ತು, ಅವತ್ತು ಗೊತ್ತಾಯ್ತು. ಈ ಸರಿ ಏಕಾದಶಿ ಮಾಡ್ತೀನಿ ಅನ್ಕೊಂಡ ದಶಮಿ ಹೋಗೇ ಬಿಟ್ಟ, ಏಕಾದಶಿ ಬರಲೇ ಇಲ್ಲ ಅವನ ಪಾಲಿ ಪಾಪ. ಆದರೆ ಮಾಡ್ತೀರಿ ಸಂಕಲ್ಪ ಮಾಡಿದ್ನಲ್ಲ, ಅದು ಬಿಡೋದಿಲ್ಲ ಅಂತ ಅವನು. ಮುಂದಿನ ಜನರಂದ್ರೆ ಏಕಾದಶಿ ಮಾಡೋ ಮನೇಲೆ ಹುಟ್ಟಿಸ್ತಾನೆ, ಅಲ್ಲಿಂದ ಶುರುವಾಗುತ್ತೆ ಅವನಿಗೆ. ಅಂದರೆ ಆ ಸಂಕಲ್ಪ ಕೂಡ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂದರೆ ಇಷ್ಟು ಕಾರುಣ್ಯ ನೆಲೆ ಸಿಗಬೇಕು. ಅದಕ್ಕೆ ಏನು ಕರುಣಾನಿಧಿಯೋ ಹರಿ ಅಂತ ಹೇಳ್ತಾರಲ್ಲ, ಹಾಗೆ ಇನ್ನು ಅರ್ಥ ಮಾಡಿಕೊಂಡು ಕೊನೆಗಾಲಕ್ಕೆ ಮಾಡಬೇಕು ಸಂಕಲ್ಪ ಮಾಡಬಾರ. ಮತ್ತೆ ಮೊದಲಿಂದ ಮಾಡಿದರೆ ಜಾಸ್ತಿ ಪುಣ್ಯ, ಮಾಡಿದ್ರು ಎಲ್ಲಾದರೂ ಮಾಡಿದ್ರೆ ಹೇಳ್ತಾರೆ ಹೊರತು ಇಷ್ಟೆಲ್ಲ ಕೊಟ್ಟರೆ ಅದಲ್ಲ. ಅದು ಒಂದು ಕೊಟ್ಟಿದ್ದೆ, ತಪ್ಪಿದ್ರು ನೀನು ಕೆಲಸ ಮಾಡೋದ್ರೆ ತಪ್ಪು ಮಾಡಿ ಕೆಲಸ ಮಾಡುವಂತ ಅರ್ಥ ಅಲ್ಲ. ತಪ್ಪಿದ್ರೂ ಕೆಲಸ ಪುಣ್ಯ ಕೊಡುತ್ತೆ ಅಂದರೆ ತಪ್ಪಿಲ್ಲದೆ ಮಾಡಿದರೆ ಜಾಸ್ತಿ ಕೊಡುತ್ತೆ, ಆ ರೀತಿ ಮಾಡಬೇಕು. ಅದಕ್ಕೆ ಪ್ರಹ್ಲಾದ ಹೇಳೋದೇನಂತ, ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಗವತಾನಿಯ, ಚಿಕ್ಕಂದಿನಿಂದನೇ ಶುರು ಮಾಡಬೇಕೇ ಹೊರತು ಆಮೇಲೆ ಮಾಡ್ತೀವಿ ಅಂತ ಮಾಡಬಾರ್ದು. ನಮ್ಮ ಜನ ಪ್ರಹ್ಲಾದ ಆ ರೀತಿ ಹೇಳಿದರೆ ನಮ್ಮ ಜನ ವಿರುದ್ಧ ಹೇಳ್ತಾರೆ. ಇನ್ನು 60 ವರ್ಷ ಈಗಲೇ ಏಕಾದಶಿ ಮಾಡ್ತೀಯ, ಅದಕ್ಕೆ ಇನ್ನು 60 ವರ್ಷ ಏಕಾದಶಿ ಮಾಡ್ತೀಯ. ಅದು ಪ್ರಹ್ಲಾದನ ಮಾತು ಇವರು ಅಮೆಂಡ್ಮೆಂಟ್, ಇವರು ಪ್ರಹ್ಲಾದನ ಅರ್ಥ ಆಗಲ್ಲ ಅಂತ. ಅದು ಪ್ರಹ್ಲಾದ ಹೇಳಿದ್ದೆ ನಾನು ಹೇಳಬೇಕು, ಕರೆ ಪ್ರಹ್ಲಾದ ಹೇಳಿದ್ದ ನೀನು ಮಾಡು, ನನಗೆ ಆಗದೆ ಹೋದ್ರೆ ನೀನು ಮಾಡು ಅಂತ ಹೇಳಬೇಕು. ಇವರು ಬೇರೆ ಹೇಳಿದ್ರು, ತುಂಬ ದಿನ ಹಾಗೆ ಮಾಡೋದು, ಈ ನೀನೇ ಚಿಕ್ಕ ವಯಸ್ಸು ಈಗಾಗಿ ಕೊಟ್ಟಿಗೆ ಹೋಗ್ಬಾರ್ದು, ನೀನೀಗ ನೀನು ಚಿಕ್ಕ ವಯಸ್ಸು ಈಗಾಗಿ ದೇವ ಪೂಜೆ ಮಾಡ್ತೀಯಾ, ಚಿಕ್ಕ ಎಲ್ಲಾದರೂ ಚಿಕ್ಕ ವಯಸ್ಸು, ತಿನ್ನೋದು ಕುಡಿಯೋದಕ್ಕೆ ಮಾತ್ರ ಏನು ವ್ಯವಸ್ಥೆ, ಯಾವ ವ್ಯವಸ್ಥೆ ಮಯ ಹಾಗೆ ಮಾಡಬಾರ್ದು. ಎಲ್ಲ ಸ್ವಾರ್ಥ ಇಲ್ಲೇ ಚಿಕ್ಕ ವಯಸ್ಸು ಕುಡಿದು ಹಾಳಾಗ್ತೀಯಲ್ಲ, ಆ ರೀತಿ ಹೇಳಬೇಕು. ರಿಟೈರ್ ಆದಮೇಲೆ ಕುಡಿಯೋದು ಬಿಡ್ಬೋದು ಅಂತ ಹೇಳಬೇಕು. ಅದು ಹೇಳೋದನ್ನು ಸ್ವಲ್ಪ ಚೇಂಜ್ ಮಾಡಿಬಿಟ್ರೆ ಕುಡಿದ್ರೆ ಅರ್ಥ ಆಗುತ್ತೆ. ಇವ್ರು ಅರ್ಥ ಆಗೋದ್ರಲ್ಲಿ ಹೇಗೆ ಹೇಳ್ತಾರೆ, ಅಪಾರ್ಥ ಆಗ ಹೇಳ್ಬೋದು, ಹಾಗೆ ಹೇಳಬಾರ್ದು. ನೇಹಾವಿಕ್ರಮ ನಾಶೋಸ್ತಿ ಪ್ರತಿ ಏನು ಹೇಳಬೇಕಾರೋ, ಇನ್ನು ಚಿಕ್ಕ ವಯಸ್ಸು, ಇಂಥ ವಯಸ್ಸಲ್ಲಿ ಏಕಾಶ ಮಾಡೋದು ಎಷ್ಟು ಸುಲಭ ಮಾಡೋದೀಗ, ಆರೋಗ್ಯ ಸರಿ ಇರುತ್ತೆ, ಈಗ ಮಾಡು ಮುಂದೆ ಮಾಡ್ತೀಯ ಅಂದರೆ ಅರ್ಥ ಆಗುತ್ತೆ. ಕೊಟ್ಟಿ ಒಳ್ಳೆ ಗುಂಡ್ಗಲ್ಲ ಎದ್ದು ಏಕಾಶ ಪಡೆ ಆರೋಗ್ಯ ಕೆಟ್ಟೋದ್ರೆ ಕಷ್ಟ ಮಾಡಬೇಡ ಅಂತ ಬಿಟ್ಬಿಡ್ತಾ, ಅದೇ ಮಾತನ್ನು ಹ್ಯಾ ತಿಳಿಸಕ್ಕೆ ಬರುತ್ತೆ ವಾಪಸ್. ಶಾಸ್ತ್ರ ಎಲ್ಲ ಹಾಗೆ ಹೇಳು, ಚಿಕ್ಕ ವಯಸ್ಸಿನಲ್ಲಿ ಓದೋದೆಲ್ಲ ರಿಟೈರ್ ಅಂದ ಓದ್ತಾನ, ಶಾಸ್ತ್ರ ಓದಬೇಕಾದ್ರೆ ರಿಟೈರ್ ಆಗ್ಬೇಕು, ಲೌಕಿಕ ಓದಬೇಕಾದ್ರೆ ಚಿಕ್ಕದಿನ ಓದ್ಬೇಕು, ಉಲ್ಟಾ ಬಿಡ್ತಾ ಇದೆ. ಲೌಕಿಕನ ಫಾಸ್ಟಾಗಿ ಓದಿಸ್ಬಿಡ್ತಾರೆ, ಶಾಸ್ತ್ರ ರಿಟೈರ್ ಅಂದ್ರೆ ಓದು ಅಂತ ಹೇಳಿದ್ರೆ ಶಾಸ್ತ್ರ ಅಷ್ಟು ಸುಲಭನಾಗಿದ್ರೆ ಅದು ಕೆಲಸಕ್ಕೆ ಬರುತ್ತಾ. ಇದನ್ನು ಅಷ್ಟು ಇಂಪಾರ್ಟೆನ್ಸ್ ಕೊಡೋರು, ಅದು ನಿಮ್ಮ ಅದಕ್ಕೆ ಕೆಲವರು ರಿಟೈರ್ ಆದಮೇಲೆ ಓದಿ ಬಿಡಬೇಕಿರ್ತಾರೆ, ಅದು ಅದನ್ನು ಕೆಟ್ಟದು. ಅದು ಇಲ್ಲಿ ಪೋಸ್ಟ್ಪೋನ್ ಮಾಡೋದಲ್ಲ ಅರ್ಥ ಇಲ್ಲ, ಎರಡನ್ನೂ ಒಟ್ಟಿಗೆ ಮಾಡಬೇಕು, ಇದು ಇರಲಿ ಅದು ಇರಲಿ. ಯಾಕಂದರೆ ಹೊಟ್ಟೆ ತಲೆ ಒಂದೊಂದೇ ಬೆಳೆಯೋದಿಲ್ಲ, ಹೇಗಿರುತ್ತೆ ಜೊತೆಗೆ ಇರೋದ್ರಿಂದ ಎರಡು ಅವ್ರು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕೇ ಹೊರತು ಒಂದು ಪ್ರಾಶಸ್ತ್ಯ ಕೊಟ್ಟಿರೋದನ್ನು ಕೈ ಬಿಡ್ಲಿಕ್ಕೆ ಹೋಗಬಾರ್ದು. ಹೆಚ್ಚು ಪ್ರಾಶಸ್ತ್ಯ ಆ್ಯಕ್ಚುಲಿ ಯಾವುದು ಕೊಡಬೇಕೋ ಶಾಸ್ತ್ರಕ್ಕೆ ಕೊಡಬಾರ್ದು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಇನ್ನು ತುಂಬಾ ಅರ್ಥ ಹೇಳ್ತಾರೆ ನಾಳೆ ಅದನ್ನ. ನಾಳೆ ನಾಡಿದ್ದು ಪಾಠ ಇರೋದಿಲ್ಲ, ನಾಳೆ ಇದರಲ್ಲಿ ಬೇರೆ ಕಾರ್ಯಕ್ರಮ ಇದೆ. ನಾಡಿದ್ದು ಪಾಠ ಬುಧವಾರ ಮಾತ್ಕೊಂಡಿದೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರದಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾದಿ ಪ್ರದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾಸ್ತೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿತಿರ್ಷಿತಮೋ ಬಂಧಮೋಕ್ಷಾಸ್ಯ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಅಕ್ರೂರ ಕೃಷ್ಣನನ್ನ ಕಂಡು ಇದೆಲ್ಲ ಸ್ಥಳಕ್ಕೇನಂತ ಹೆಸರು ಬ್ರಹ್ಮಹ್ರದ ಅಂತ ಹೆಸರು. ಬ್ರಹ್ಮಹ್ರದ ಕಾಲಿಂದಿಯ ಯಮುನಾ ನದಿಯ ಒಂದು ಮಡು, ಅಲ್ಲಿ ವಿಶೇಷ ಪ್ರಸಂಗ ದರ್ಶನ ಕೊಟ್ಟಿರೋದ್ರಿಂದ ಆ ಋತಿಗೆ ಒಂದು ಹೆಸರಂತೆ. ಅಲ್ಲಿ ಸ್ನಾನ ಮಾಡಿದರೆ ದೇವರು ಕಾಣ್ತಾನೆ, ಅಷ್ಟು ಪ್ರಸಿದ್ಧಿ ಇರತಕ್ಕಂಥ ದೊಡ್ಡ ಅಪೂರ್ವವಾದ ಪುಣ್ಯತೀರ್ಥ. ಅಲ್ಲಿ ದೇವರನ್ನು ಕಂಡು ಹೇಳ್ತಾ ಇದ್ದಾನೆ, ದಶಾವತಾರ ಸ್ತೋತ್ರ ಮಾಡ್ತಾ ಮೊದಲೆಲ್ಲ ಹೇಳ್ತಾ ಬಂದ. ಏನಂತ ಹೇಳಿದ, ನಮಸ್ತೆ ಅದ್ಭುತ ಸಿಂಹಾಯ ಸಾತುಲೋಕಭಯಾಪಹ ವಾಮನಾಯ ನಮಸ್ತುಭ್ಯಂ ಕ್ರಾಂತ ತ್ರಿಭುವನಾಯ ಚ ನಮೋ ಭೃಗೂಣಾಂ ಪತಯೇ ತೃಪ್ತಕ್ಷತ್ರವನಚ್ಛಿದೇ ನಮಸ್ತೆ ರಘುವರ್ಯಾಯ ರಾವಣಾಂತಕರಾಯ ಚ ನಮಸ್ತೆ ವಾಸುದೇವಾಯ ನಮಸ್ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ಅನಿರುದ್ಧಾಯ ಸಾತ್ವತಾಂ ಪತಯೇ ನಮಃ ನಮೋ ಬುದ್ಧಾಯ ಶುದ್ಧಾಯ ದೈತ್ಯದಾನವ ಮೋಹಿನೇ ದೈತ್ಯದಾನವ ಮೋಹಿನೇ. ಬೌದ್ಧ ಮತ ಹೇಳಿಬಿಟ್ಟು ದೈತ್ಯರನ್ನು ದಾನವರನ್ನು ಕೂಡ ಪರಮಾತ್ಮ ಏನು ಮಾಡ್ತಾನೆ, ಮೋಹಿತರನ್ನಾಗಿ ಮಾಡ್ತಾನೆ. ಅವರೆಲ್ಲ ಸನ್ಮಾರ್ಗದಲ್ಲಿ ಇರ್ತಾರೆ, ಅವ್ರ ಸನ್ಮಾರ್ಗದಲ್ಲಿ ಇದ್ದರೆ ಸದ್ಗತಿ ಆಗಬೇಕು, ಸದ್ಗತಿ ಆಗ್ಕೂಡ್ದು ಅವರಿಗೆ. ಅವಾಗ ಏನು ಮಾಡ್ತಾನೆ ಪರಮಾತ್ಮ, ಮಿಥ್ಯಾಮತವನ್ನು ಹೇಳಿ ಅವರನ್ನು ಮೋಹನಗೊಳಿಸಿಬಿಡ್ತಾರೆ. ದೈತ್ಯ ವಿಮೋಹಕ ನಿತ್ಯ ಸುಖಾದೇ ಬುದ್ಧ ಸ್ವರೂಪ, ದೈತ್ಯರನ್ನು ಮೋಹನ ಮಾಡಿದ ರೂಪ. ಯಾವಾಗ ಜ್ಞಾನ ಯೋಗ್ಯರಿಗೆ ಬರಲೇಬೇಕು, ಅಯೋಗ್ಯರಿಗೆ ಬರಲೇ ಕೊಡು. ಇದು ನಿಮಗೆ ಸುಮ್ಮನೆ ಅರ್ಥ ಆಗೋದಿಲ್ಲ. ಧನ ಇರ್ತದೆ, ಅಯೋಗ್ಯರಿಗೆ ಧನ ಕೊಟ್ಟರೆ ಏನು ಮಾಡ್ತಾನೆ ಅವನು, ಹಾಳು ಮಾಡ್ತಾನೆ. ಯೋಗ್ಯರಿಗೆ ಕೊಟ್ಟ ಉದ್ಧಾರ ಮಾಡ್ತಾನೆ. ಅದಕ್ಕೆ ಧನ ಹೇಗೆ ಯೋಗ ಸತ್ಪಾತ್ರರಲ್ಲಿದ್ದರೆ ಅದು ಮಹತ್ವನೋ, ಜ್ಞಾನ ಕೂಡ ಹೇಗಿರಬೇಕು ಸತ್ಪಾತ್ರರಲ್ಲಿ ಇರಬೇಕು. ಅದಕ್ಕೋಸ್ಕರನೇ ಅಪಾತ್ರರಲ್ಲಿ ಹೋದಾಗ ಏನು ಮಾಡಬೇಕು, ಅದನ್ನು ತಪ್ಪಿಸ್ಬೇಕು, ಮತ್ತೆ ದಾರಿ ತಪ್ಪಿಸ್ಬೇಕು. ಅದಕ್ಕೋಸ್ಕರ ಹಾಗೆ ಮಾಡ್ತಾರೆ. ದೈತ್ಯದಾನವ ಮೋಹಿನಿ ಮ್ಲೇಚ್ಛಪ್ರಾಯ ಕ್ಷತ್ರಹಂತ್ರೇ ನಮಸ್ತೆ ಕಲಿಕೆ ರೂಪಿಣೇ. ಹಾಗೆ ಹೆಸರಿಗೆ ಕ್ಷತ್ರಿಯರು, ಬರೀ ಮ್ಲೇಚ್ಛರು ಅಂಥವ್ರನ್ನೆಲ್ಲ ಕೊಂದುಬಿಟ್ಟು, ಹಂತ್ರೆ ಕೊಂದುಬಿಟ್ಟು ಉದ್ಧಾರ ಮಾಡಿದಂಥ ಕಲಿಕೆ ರೂಪಿಣೇ ತೇ ನಮಃ. ಭಗವನ್ ಜೀವಲೋಕೋಯಂ ಮೋಹಿತ ತವ ಮಾಯಯ. ನೋಡಿ ನೋಡಿ ಹೇಳಬೇಕಾದ್ರೆ ಈ ಸ್ವಾರಸ್ಯ ನೋಡಿ, ನೀನೇ ಮತ್ಸ್ಯ, ನೀನೇ ಕೂರ್ಮ, ನೀನೇ ವರಹ ಅಂತ ಹೇಳ್ತಾ ಎಲ್ಲರೂ ಕೂಡ ಅಭೇದವನ್ನು ಹೇಳ್ತಾ ಇದ್ದಾನೆ ಅಪ್ರು. ಆ ರೀತಿ ಹೇಳಬೇಕಾದ್ರೆ ಅರ್ಜುನರಿಗೆ ವಾಲಿನೇ ನಮಃ ಅಂತ ಹೇಳೋದಿಲ್ಲ, ವಾಲಿ ಅಲ್ಲ ಆತ ಈಗ. ಏನಾಗಿದ್ದಾನೆ, ವಾಲಿ ದೇಹ ಇಲ್ಲ ಆತನಿಗೆ. ಈಗಿರೋದು ಅರ್ಜುನಾಯ ನಮಃ ಅಷ್ಟೇ, ಹಿಂದೆ ಪೂರ್ವ ವಾಲಿನೇ ನಮಃ ಅಂತ ಹೇಳಬೇಕು ಹೊರತು ಈಗ ವಾಲಿ ಅಲ್ಲ. ಅರೆ ಕೃಷ್ಣ ಹಾಗಲ್ಲ, ಏನಾಗಿದ್ದಾನೆ, ಎಲ್ಲ ರೂಪಗಳು ಒಂದೇ ಕಾಲಕ್ಕೆ ಇರೋದ್ರಿಂದಾನೆ ನೀನು ನೀನು ಅಂತ ಹೇಳ್ತಾ. ಇದು ಬಹಳ ಇಂಪಾರ್ಟೆಂಟ್. ರೂಪ ರೂಪಗಳಿಗೆ ಭೇದ ಇಲ್ಲ, ಯಾವ ರೂಪಕ್ಕೂ ಹೊಸದಾಗಿ ಸೃಷ್ಟಿ ಇಲ್ಲ, ಎಲ್ಲ ರೂಪಗಳು ಅನಾದಿ ಮತ್ತು ನಿತ್ಯ. ಅದಕ್ಕಾಗಿ ಇವೆಲ್ಲ ಮಾತನ್ನು ಗಮನಿಸ್ಬೇಕು. ಕಲಿಯುಗ ಮತ್ತು ಕಲಿಯುಗ ಮುಗಿದಿರುತ್ತೆ, ಕೃತಿಯುಗ ಬಂದಿರೋದಿಲ್ಲ, ಸಂಧಿ ಕಾಲ ಅದರಲ್ಲಿ ಅವತಾರ ಮಾಡ್ತಾರೆ. ಹೌದು, ಅವ್ರು ಕ್ಷತ್ರಿಯ ಇರೋದಿಲ್ಲ ಅಂತಾನೆ ಹೇಳ್ತಿರೋದು. ಈಗ ಅವರಿಬ್ಬರು ತಪಸ್ ಮಾಡ್ತಾ ಕೂತಿದ್ದಾರಲ್ಲ, ಇಬ್ಬರು ತಪಸ್ ಮಾಡ್ತಾ ಇದ್ದಾರೆ. ಒಬ್ಬರ ಹೆಸರೇನು ದೇವಾಪಿ, ಇನ್ನೊಬ್ಬರ ಹೆಸರು ಮರು ಅಂತೇಳಿ. ಮರುಕ್ಷ ಇಕ್ಷ ಇಕ್ಷಾಕು ಸಂಭವ. ಇಬ್ಬರು ಹಿಮಾಲಯದಲ್ಲಿ ತಪಸ್ ಮಾಡ್ತಾ ಕೂತಿದ್ದಾರೆ. ಇತ್ತ ಚಂದ್ರವಂಶ ಅಥವಾ ಸೂರ್ಯವಂಶ, ಯಾವಾಗ ಇದು ಕಲಿಯುಗ ಪರಮಾತ್ಮ ಸರಿ ಮಾಡಿಬಿಡ್ತಾನೆ, ಕೃತಿಯಾಗ ಪ್ರಾರಂಭ ಆಗುತ್ತೆ. ಅವರಿಬ್ಬರು ಬರ್ತಾರೆ, ಬಂದು ಮತ್ತೆ ರಾಜರಾಜ ಆಗ್ತದೆ, ಎಲ್ಲ ಟೋಟಲ್ ಚೇಂಜ್ ಆಗುತ್ತೆ. ರಾತ್ರಿ ಆಗಿರುತ್ತೆ, ಹಗಲೇ ಆಗಿರುತ್ತೆ, ಎಷ್ಟು ಚೇಂಜ್ ಆಗಿಬಿಡುತ್ತಲ್ಲ, ಆಟೋ ಚೇಂಜ್ ಮಾಡಿಬಿಡ್ತಾರೆ. ಪೂರ್ತಿ ಕೃತಯುಗ ಆದ ಕೃತಯುಗ, ಅದು ಹೊಸ ರೀತಿ. ಅದು ಅದಕ್ಕೆ ಇಬ್ಬರು ಜನರು ಕೂತಿದ್ದಾರೆ ಈಗಾಗಲೇ. ಇದೆಲ್ಲ ಇಷ್ಟು ಮೊದಲೇ ಹೇಳಿಬಿಟ್ಟಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ ಅಂದರೆ ಎಷ್ಟು ಆಶ್ಚರ್ಯ. ವೇಚ್ಛಪ್ರಾಯ ಕ್ಷತ್ರ ಹಂತ್ರೇ ನಮಸ್ತೆ ಕಲ್ಕಿ ರೂಪಿಣೇ ಭಗವನ್ ಜೀವಲೋಕೋಯಂ ಮೋಹಿತಸ್ತವ ಮಾಯಯ. ಭಗವನ್ ಭಗವಂತನೇ, ಅಯಂ ಜೀವಲೋಕ, ಈ ಜೀವರ ಗುಂಪು, ತವ ಮಾಯಯ ಮೋಹಿತ, ನಿನ್ನ ಮಾಯೆಯಿಂದ ಮೋಹಿತವಾಗಿದೆ, ಇಚ್ಛೆಗೆ ಒಳಗಾಗಿ ನಡ್ಕೋತಾ ಇದೆ ಅಂತ ಅರ್ಥ. ಏನದು ಮೋಹ, ಎಲ್ಲರಿಗೆ ಬರೋ ಮೋಹ ಅಂದರೆ, ಅಹಂ ಮಮ ಇತಿ ಅಸದ್ಗ್ರಾಹ ಭ್ರಾಮ್ಯತೆ ಕರ್ಮವರ್ತ್ಮಸು. ಅಹಂಕಾರ ಮಮಕಾರ ಎರಡೇ ದೊಡ್ಡ ರೋಗಗಳು ಎರಡೇ. ಒಂದು ಅಹಂಕಾರ, ನಾನು ನನ್ನದು, ನಾನು ನನ್ನದು, ನಾನು ನನ್ನದು ಎಂಬ ಜಡಮತಿ ಮಾನವನು ಏನೇನು ಮಾಡುವ ಪುಣ್ಯಕರ್ಮಗಳ ಯಾರು ಮಾಡ್ತಾರೆ? ದಾನವರು ಸೆಳೆದೊಯ್ಯವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ಎರಡು ಮಾತು ಉಪಯೋಗಿಸ್ಬಾರ್ದು, ನಾನು ಅಂತ ಒಂದು, ನನ್ನದಂತ ಒಂದು. ಅದಕ್ಕೆ ಅಹಂ ಮಮ ಇತಿ ಅಸದ್ಗ್ರಾಹ ಭ್ರಾಮ್ಯತೆ ಕರ್ಮವರ್ತ್ಮಸು. ಅದಕ್ಕೆ ಇವರು ಕರ್ಮದ ಹಾದಿಯಲ್ಲಿ ಸುತ್ತ ಇರ್ತಾರೆ, ಜ್ಞಾನಹಾದಿಗೆ ಬರೋದೇ ಇಲ್ಲ. ಅಹಂಕಾರ ಮಮಕಾರ ಇದ್ದವರಿಗೆ ಜ್ಞಾನದ ಬಾಗಿಲು ಓಪನ್ನೇ ಆಗೋದಿಲ್ಲ. ನಾವೇನು ಮನುಷ್ಯರ ಸ್ವಭಾವ ನೋಡಿ, ಮಕ್ಕಳಿರ್ತಾರೆ, ಯಾವುದೋ ಕೇಳ್ತಾರೆ, ಒಂದು ಆಟದ ಸಾಮಾನು ತಂದು ಕೊಡ್ತಾನೆ, ಅದು ತೊಗೊಂಡ್ಬಿಡ್ತಾನೆ. ಆಮೇಲೆ ಮೂವ ಏನು ಮಾಡುತ್ತಿದ್ದೋ, ನಂದು ಶುರು ಮಾಡಿ. ಅವನು ತಂದಿದ್ದು ತಿರುಗಿ ತಂದು ಕೊಟ್ಟವನು ಪಾಪ, ನಂದು ಎಲ್ಲಿವರೆಗೆ ನಂದು ಗೊತ್ತಾ? ಇವನು ಕೇಳ್ತಾನೆ, ನಾನು ಕೊಡೋದ್ರೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಯಾರಿಗೆ? ಕೊಟ್ಟವರಿಗೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಇದೇ ನಡೀತಿರೋದು, ಅದು ನಮ್ಮ ಎದುರಿಗೆ ಮೋಹ. ಅದು ಆ ಮಗು ಮೋಹ ಹೊಡೆದು ನಮ್ಗೆ ಅರ್ಥ ಆಗುತ್ತೆ. ನಾವು ಮೋಹ ಹೊಡಿತೇವೆ ಅಂತ ಬರ್ತ ಹೋಗುತ್ತೆ. ನಾವು ಈಶಾವಾಸ್ಯ ವಿಧಮ್ ಸರ್ವಂ ಎಲ್ಲ ಯಾರದು? ದೇವ ನಾವೇನು ತಿಳ್ಕೊಂಡ್ಬಿಡ್ತೇವೆ? ನನ್ನದು. ನಾವು ನಾನು ಮಾಡಿದೆ, ಮಗು ನಾನು ಮಾಡಿದೆ. ಕೈ ಹಿಡಿದು ಬರೆಸ್ತಾರೆ, ದಾಸರು ಉದ್ರಾಂತ ಕೊಡ್ತಾರೆ. ಆಚಾರ್ಯ ಮಾತನ್ನ ಹಿಡ್ತಾರೆ, ಮಗುವಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತಾನೇ ಹೊತ್ತಂದು ಹೊಸ ಬಟ್ಟೆ ಹಾಕಿ ಅದಕ್ಕೆಲ್ಲ ದೇವ್ರಿಗೆ ನಮಸ್ಕಾರ ಮಾಡಿಸಿ ತಾನು ನಮಸ್ಕಾರ ಮಾಡೋ ಅಂತ ತಾನು ಹಿಡಿದು ನಮಸ್ಕಾರ ಮಾಡಿಸ್ಕೊತಾನೆ. ಆಮೇಲೆ ಕೂಸು ಜಾಣದು ನಮಸ್ಕಾರ ಮಾಡ್ತೀವಿ ನೋಡಿದ್ರೆ ಅಂತ ಹೇಳ್ತಾರೆ. ಮಾಡಿಸ್ಕೊಂಡಿದ್ದಾರು ತಾನೇ. ಇದೇ ತಂದೆ ವಂದನೆಯ ಕೈಗೊಂಡು ಹರಸು ಒತ್ತಿರದು ತಾನೇ ಮಾಡಿಸ್ಕೊತಾನೆ. ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶು ಕರ್ತೃಕಂ, ಆಚಾರ್ಯರ ಮಾತು ಇದರಲ್ಲೇ ಬರುತ್ತೆ. ಮುಂದೆ ಇಂಥ ಭಾಷೆಯಲ್ಲೇ ಹೇಳ್ತಾರೆ. ಮಾಡಿದ್ದು ದೇವ್ ಮಾಡಿಸಿದ್ದು ದೇವರು, ಮಾಡಿದ್ದು ದೇವನು, ತಿಳ್ಕೊಂಡಿದ್ದೇನಂತ ನಾನೇ ಮಾಡಿದೆ ಅಂತ. ಅದೇ ನಾನು ಮಾಡಿದೆ ಅಲ್ಲ, ನಾನೇ ಮಾಡಿದೆ. ಅದು ತಪ್ಪು. ನಾನು ಮಾಡಿದೆ ಅನ್ನೋದು ಹೇಗೆ, ನಾನೇ ಮಾಡಿದೆ ಎಂಬುದು ಹೇಗಿರುತ್ತೆ? ಅದೇ ರೀತಿ ನನ್ನದು ಅಲ್ಲ, ನನ್ನ ತಿಳಿದಿದ್ದನ್ನು ದೇವರು ನನಗೆ ಕೊಟ್ಟಿದ್ದನ್ನು ಕೊಟ್ಟೆ ಅಷ್ಟೇ ಹೊರತು ನನ್ನದಾಗಿ ಕೊಡಲಿಲ್ಲ. ಇವತ್ತು ಆಫೀಸರ್ ಗ್ರ್ಯಾಂಟ್ ಕೊಡ್ತಾರೆ, ಕೈಯಿಂದ ಕೊಡ್ತಾನೆ ಅವನು. ಯಾರಿಂದ ಕೊಡ್ತಾನೆ ಗ್ರ್ಯಾಂಟ್ ಅವನು? ಸರ್ಕಾರ ಕೊಟ್ಟಿದ್ದನ್ನು ಕೊಡ್ತಾನೆ ಹೊರತು ತನ್ನ ಕೈಯಿಂದ. ಮನೆಗೆ ಹೋಗಿದ್ರೆ ಸಾಕಾಗಿದೆ, ಅಲ್ಲೇನು ಕೊಡ್ತಾನೆ ಕೈಯಿಂದ ಅವನು? ಹೇಗೆ ಸರ್ಕಾರದ ಯಾವ ಅಧಿಕಾರಿಯೂ ಕೈಯಿಂದ ಕೊಡೋದಿಲ್ವೋ, ಯಾವ ವ್ಯಕ್ತಿ ತನ್ನದಾಗಿ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಒರವು ಪಡೆದವರಂತೆ ಕಾಣಿರು. ಅದಕ್ಕಾಗಿ ಅಸದ್ಗ್ರಾಹ, ಸದ್ಗ್ರಾಹ ಅಂದರೆ ಒಳ್ಳೆಯ ತಿಳುವಳಿಕೆ, ಅಸದ್ಗ್ರಹ ಅಂದರೆ ತಪ್ಪು ತಿಳುವಳಿಕೆ. ಅಹ ಮಮ ಇತಿ ಭ್ರಾಮ್ಯತೆ ಕರ್ಮವರ್ತ್ಮಸು. ಈ ರೀತಿ ಇರೋದ್ರಿಂದ ಅವನಿಗೆ ಜ್ಞಾನದ ಹಾದಿ ಸಿಗದೇನೆ ಕರ್ಮದ ಹಾದಿಯಲ್ಲೇ ಸಾಕ್ತಾ ಇರ್ತಾನೆ. ಕರ್ಮದ ಹಾದಿ ಅಂದರೆ ಯಾವುದು? ಯಾವುದೋ ಕರ್ಮ ಅಲ್ಲ. ಬೈ ಬೈವರಿಗೆ ಊಟದ ಕೆಲಸ, ಉಂಡ ಮೇಲೆ ಶಯನ, ಬರೀ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾನೆ ಹೊರತು ಜ್ಞಾನನ ಬಿಟ್ಟೇ ಬಿಡ್ತಾನೆ. ಅಹಂಚ ಆತ್ಮ ಆತ್ಮಜ ಆಗಾರ ದಾರ ಅರ್ಥ ಸ್ವಜನಾದಿಷು ಭ್ರಮಾಮಿ ಸ್ವಪ್ನ ಕಲ್ಪೇಶು ಮೂಢಃ ಸುಖಧಿಯಾ ವಿಭೋ. ಅಕ್ರೂರ ತನ್ನನ್ನು ಸೇರಿಸ್ಕೊಂಡು ಹೇಳ್ತಾನೆ, ನಾನು ಇದು ಹೊರತಾಗಿಲ್ಲ, ನಾನು ಕೂಡ ಮಾಯೆ ಒಳಗಾದವನೇ. ಅಹಂ ನಾನು, ಆತ್ಮ ಅಂದರೆ ದೇಹ, ಆತ್ಮಜ ಮಕ್ಕಳು, ಆಗಾರ ಮನೆ, ದಾರ ಹೆಂಡತಿ, ಅರ್ಥ ಸಂಪತ್ತು, ಸ್ವಜನ ಬಂಧುಗಳು, ಇವರೇ ಮೊದಲಾದವರಲ್ಲಿ ಭ್ರಮಾಮಿ ನಮ್ಮದೇನು ತಿಳ್ಕೊಂಡು ದುಃಖ ಪಡ್ತಾ ಇದ್ದೇನೆ. ಸ್ವಪ್ನ ಕಲ್ಪೇಶು ಸ್ವಪ್ನದಲ್ಲಿ ಸಮಾಗಮನದಾಗ ಆ ತಿರುಕನ ಕನಸು ಅಂತ ತೋರ್ತೇವಲ್ಲ, ಆ ಟೈಪ್ ಕನಸಿನಲ್ಲಿ ಕಂಡಿದ್ದು ಅದು ನಿಜವಾಗ್ಲೂ ಸ್ವಾತಂತ್ರ್ಯ ಇಲ್ಲ ಅವನಿಗೆ, ನಂದು ತಿಳ್ಕೊಂಡು ದುಃಖ ಪಡೋ ಹಾಗೆ. ಮೂಢ ತಿಳುವಳಿಕೆ ಇಲ್ಲದವನಾಗಿ ಸುಖಧಿಯಾ ವಿಭೋ, ಇದರಲ್ಲಿ ಸುಖ ಪಡ್ತೇನೆ ನಾನು, ನನ್ನ ಮಗ, ನನ್ನ ಹೆಂಡತಿ, ನನ್ನ ಮನೆ, ನನ್ನ ಸಂಪತ್ತು, ನನ್ನ ಬಂಧುಗಳು ಅಂತೇಳಿ. ನಿಜವಾಗ್ಲೂ ಕೂಡ ಇವರು ಯಾರೂ ಕೂಡ ನಿತ್ಯ ಪದಾರ್ಥಗಳಲ್ಲ, ನಿತ್ಯ ಸಂಬಂಧ ನಮಗಿಲ್ಲ, ಆದರೂ ಕೂಡ ಸುಖಧಿಯಾ ವಿಭೋ, ಇದು ಭಾರಿ ಸುಖ ಅಂತ ತಿಳ್ಕೊಂಡ್ಬಿಡ್ತೇನೆ, ತಪ್ಪು, ಇದೊಂದು ಮಾಯೆ ಇದು ಅಂತೇಳಿ ಅಕ್ರೂರ ಅಪ್ಲೈ ಮಾಡ್ಕೊಂಡು ಮಾತಾಡ್ತಾನೆ. ಅಹಂ ಅನ್ನೋದು ಕರ್ತೃತ್ವ, ನಮ್ಮವರು ಎಂಬುದೆಲ್ಲ ಮಮಕಾರ. ಅಹಂಕಾರ ಮಮಕಾರಕ್ಕೆ ಒಳಗಾಗಿ ನಾನು ಭ್ರಮಾಮಿ ಅಂದ್ರೇನು, ಸುತ್ತಾ ಇದ್ದೇನೆ ಸಂಸಾರದಲ್ಲಿ, ಬರೋ ಸುತ್ತೋದನ್ನು ಸುತ್ತಾ ಇರ್ತೇನೆ ಹೊರತು ಹೊರಗೆ ಬರೋ ಚಾನ್ಸ್ ಇಲ್ಲ, ಅಲ್ಲಲ್ಲೇ ಸುತ್ತಾ ಇದ್ರೆ ಹೊರಗೆ ಬರೋದೇ ಅವಾಗ. ಆ ರೀತಿಯಾಗಿದೆ. ಅನಿತ್ಯ ಅದಾತ್ಮ ದುಃಖೇಶು ವಿಪರ್ಯಯ ಮತಿರ್ಹಿ ಅಹಂ ದ್ವಂದ್ವಾರಾಮಸ್ತಮೋ ವಿಷ್ಠೋ ನ ಜಾನೇ ತ್ವಾಂ ಜಗತ್ಪತೆ. ಅನಿತ್ಯ ಅನಾತ್ಮ ದುಃಖೇಶು, ಅನಿತ್ಯ ಅನಾತ್ಮ ದುಃಖೇಶು, ಅನಿತ್ಯ ಪದಾರ್ಥಗಳು ಒಂದು, ಅನಾತ್ಮ ಪದಾರ್ಥಗಳು ಎರಡು, ಮೂರನೇದು ದುಃಖ. ಒಂದನೇದು ಅನಿತ್ಯ ಪದಾರ್ಥಗಳ ಬಗ್ಗೆ ನಿತ್ಯ ಅನ್ನೋ ಭ್ರಮೆ ನಮಗೆ, ನಿತ್ಯ ಪದ ನನ್ನದು ಅಂತ ಕರ್ಕೊಂಡಾಗಬೇಕಾದ್ರೆ ಒಂದು ನನ್ನ ಮನೆ ನಂದು ಅಂತ ಕರ್ಕೊಂಡ, ಮನೆ ನಿತ್ಯನ ಇವನ್ ನಿತ್ಯನ, ಮನೆನೂ ಹೋಗುತ್ತೆ ಇವನು ಹೋಗುತ್ತೆ, ಯಾರು ಫಸ್ಟ್ ಹೋಗ್ತಾರೆ ಅಷ್ಟೇ ಹೊರತು ಹೋಗೋದು ಗ್ಯಾರಂಟಿ. ತಿಳ್ಕೊಂಡ್ರೆ ಅನಿತ್ಯ ನಿತ್ಯ ಅಂತ ತಿಳ್ಕೊಂಡ್ಬಿಟ್ಟಿದೆ ಅನಿತ್ಯನ. ಆತ್ಮ ದುಃಖೇಶು ಅನಿತ್ಯ ಅನಾತ್ಮ, ಜಡ ಪದಾರ್ಥಗಳನ್ನು ಚೇತನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ವಸ್ತುಗಳ ದೇಹಗಳೆಲ್ಲ ಜಡ ಪದಾರ್ಥ, ಜಡ ಪದಾರ್ಥನ ಚೇತನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎರಡನೇ ತಪ್ಪು. ದುಃಖೇಶು ದುಃಖಗಳಲ್ಲಿ ಭಾರಿ ಸುಖ ಅಂತ ಭ್ರಮೆಗೊಳಗಾಗ್ತಾರೆ. ಈ ರೀತಿ ಇದ್ದೇನೆ. ವಿಪರ್ಯಯ ಮತಿರ್ಹಿ ಅಹಂ, ವಿಪರ್ಯಯ ಮತಿ ಅಂದ್ರೇನು? ವಿಪರ್ಯ ಅಂದ್ರೇನು? ವಿರುದ್ಧ ನಿಶ್ಚಯ, ವಿಪರೀತ ನಿಶ್ಚಯೋ ವಿಪರ್ಯಯ ಅಂತ ಹೇಳ್ಬಿಟ್ಟಿದ್ದಾರೆ. ಅಪೋಸಿಟ್ ಜ್ಞಾನ, ಯಾವುದು ಅನಿತ್ಯನೋ ನಿತ್ಯ ಅಂತ ತಿಳ್ಕೊಡು, ನಿತ್ಯನ ಅನಿತ್ಯ ಅಂತ ತಿಳ್ಕೊಡು, ಇರೋದನ್ನ ಇಲ್ಲ ಅಂತ ತಿಳ್ಕೊಳ್ಳೋದು, ಇಲ್ಲದನ್ನ ಇದೆ ಅಂತ ತಿಳ್ಕೊಳ್ಳೋದು. ಇದಕ್ಕೇನಂತಾರೆ, ಇದಕ್ಕೆ ವಿಪರ್ಯಯ ಮತಿ ಅಂತ ಕರೀತಾರೆ. ದ್ವಂದ್ವಾರಾಮ ತಮೋವಿಷ್ಟ, ದ್ವಂದ್ವಗಳಲ್ಲಿ ಆರಾಮವಾಗಿದ್ದೆ. ದ್ವಂದ್ವಗಳು ಅಂದರೆ ಯಾವುದು? ಶೀತ ಉಷ್ಣ, ಸುಖ ದುಃಖ, ಜಯ ಅಪಜಯ, ಮಾನ ಅಪಮಾನ ಇತ್ಯಾದಿಗಳು. ತಮೋವಿಷ್ಟ, ತಮಸ್ತು ಅಂದರೆ ಅಜ್ಞಾನ, ಅಜ್ಞಾನದಲ್ಲಿ ಪ್ರವೇಶ ಮಾಡಿಬಿಟ್ಟಿದ್ದೆ. ನಮ್ಮ ಕತ್ತಲು ಮನೆ ಇರುತ್ತೆ, ಅದರೊಳಗೆ ಹೋಗ್ತೇವೆ. ಕತ್ತಲೊಳಗೆ ಪ್ರವೇಶ ಮಾಡಿದಾಗಲಿಲ್ಲ, ಅಜ್ಞಾನದ ಮಧ್ಯೆ ಪ್ರವೇಶ ಮಾಡಿದ್ದೇವೆ, ಅಜ್ಞಾನಿಗಳ ಮಧ್ಯೆ ಪ್ರವೇಶ ಮಾಡಿದ್ದೆ. ಇವತ್ತೆಲ್ಲ ವ್ರತ ಉಪವಾಸ ಬಿಟ್ಟವರು, ಅವ್ರ ಮಧ್ಯೆ ಇದ್ದಾಗ ಏನಾಗುತ್ತೆ ನಮಗೀಗ? ಮಾಡೋರು ದಾರಿ ತಪ್ಪಿಟ್ಬಿಡ್ತಾರೆ. ಎಲ್ಲ ಬಿಟ್ಟವ್ರು ಇವ್ರ ತನಗೂ ಬಿಡಬೇಕನ್ನಿಸ್ಬಿಡತ್ತೆ. ಅದಕ್ಕೆ ತಮೋವಿಷ್ಟ ನಜಾನೇ ತ್ವಾಂ ಜಗತ್ಪತಿ, ಜಗತ್ಪತಿಯಾದ ನಿನ್ನನ್ನು ನಜಾನೇ ತ್ವಾಂ. ಇವತ್ತು ಒಬ್ಬಿಬ್ಬರು ಗೊತ್ತಿಲ್ಲ ಅಂದರೆ ಸರಿಯೇ. ಇವತ್ತು ನಮಗೆ ದೀಪ ಕಾಣಲಿಲ್ಲ, ಏನೋ ಕಾಣಿಸ್ತಾರೆ. ಸೂರ್ಯನೇ ಕಾಣೋದಿಲ್ಲ ಅಂದರೆ ಎಂಥ ಕುರುಡದು? ಸೂರ್ಯನೇ ಕಾಣೋದಿಲ್ಲ ಎಷ್ಟು ಕುರುಡು, ಜಗತ್ಪತಿನೇ ಕಾಣೋದಿಲ್ಲ ಅಂದರೆ ಎಷ್ಟು ತಪ್ಪು ಮಾಡ್ತಾ ಇದ್ದೆ ನಾವು ಅಂತೇಳಿ. ಜಗತ್ಪತಿ ಯಾವುದೋ ಮನೆ ನೋಡ್ತಾನೆ, ಇದ್ಯಾರ್ದು ಅಂತ ಕೇಳ್ತಾನೆ. ಒಂದು ವಸ್ತು ನೋಡ್ತಾನೆ, ಯಾರ್ದು ಅಂತ ಕೇಳ್ತಾನೆ. ಅಲ್ಲಿ ತ್ಯಾಜ್ಯ ಹಾಕಿರ್ತಾರೆ, ಯಾರು ಹಾಕಿದ್ದು ಅಂತ ಕೇಳ್ತಾನೆ. ತ್ಯಾಜ್ಯ ಕೂಡ ಯಾರದು? ಯಾರೋ ಒಬ್ರು ಹಾಕಿರ್ಬೇಕೆ. ಇಷ್ಟು ಕಾಮನ್ ಸೆನ್ಸ್ ಇದೆ. ಈ ಜಗತ್ ಮಾತ್ರ ಯಾರೂ ಇಲ್ಲೇ ಇಲ್ಲ, ದೇವರೇ ಇಲ್ಲ ಅಂತೇಳಿ ಎಷ್ಟು ಮೂರ್ಖನಾಗ್ತಾನೆ. ಸಣ್ಣ ಪುಟ್ಟ ಪದಾರ್ಥಗಳಿಗೆ ಸ್ವಾಮಿ ಅಂತ ಇರಬೇಕಾದ್ರೆ ಜಗತ್ತಿಗೆ ಒಬ್ಬ ಸ್ವಾಮಿ ಇಲ್ವೇನು, ಜಗತ್ತಿಗೆ ಜಗನ್ನಾಥ ಇಲ್ವೇನು, ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಮೂಢಮತಿ ಅಂತ ಕರೀತ. ಯಾರೀ ರೀತಿ ದೇವರನ್ನ ಇದೆ, ಇರೋ ದೇವರು ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ, ಅದು ಮೂಢಮತಿ. ಯಥಾ ಅಬುಧೋ ಜಲಂ ಹಿತ್ವಾ ಪ್ರತಿಚ್ಛನ್ನಂ ತದುದ್ಭವೈಹಿ ಆದ್ಭೇತಿ ಮೃಗ ತೃಷ್ಣಾಂ ವೈ ಹಿತ್ವಾಹಂ ತ್ವಾ ಪರಾಂಗುಹ. ಒಂದೊಂದು ಎಷ್ಟು ಬಿಡಿಸಿಡ್ತಾರೆ. ಹಿಂದೆ ನೋಡಿ, ವರದೇವಾಂತರ್ಗತ ಲೇಚ್ಛ ಪ್ರಾಯಾಣಿ ಕ್ಷತ್ರಿಯಾಣಿ ತದ್ದಂತ್ರೇ ಆತ್ಮ ದೇಹ ಆತ್ಮಜಾ ಪುತ್ರಾಃ ಆಗಾರಂ ಗೃಹಂ ದಾರ ಭಾರ್ಯ ಅರ್ಥೋ ಹಿರಣ್ಮಯ ಹಿರಣ್ಯಾದಿಹಿ ಸ್ವಜನಃ ಬಾಂಧವಃ ಆದಯೋ ಯೇಷಾಂ ವಿಷಯಾಣಾಂ ತೇಷು ಅಸ್ಥಿರತೆಯ ಸ್ವಪ್ರಕಲ್ಪೇಷು. ಸ್ವಪ್ರ ಪದಾರ್ಥಗಳು ಯಾಕೆ ಅನಿತ್ಯನೋ, ಇವರೆಲ್ಲ ಹಾಗೆ ಅನಿತ್ಯನೇ. ಅನಿತ್ಯೇಷು ನಿತ್ಯತಾಯಾಹ ಅನಾತ್ಮನಿ ಆತ್ಮತಾಯಾಹ ದುಃಖೇ ಸುಖತಾಯಾಹ. ಅನಿತ್ಯವನ್ನು ನಿತ್ಯ ಅಂತ ತಿಳ್ಕೊಳ್ಳೋದು, ಜಡವನ್ನು ಚೇತನ ಅಂತ ತಿಳ್ಕೊಳ್ಳೋದು, ದುಃಖವನ್ನು ಸುಖ ಅಂತ ತಿಳ್ಕೊಳ್ಳೋದು, ಎಷ್ಟು ಮೂರ್ಖತನ. ಇವತ್ತು ಎಷ್ಟು ಕಳ್ಳ ಇದ್ದಾರೆ, ರಾತ್ರಿ 12 ಗಂಟೆಗೆ ಅಮಾವಾಸ್ಯೆ, 4th floor ಹತ್ತಬೇಕು ಅವನು. ಎಷ್ಟು ಕಷ್ಟಪಟ್ಟು ಹತ್ತಾನೆ ಅವನು, ಎಂಜಾಯ್ ಮಾಡ್ತಾನೆ. ಹಬ್ಬ ಎಷ್ಟು ಸುಖವಾಗಿ, ಎಂಥ ಸುಖ ಅದು. ಒಂದು ಬಿದ್ದರೆ ಕೈಕಾಲು ಮುಡ್ಕೊಂಡು ಹೋಗ್ತಾನೆ, ಹಿಡಿದ್ರೆ ಜೈಲಿಗೆ ಹೋಗ್ತಾನೆ, ಏನೇನು ಪ್ರಯೋಜನ ಇಲ್ಲ. ಅವನ ಪಾಲಿಗೆ ಏನದು? ಫುಲ್ ವರ್ಕಿಂಗ್ ಅವರ್ಸ್ ಅವನಿಗಾಗ. ಏನು ದುಃಖನ ಸುಖ ಅಂತ ತಿಳ್ಕೊಂಡು, ನಿಜವಾದ ದುಃಖನೇ ಅಂತ ತಿಳ್ಕೊಂಡಿದ್ದಾನೆ, ಸುಖ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಸುಖನ ದುಃಖ ಅಂತ ತಿಳ್ಕೊಳ್ಳೋದು ಕೆಲವರು ಒಳ್ಳೆ ಕೆಲಸ ಹೇಳ್ತಾರೆ, ಸತ್ಯ ಹೇಳು ಅಂತ ಹೇಳಿದರೆ ಆ ಸತ್ಯ ಹೇಳ್ತಾರೆ, ಏನು ಮಹಾ ಅದು. ಸುಳ್ಳು ಹೇಳೋದ್ರೆ ಖುಷಿ ಪಡ್ತಾರೆ, ಅಂದರೆ ಯಾವುದಕ್ಕೆ ಒಳ್ಳೆಯದು ಯಾವುದು ಕೆಟ್ಟದ್ದು ಜ್ಞಾನನೇ ಇಲ್ಲ. ಅದಕ್ಕಾಗಿ ದುಃಖೇ ದುಃಖತಯ ಇತಿ ವಿಷವರೇಳ್ಬತಿ ಯಶ ಸಹ ವಿಪರ್ಯಯ ಮತಿ. ದ್ವಂದ್ವೇಷು ಸುಖ ದುಃಖೇಶು ಏವ ಆರಾಮೋ ಯಶ ಸಹ ತಥಾ. ಸುಖ ದುಃಖಗಳಲ್ಲಿ ಆರಾಮವಾಗಿದ್ದೇನೆ ಹೊರತು ದುಃಖ ಇಲ್ಲದ ಸುಖ ಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ ನಾವು. ಯಥಾ ಅಬುಧ ತದುದ್ಭವೈ ಸರಿತ್ತೀರೋಪ ತೀರೋತ್ಪನ್ನ ತರುಭಿ ಮೃಗತೃಷ್ಣ ಮರೀಚಿಕಾ ಜಲಂ. ಒಳ್ಳೆ ದೃಷ್ಟಾಂತ ಕೊಡ್ತಾನೆ. ಯಥಾ ಅಬುಧ ಜಲಂ ಹಿತ್ವಾ ಪ್ರತಿಚ್ಛನ್ನಂ ತದುದ್ಭವೈ ಅಭ್ಯೇತಿ ಮೃಗತೃಷ್ಣಾಂ ವೈ ಹಿತ್ವಾ ಹಂತ್ವಾ ಪರಾಂಗುಖ. ತುಂಬ ಬಾಯಾರಿಕೆಯಾಗಿದೆ, ತಿಳುವಳಿಕೆ ಇಲ್ಲ ಅವನಿಗೆ. ದೂರದಲ್ಲಿ ಮರಗಳೆಲ್ಲ ಕಾಣ್ತಾ ಇದೆ, ಏನು ತಿಳ್ಕೊಂಡ್ಬಿಟ್ಟ? ನೀರಿಲ್ಲ ಅಲ್ಲಿ, ನೀರಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಆದರೆ ನಿಜವಾಗ್ಲೂ ನೀರಿದೆ ಅಲ್ಲಿ, ಮರಗಳಿದ್ದಾಗಿ ಕಾಣ್ತಾ ಇಲ್ಲ. ಅದು ಮರಗಿಡಗಳ ಅಡ್ಡ ಇದೆ, ನೀರು ಕಾಣ್ತಾ ಇಲ್ಲ. ಓಪನ್ ರೋಡ್ ಇದೆ, ಅಲ್ಲಿ ನೀರು ಕಾಣ್ತಾ ಇಲ್ಲ, ನೀರು ಕಾಣ್ತಾ ಇಲ್ಲ. ಇನ್ನೇನು ತಿಳ್ಕೊಂಡ? ಓಹೋ ಅಲ್ಲಿ ನೀರಿಲ್ಲ, ಇಲ್ಲಿ ನೀರಿದೆ ಅಂತ ತಿಳ್ಕೊಂಡು ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ. ಕೊನೆಗೆ ಏನಾಗುತ್ತೆ? ಅದು ಸಿಗೋ ಮುಂದೆ ಹೋಗ್ತಿರ್ತಾರೆ, ಎಂದ ಸಿಗೋದೇ ಇಲ್ಲ. ಮೃಗತೃಷ್ಣ ಮರೀಚಿಕೆ ಮಿರೇಜ್ ಅಂತ ಕರೀತಾರೆ. ಆ ರೀತಿ ನಿಜವಾದ ನೀರಿರತಕ್ಕಂತಹ ಜಾಗ ಮರಗಿಡಗಳಿಂದ ಮುಚ್ಚಿ ಹೋದಾಗ ಅದನ್ನು ತಿಳ್ಕೊಳ್ಳೋದೇನೆ, ಮರೀಚಿಕೆಯನ್ನು ನಂಬಿಕೊಂಡು ಅದರಿಂದ ಹೋಗ್ತಾನೋ ನೀರನ್ನು ಬಿಟ್ಟು. ಹಾಗೆ ನಾನು ತ್ವಾಪರಾಮುಖ ನೀರಿರ್ತಾ ನಿನ್ನನ್ನು ಬಿಟ್ಟುಬಿಟ್ಟು ಏನೇನು ಹಿಡಿದು ಒದ್ದಾಡ್ತಿದ್ದೇನೆ, ಎಷ್ಟು ಮೂರ್ಖತನ ಅಂತ ಹೇಳ್ತಾನೆ. ಇದು ಬಹಳ ಮುಖ್ಯ. ಯಥಾ ಅಬುಧ ಜಲಂ ಹಿತ್ವಾ ಪ್ರತಿಚ್ಛನ್ನಂ ತದುದ್ಭವೈಹಿ. ಭೂಮಿಯಲ್ಲಿ ಹುಟ್ಟಿದ ನೀರಿನಿಂದ ಹುಟ್ಟಿದಂತಹ ಮರಗಿಡಗಳಿಂದಾಗಿ, ಮೇಲೆ ಪಾಚೆಯಿಂದಾಗಿ ನೀರನ್ನು ತಿಳಿದೇನೆ. ಅಭ್ಯೇತಿ ಮೃಗತೃಷ್ಣಾಂ ವೈ, ಮೃಗತೃಷ್ಣೆಯನ್ನು ಕುರಿತು ಧಾವಿಸ್ತಾನೋ ನಾನು ಹಾಗೇ ಇದ್ದೇನೆ. ತ್ವಾ ಪರಾಮುಖ, ವಿಷ್ಣುವನ್ನು ಬಿಟ್ಟು ವಿಷಯಗಳನ್ನು ಹಿಡಿಯೋದು ಅಂದರೆ ಇದೇ ಸಂಗತಿ. ವಿಷಯಗಳು ಅಸ್ಥಿರ, ವಿಷ್ಣು ಸ್ಥಿರ. ಅದಕ್ಕೆ ಆಚಾರ್ಯರು ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಅನಿತ್ಯ ಪದಾರ್ಥಗಳನ್ನು ಬಿಟ್ಟುಬಿಡು, ನಿತ್ಯ ಪದಾರ್ಥವನ್ನು ಹಿಡಿ, ದುಃಖ ಪದಾರ್ಥವನ್ನು ಬಿಡು, ಸುಖಿಯಾದ ಆನ ಪರಮಾತ್ಮನನ್ನು ಹಿಡಿ. ಎಷ್ಟು ಅರ್ಥ ಕೊಡುತ್ತೆ ಆಚಾರ್ಯರ ಮಾತು, ನಾನು ತಪ್ಪು ತಿಳ್ಕೊಂಡು ಹೀಗೆ ಮಾಡಿದ್ದೇನೆ. ನೋತ್ಸಹೇಹಂ ಕೃಪಣಧೀಹಿ ಮೃಗತೃಷ್ಣ ಅನ್ನೋ ಪದ ಬಂತು. ಆಚಾರ್ಯರು ಅದಕ್ಕೆ ಅರ್ಥ ಭಾಷ್ಯ ಬರೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸುಖವದ್ ದೂರತೋ ದೃಶ್ಯಂ ತತ್ಕಾಲೇ ದುಃಖಮೇವ ತತ್. ಗೊತ್ತಾಯ್ತಾ, ನೋಡೋದಕ್ಕೆ ನೀರಿದ್ದ ಕಾಡತ್ತೆ ನೀರಿಲ್ಲ, ಅದೇ ರೀತಿ ಸುಖ ಇದ್ದ ಕಾಡತ್ತೆ ಸುಖ ಇಲ್ಲ, ಅದು ಭ್ರಾಂತಿ ಅಂತ ಕರೀತಾರೆ. ಮೊದಲೇ ತೋರುತ್ತಿದೆ ಮಧುರ ವಿಷಯ ಸುಖ, ಕೊನೆಯಲ್ಲಿ ದುಃಖ ಅನೇಕ. ಸುಖ ಅಂತ ಕಾಣಿಸ್ತು, ಪಿಕ್ ಪಾಕೆಟ್ ಮಾಡಿದ್ರೆ ನೋಡಿ ಭಾರಿ ಸುಖ, ಒಂದು ನಿಮಿಷದಲ್ಲಿ ಹಾರಿಸಿಬಿಟ್ಟ. ಆ ಸಂಬಳ ಬರ್ಬೇಕಾದ್ರೆ 100,000 ರೂಪಾಯಿ ಇತ್ತು, ತಿಂಗಳು ದುಡಿಬೇಕಾಗಿತ್ತು, ಒಂದು ಕ್ಷಣದಲ್ಲಿ ಬಂದುಬಿಡ್ತು, ಖುಷಿನೋ ಖುಷಿ. ಪೊಲೀಸ್ ಬಂದ ಹಿಡ್ಕೊಂಡ, ಒಳಗೆ ಹಾಕಿದ್ದೆ, ಆವಾಗೇನು ದುಃಖನೇ ದುಃಖ. ಒಂದು ಚೂರು ಕೆಲಸ ಮಾಡೋಕ್ಕೋ ಏನಾಯ್ತು, ಅದರಿಂದ ಮರ್ಯಾದೆ ಹೋಯಿತು, ದುಡ್ಡು ಹೋಯಿತು, ಸುಖ ಎಲ್ಲ ಕಳ್ಕೊಂಡ್ಬಿಟ್ಟು. ಆ ಕಾಲಕ್ಕೆ ಭಾರಿ ಎಂಜಾಯಬಲ್. ಆಮೇಲೆ ನೋಡಿದ್ರೆ ಎಷ್ಟು ಅಪಾಯ, ಮನುಷ್ಯ ಇಲ್ಲಿ ದಾರಿ ತಪ್ಪತಾನೆ ಹೇಳ್ತಾರೆ. ನೋತ್ಸಹೇಹಂ ಕೃಪಣಧೀಹಿ ಕಾಮಕರ್ಮ ಹತಂ ಮನಃ ರೋದ್ಧುಂ ಪ್ರಮಾತಿಭಿಶ್ಚಾಕ್ಷೈಹಿ ಹ್ರಿಯಮಾಣ ನಿಯಮಾಣ ಮಿತಸ್ತತಃ. ಕೃಷ್ಣ ಇಷ್ಟು ಗೊತ್ತಿದ್ರು ಕೂಡ ನಮಗೆ ದಾಟಿ ಬರೋ ಶಕ್ತಿ ಇಲ್ಲ, ಕೆಸರಲ್ಲಿ ಸಿಕ್ಕಾಕೊಂಡಿರ್ತಾನೆ, ಹೊರಬರ ಸುಲಭನ, ಸಿಕ್ಕಾಕೊಂಡು ಎಷ್ಟು ಕಷ್ಟ ಹೇಳ್ಕೊಂಬರ್ಬೇಕಾದ್ರೆ. ನಾವು ಉತ್ಸಹೇ ಅಹಂ ಕೃಪಣಧೀಹಿ, ದೀನಮನಸ್ಕನಾದ ನಾನು ಕಾಮಕರ್ಮ ಹತಂ ಮನಃ, ಮನಸ್ಸನ್ನು ನಿಗ್ರಹ ಮಾಡೋಕ್ಕೆ ನನಗೆ ಆಗ್ತಾ ಇಲ್ಲ. ಯಾತಕ್ಕೆ ಅಂದರೆ ಕಾಮಕರ್ಮ ಹತಂ, ಒಂದು ಕಡೆಗೆ ಕಾಮ ಇನ್ನೊಂದು ಕಡೆಗೆ ಕರ್ಮ, ಅದರಿಂದ ಮನಸ್ಸು ಕೆಟ್ಟ ಹೋಗಿಬಿಟ್ಟಿದೆ ದುರಾಸೆಯಿಂದ. ಯಾತಕ್ಕೆ ಪಿಕ್ ಪಾಕೆಟ್ ಮಾಡಿದೆ ಅಂದರೆ ಆಸೆ, ಎಷ್ಟೋ ಜನ ಮನೆ ನೋಡಿರ್ಬೇಕು ಪಾಪ, ಸನ್ನಡತೆ ಮೇಲೆ ಬಿಟ್ಟುಬಿಟ್ರು ಪಾಪ, ಸೇಮ್ ಡೇ ಮತ್ತೆ ವಾಪಸ್ ಜೈಲು. ಅವರು ಸೀದಾ ಅವರು ಒಬ್ಬನಿಗೆ ಯಾರೋ ಕೊಂದು ಜೈಲಿಗೆ ಹೋಗಿದ್ದ, ಬಿಟ್ಟರು ಇನ್ನಿಬ್ಬರು ಕೊಂದು ಮತ್ತೆ ಒಳಗೆ ಹೋದ. ಇನ್ನಿಬ್ಬರು ಅವ್ರು ಮೊದಲು ಹೆಂಡತಿ ಯಾರೋ ಹೆಂಡತಿನೂ ಕೊಂದಿದ್ದಂತೆ, ಅತ್ತೆನೋ ಇನ್ನೊಬ್ಬರು ಕೊಂದು ಒಳಗೆ ಹೋಗ್ಬಿಟ್ಟವ ಸೇಮ್ ಡೇ. ಅವ್ನು ಬಿಡುಗಡೆ ಆಗಿದ್ದೆ ಅವ್ರು ಕೊಲ್ಲಬೇಕು ಅಂತೆ. ಇವ್ರಿಗೇನು ತಿಳುವಳಿಕೆ ಇದೆ ಅವನಿಗೆ? ಇನ್ನೊಬ್ಬರು ಏನು ಮಾಡ್ದ, ಅವ್ರು ಕಡತ ಅವತ್ತೆ ಬಿಟ್ಟ ಸಾಯಂಕಾಲ ಮತ್ತೆ ಬರ್ತೀನಿ ಅಂತ ಹೋಗ್ತಾರಂತೆ, ಸಾಯಂಕಾಲ ಬಂದುಬಿಡ್ತೀನಿ ವಾಪಸ್, ಇನ್ನು ಕಳ್ತಾರ ಮಾಡಿದೆ ಮತ್ತೆ ಒಳಗೆ ಹೋಗ. ಅದು ತಿಳುವಳಿಕೆನೇ ಇಲ್ವಲ್ಲ. ಅದಕ್ಕೆ ಮನಸ್ಸನ್ನು ಕಾಮ ಕರ್ಮ ಹತಂ, ಆಸೆ ಇದೆ, ಬೈ ಚಾನ್ಸ್ ಸಿಗದೆ ಹೋದ್ರೆ ಲಾಭ ಇದೆ, ಸಿಕ್ಕರೆ ಜೈಲಿದೆ, ಮತ್ತೆ ಯೋಚನೆ ಅಂತ ಹೋಗ್ಬಿಡ್ತಾರೆ. ಕಾಮಕರ್ಮ ಹತಂ ಮನಃ ರೋದ್ಧುಂ, ಅದನ್ನು ಹಿಡಿಯೋಕೆ ನನಗೆ ಆಗ್ತಾ ಇಲ್ಲ. ಪ್ರಮಾತಿಭಿಶ್ಚ ಅಕ್ಷೈಹಿ ಹಿರಿಯಮಾಣ ಮಿತಸ್ತತಃ. ಆ ಮನಸ್ಸನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಏನಿವೆ ಗೊತ್ತಾ, ಇಂದ್ರಿಯಗಳಿದೆ. ಅಕ್ಷಗಳು ಅಂದರೆ ಇಂದ್ರಿಯಗಳು. ಎಷ್ಟು ಇಂದ್ರಿಯಗಳಿದೆ? 10 ಇಂದ್ರಿಯಗಳಿದೆ. ಅದನ್ನೇ ಪ್ರಹ್ಲಾದರಾದ ಹೇಳ್ತಾರೆ, ಒಂದೊಂದೇ ಒಂದು ಕೈ ಎಳಿತಾ ಇದೆ, ಕಣ್ಣು ನೋಡುತ್ತೆ ಎಲ್ಲೋ ಹೋಗ್ಬೇಕು ಅನಿಸುತ್ತೆ, ಕಿವಿ ಏನೋ ಕೇಳಬೇಕು ಅನಿಸುತ್ತೆ. ನಿನ್ನ ನೋಡಿ ಅವ್ನು ಹೋಗ್ತಾ ಹೋಗ್ತಾ ರೈಲಿಗೆ ಹೋಗ್ಬಿಟ್ಟಿದ್ದಾರೆ, ಹೋಗ್ತಾ ಹೋಗ್ತಾ ಏರ್ಫೋನ್ ಹಾಕ್ಕೊಂಡು ಕೇಳ್ಕೊತಾರೆ, ಮೊಬೈಲ್ ಮಾತಾಡ್ತಾ, ಎಷ್ಟು ಜನ ಸಾಯ್ತಾರೆ ಲೆಕ್ಕನೇ ಇಲ್ಲ, ಅಂದ್ರೆ ಮೈ ಮೇಲೆ ಎಚ್ಚರ ಇಲ್ಲ ಇರ್ತಾರೆ. ಅದರಿಂದ ರೈಲ್ ಬೆಳೆದ ಸಾಯ್ಬೇಕು, ಎಂಥ ದುರಂತ ಅದು. ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಪಡಿ, ಹೋಗಿ ಫಸ್ಟ್ ವಿಷಯ ಅಲ್ಲ, ಎಷ್ಟು ಸತ್ತಿ ಕೇಳಿದ್ದಾರೆ ಈಗಾಗಲೇ, ಮತ್ತೆ ಹೋಗ್ತಾರೆ ಎಷ್ಟು ಮೂರ್ಖರು. ಅದಕ್ಕೆ ಇಂದ್ರಿಯಗಳು ಏನು ಮಾಡುತ್ತೆ ಅಂದರೆ ಎಳೆದು ಬಿಡುತ್ತೆ ಅಂತ ಹೇಳ್ತಾರೆ. ಈ ಜನಗಳು ತುಂಬ ಜನಗಳು ಬಸ್ ಡ್ರೈವರ್ ಹಾಗೆ ಮಾಡಿಬಿಟ್ರೆ ಬಸ್ಗಳು ಕೂತವರೆಲ್ಲ ಹೋಗ್ಬಿಡ್ತಾರೆ, ಇವ್ರು ಒಬ್ಬನೇ ಹೋದ ಅವರೆಲ್ಲರೂ ಹೋಗ್ತಾರೆ, ಅಷ್ಟು ಅರ್ಥ ಆಗಬಾರ್ದು ಅಂತ ಹೇಳ್ತಾರೆ. ಆ ಪ್ರಮಾಥಿವಿಹಿ ಅಕ್ಷೈಹಿ, ಪ್ರಮಾಥಿ ಅಂದ್ರೇನು? ಪ್ರಮಥನ ಶೀಲ, ನಮ್ಮನ್ನು ಎಳ್ಕೊಂಡು ಹೋಗ್ಬಿಡುತ್ತೆ, ಹಿಡಿದು ಎಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸವಮ್ಮನ, ಮುಂದಿಲ್ಲೇ ಬರುತ್ತೆ ಭಗವದ್ಗೀತೆಯಲ್ಲಿ ಬರುತ್ತೆ. ನಮ್ಮನ್ನು ಉದಾಹರಣೆಗೆ ನಾವು ಕುದುರೆ ಮೇಲೆ ಕೂತಿರ್ತೇವೆ, ಕುದುರೆ ನಮ್ಮ ಶಕ್ತಿ ಜಾಸ್ತಿ, ಕುದುರೆ ಶಕ್ತಿ ಜಾಸ್ತಿ, ನಮ್ಮ ಶಕ್ತಿನ ಜಾಸ್ತಿ ಇದ್ರೆ ನಡ್ಕೊಂಡೇ ಹೋಗ್ತಿದ್ವಿ, ಹೋಗ್ತಾನೆ. ಕುದುರೆ ಶಕ್ತಿ ಜಾಸ್ತಿ ಮೇಲೆ ಕೊಡೋದು ನಾವೇ, ಹೋಗ್ತಾನೆ. ಆದ್ದರಿಂದ ಅವನೇನು ಮಾಡುತ್ತೆ ಕುದುರೆ, ಈಗ ಕಂಟ್ರೋಲ್ ಮಾಡಿದರೆ ಸರಿ, ಇಲ್ಲದೆ ಹೋದರೆ ಅದು ಹೋದ ಕಡೆ ಹೋಗಬೇಕಾಗತ್ತವಷ್ಟೇ. ನಾವು ಹೋದ ಕಡೆ ಹೋಗಬೇಕಾದ್ರೆ ಕಂಟ್ರೋಲ್ ಮಾಡಬೇಕು, ಸುಮ್ಮನೆ ಕೂತ್ರೆ ಅದು ಹೋದ ಕಡೆ ಹೋಗುತ್ತೆ. ಇಂದ್ರಿಯಗಳೆಲ್ಲ ಕುದುರೆಗಳಿದ್ದ ಹಾಗೆ, ಇಂದ್ರಿಯ ಅಶ್ವಗಳು ಅಂತ ಕರೀತಾರೆ ಕಠೋಪನಿಷತ್ತಿನಲ್ಲಿ. ಇಂದ್ರಿಯಗಳು ಕುದುರೆಗಳು, ಕುದುರೆಗಳು ಭಾರಿ ಪವರ್ಫುಲ್, ಹೆಚ್ ಪಿ ಭಾರಿ ಪವರ್ ಜಾಸ್ತಿ. ಅದಕ್ಕೇನೆ ಅಕ್ಷೈಹಿ ಪ್ರಮಾಥಿಭಿ ಹಿರಿಯಮಾಣಂ ಇತಸ್ತತ, ಹೇಳ್ಕೊಂಡು ಹೋಗಿಬಿಡತ್ತೆ ಆ ಕಡೆಗೆ. ನನ್ನ ಮನಸ್ಸನ್ನು ನಿಗ್ರಹ ಮಾಡೋಕೆ ಆಗ್ತಾ ಇಲ್ಲ, ನನಗೆ ತಪ್ಪು ಗೊತ್ತಿದ್ರು ಹೊರ, ತಪ್ಪು ಗೊತ್ತಿಲ್ಲ ಒಂದು ಕೇಸು, ಗೊತ್ತಿದ್ರು ಬಿಡಾಗಿಲ್ಲ ಇನ್ನೊಂದು ಕೇಸು. ಅಜ್ಞಾನಿಗಳಿಗೆ ಗೊತ್ತೇ ಇಲ್ಲ ವಿಷಯ, ಜ್ಞಾನಿಗಳಿಗೆ ಗೊತ್ತಿದ್ರೂ ಏನು ಮಾಡೋಕ್ಕಾಗ್ತಾ ಇಲ್ಲ ಅವರಿಗೆ, ಅದನ್ನು ಓವರ್ಕಮ್ ಮಾಡೋಕ್ಕಾಗ್ತಾ ಇಲ್ಲ ಈ ಸ್ಥಿತಿಯನ್ನು. ಇದೆಲ್ಲ ಭಗವಂತನ ವಿಶೇಷವಾದ ಸಾಮರ್ಥ್ಯ. ಸೋಹಂ ತವಾಂಘ್ರಿ ಉಪಗತೋ ಅಸ್ಮಿ ಅಸತಾಂ ತುರಾಪಂ ಯಚ್ಚಾಪ್ಯಹಂ ಭಗವದ್ ಭಗವದನುಗ್ರಹಮೀಶ ಮನ್ಯೇ ಪುಂಸೋ ಭವೇದ್ಯರಿಹಿ ಸಂಸಾರ ಸಂಸರಣ ಅಪವರ್ಗ ತ್ವಯಾಬ್ಜನಾಭ ತ್ವಯ್ಯಬ್ಜನಾಭ ಸದುಪಾಸನಯಾಮತಿ ಸ್ಯಾತ್. ಸೋಹಂ ತವ ಅಂಘ್ರಿಂ ಉಪಗತಃ ಅಸ್ಮಿ ಅಸತಾಂ ದುರಾಪಂ. ಆದರೆ ನನ್ನ ಪುಣ್ಯ ಇವತ್ತಿನ ದಿವಸ ಸಹ ಅಹಂ, ಇಂಥ ಅಹಂಕಾರ ಮಮಕಾರಗಳಿಗೆ ಒಳಗಾದಂಥ ನಾನು, ಅದು ಇವತ್ತಿನ ದಿವಸ ತವ ಅಂಘ್ರಿಂ ಉಪಗತಃ, ನಿನ್ನ ಪಾದ ಹತ್ರ ಬಂದಿದ್ದೇನೆಂದು ಎಷ್ಟು ಪುಣ್ಯ ನನಗೆ. ನಿನ್ನ ಪಾದ ಅಭಿವೃದ್ಧಿ ಸಿಗೋದಲ್ಲ ಇದು, ಅಸತಾಂ ದುರಾಪಂ, ದುಷ್ಟರಿಗೆ ಏನು ಮಾಡಿ ಸಿಗತಕ್ಕಂಥ ಪಾದ ಅಲ್ಲ ಇದು, ಅಂಥ ಪಾದವನ್ನು ಹಿಡಿದಿದ್ದೇನೆ. ಯಚ್ಚಾಪ್ಯಹಂ ಭವದನುಗ್ರಹ ಭವದನುಗ್ರಹ ಮೀಶಾ ಮನ್ನೇ, ಇದು ನನ್ನ ಶಕ್ತಿ ಅಂತ ತಿಳ್ಕೊಂಡಿಲ್ಲ, ನಿನ್ನ ಅನುಗ್ರಹ ಅಂತ ಭಾವಿಸಿದ್ದೇನೆ ಅಂತ ಹೇಳಿದ. ಅನುಗ್ರಹ ಮಾಡಿದ್ದೆ ಯಮೇವೇಶವೃಳುತೆ ತೇನ ಲಭ್ಯ. ದೇವರನ್ನ ಹಿಡಿಯೋ ಶಕ್ತಿ ನಮಗಿಲ್ಲ, ದೇವ್ರು ಏನು ಮಾಡಬೇಕು ಅಷ್ಟೇ, ಅನುಗ್ರಹ ಮಾಡುವಂಥ ಆ ರೀತಿ ಬದುಕೋ ನಮ್ಮ ಗುರಿ ಆಗಬೇಕಷ್ಟೇ. ಭವದ ಅನುಗ್ರಹ ಅನುಗ್ರಹ ಮೀಶ ಮನ್ನೇ ಪುಂಸೋ ಭವೇತ್ ಎರಿಹಿ. ಇವತ್ತನ್ನೆಲ್ಲದಕ್ಕೆ ಹಾಕಿ ತಿಳ್ಕೊಬೇಕು ನಾವು. ನಮ್ಗೆ ಕೆಟ್ಟದ್ದು ಮಾಡೋ ಬುದ್ಧಿ ಬರಲಿಲ್ವೋ, ದೇವ್ರ ದಯ. ಒಳ್ಳೆ ಮಾಡಿ ಬುದ್ಧಿ ಬಂತೋ, ದೇವ್ರ ದಯ. ಪ್ರತಿ ಕ್ಷಣದಲ್ಲೂ ದೇವ್ರ ದಯ ಇರಬೇಕು. ಯಾವಾಗಿರೋದೆಲ್ಲ ಏನಾಗುತ್ತಾಗ ದಾರಿ ತಪ್ಪಬೇಕು. ಇವತ್ತು ನಾವು ನಮ್ಮ ಶಕ್ತಿಯಿಂದ ಸರಿಯಾಗಿದ್ದೇವೆ ಅಂದರೆ ತಪ್ಪು. ಮತ್ತೆ ಯಥಾ ಪ್ರಕಾರ ಏನಾಯ್ತಲ್ಲಿ ಭ್ರಮೇಶ್ವರವಾಯ್ ದೇವರ ಅನುಗ್ರಹದಿಂದ ಹಾಗಿದ್ದೇವೆ. ಡಾಕ್ಟ್ರ್ ಹೇಳ್ತಾರೆ ನಿಮ್ಮಿಂದ ವಾಸಿ ಆಯಿತು ಅಂತ ಹೇಳ್ತಾರೆ. ದೇವರು ಮಾತ್ರ ಮರ್ತು ಬಿಡ್ತಾರೆ. ದೇವರಿಂದ ಅನುಗ್ರಹ ವಾಸಿ ಆಯಿತು ಅಂತ ಹೇಳಿದ್ರೆ ಅದು ನಿಜವಾದ ಶಾಸ್ತ್ರ. ಡಾಕ್ಟ್ರವ್ರು ಹೇಳಿದ್ದೇನೀಗ ಮನಸ್ಸು ಕೆಟ್ಟೋಗುತ್ತಾರೆ ಹೇಳ್ತಿರೋದೀಗ. ಆ ಕೆಟ್ಟೋದಾಗ ಏನರ್ಥ? ಕೆಟ್ಟೋದಾಗ ಅನುಗ್ರಹ ಇಲ್ಲ ಅಂತ ಅಷ್ಟೇ. ಭವದ ಅನುಗ್ರಹ ಮೀಶ ಮನ್ಯೇ. ಡಾಕ್ಟ್ರ್ ಹೇಳಿದ ಔಷಧಿ ತಗೊಂಡಿಲ್ಲ ತಾರೆ ಅದಕ್ಕಾಗಿದೆ ಅಂತ ಹೇಳ್ತಾನಲ್ಲ, ಹಾಗೆ ಹೇಳಿದ್ ತಗೊಂಡಿಲ್ಲ ಅದಕ್ಕಾಗಿದೆ. ಪುಂಸೋ ಭವೇತ್ ಎರ್ಹಿ ಸಂಸರಣ ಅಪವರ್ಗ. ಪುಂಸಃ ವ್ಯಕ್ತಿಗೆ ಸಂಸರಣ ಅಪವರ್ಗ. ಈ ಸುತ್ತುವ ಒಂದು ಸಂಸಾರ ಅಂದ್ರೇನು? ಹುಟ್ಟೋದು ಸಾಯೋದು ಸಂಸಾರ. ಈ ಒಂದು ಇದರಿಂದ ಬಿಡುಗಡೆ, ಸಂಸರಣೇನ ಅಪವರ್ಗ. ಈ ಸಂಸಾರ ಸುತ್ತುವಿಕೆಯಿಂದ ಬಿಡುಗಡೆ ಆಗಬೇಕಾದ್ರೆ ತ್ವಯಿ ಅಬ್ಜನಾಭ ಸದುಪಾಸನೆಯ ಮತಿಷ್ಯ. ನಿನ್ನಲ್ಲಿ ಅಬ್ಜನಾಭ, ಅಬ್ಜ ಅಂದ್ರೇನು? ಪದ್ಮ. ಅಬ್ಜನಾಭ ಅಂದರೆ ಪದ್ಮನಾಭ. ತದುಪಾಸನೆಯ ಮತಿಷ್ಯ. ನೀನು ಉಪಾಸನೆ ಮಾಡಿ ಜ್ಞಾನ ಬರಬೇಕೇ ಹೊರತು ಹಾಗೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟು ಜನ ಜ್ಞಾನ ಬಂದಿದೆ? ಎಷ್ಟೋ ಜನ ಜ್ಞಾನದ ಕಾರ್ಯ ಹಿಡ್ಕೊಂಡೇ ಜ್ಞಾನ ಬಿಡೋದು ಕಾಣ್ತೇವೆ ನಾವು. ಅಜ್ಞಾನಿಗಳು ಬರೋದು ಬೇಕಾಗಿಲ್ಲ. ಜ್ಞಾನಿಗಳು ಕೂಡ ಏನಾಗ್ತಾರೆ? ದಾರಿ ತಪ್ಪು ಬಿಡ್ತಾರೆ. ಇರಬೇಕಾದ್ರೆ ಅನುಗ್ರಹ ಪ್ರತಿ ಕ್ಷಣದಲ್ಲೂ ಇರ್ಬೇಕು. ಇವತ್ತು ಡ್ರೈವರು ಕೂತ ಮೇಲೆ ಸರಿ ಸ್ವಲ್ಪ ಸರಿ ಇದ್ರೆ ಸಾಲದು ಮತ್ತೆ ಗೊತ್ತಾಯ್ತಾ? ಪ್ರತಿ ಮೊಮೆಂಟಲ್ಲಿ ಏನಾಗಿರ್ಬೇಕು ಅವನು? ಅದಕ್ಕೆ ನಾವು ಪ್ಯಾಸೆಂಜರ್ ನಿದ್ದೆ ಹೊಡೆದ್ರು ಡ್ರೈವರ್ ನಿದ್ದೆ ಹೊಡಿಬಾರ್ದು. ಅದು ನಾವು ಎಚ್ಚರ ತಪ್ಪಿದ್ರು ದೇವರ ನಮ್ಮನ್ನು ಕಾಪಾಡ್ತಾರೆ. ಅದಕ್ಕೇನು ಮಾಡಬೇಕಾಗ? ಒಳ್ಳೆ ಡ್ರೈವರ್ ಅಂತ ಹೇಳ್ಬಿಡುತ್ತೆ, ಒಳ್ಳೆ ಗುರುಗಳಾಗ್ತದೆ. ದೇವರತ್ತು ಒಬ್ಬನೇ, ಒಳ್ಳೆ ಪ್ರಶ್ನೆ ಬರೋದೇ ಇಲ್ಲ. ದೇವರತ್ತು ಒಬ್ಬನೇ. ಅದಕ್ಕೆ ತದಾಕಾಲ ಅನ್ಯಥಾ ಶರಣಮ್ಮನ ಅಸ್ತಿ ಒಮೇವ ಶರಣಮ್ಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಆ ದೇವರಿಗೆ ಸರೆಂಡರ್ ಆಗ್ಬೇಕು. ಟೋಟಲಿ ಸರೆಂಡರ್ ಆಗದೆ ಹೋದರೆ ದೇವರು ಕಾಪಾಡೋದಿಲ್ಲ. ಡಾಕ್ಟರ್ ಅಷ್ಟೇ, ನೀವು ಸುಮ್ಮನೆ ಕೈಗೆಟ್ ಮಾಡ್ತೀರಿ, ಆಪರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಹೇಗಿರ್ಬೇಕು ಅವನು? ಸುಮ್ಮನೆ ಟೋಟಲಿ ಸರೆಂಡರ್ ಆಗಿದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅವ್ರ ಮಧ್ಯೆ ಮಧ್ಯೆ ಕೈಕಾಲು ಆಡಿಸಿಬಿಟ್ರೆ ಕೆಟ್ಟೋಗ್ಬಿಡೋದು. ಅದಕ್ಕೆ ಅನಸ್ತೀಸ ಕೊಟ್ಟು ಬಲಿಸಿಬಿಡ್ತಾರೆ, ಡಿಸ್ಚಾರ್ಜ್ ಮಾಡ್ತಾರೆ ಅಂತ. ಆ ರೀತಿ ದೇವ್ರು ನಮ್ಮನ್ನು ಏನು ಮಾಡಬೇಕು? ತನ್ನ ಕಡೆ ಮನಸ್ಥಾನ ಕೊಡಬೇಕು. ಡಾಕ್ಟರ್ ಅನಸ್ತೀಸ ನಾವು ತೊಗೊಂಡು ಸತ್ತು ಹೋಗ್ಬಿಡ್ತೀವಿ. ಯಾರು ಕೊಡ್ಬೇಕು ಅನಸ್ತಿ? ಡಾಕ್ಟ್ರ್ ಅದಕ್ಕೆ ಎಕ್ಸ್ಪರ್ಟ್ ಕೊಡಬೇಕು. ಮತ್ತೆ ವಿಷಯಗಳಲ್ಲಿ ನಮಗೆ ಆಸಕ್ತಿ ಬರದೇ ಇರಬೇಕು ಕೂಡ ಏನಾಗಬೇಕು? ಅದು ಭಾಗವತ ಅದನ್ನು ಕೇಳಬೇಕು. ಎಚ್ಚೆತ್ತು ಇವರ ಕಂಡೆ ಮನೆ ಮೇಲೆ ಕೇಳಿದ್ರೆ ಅವಾಗ ಅರ್ಥ ಆಗುತ್ತೆ. ಅವಾಗ ಸಾಧ್ಯ ಇಲ್ಲದಂದ್ರೆ ಆಗೋದಿಲ್ಲ. ಅಕ್ರೂರ್ಣ ಅನುಭವ ಇವೆಲ್ಲ ಕೂಡ. ಸೋಹಂ ತವಾಂಘ್ರಿ ಉಪಗತಃ ಅಸ್ಮಿ ಅಸತಾಂ ದುರಾಪಂ ಯಚ್ಚಾಪ್ಯಹಂ ಭಗವದನುಗ್ರಹ ಮೀಶ ಮನ್ಯೇ ಪುಂಸೋ ಭವೇತ್ ಎರಿಹಿ ಸಂಸರಣ ಅಪವರ್ಗ ತ್ವಯಿ ಅಬ್ಜನಾಭ ಸದುಪಾಸನೆಯ ಮತಿಹಿ ಶ್ಯಾ. ಜ್ಞಾನ ಸುಮ್ಮನೆ ಬರೋದಿಲ್ಲ, ಸದುಪಾಸನೆಯ ಬರುತ್ತೆ ಅಂತ ಹೇಳ್ತಾರೆ. ಸದುಪಾಸನೆ ಮಾಡಬೇಕು. ಬರೀ ದೇವ್ರ ಪೂಜೆ ಮಾಡಿದ್ರೆ ಅಲ್ಲ, ಸರಿಯಾಗಿ ದೇವ್ರ ಪೂಜೆ ಮಾಡಬೇಕು. ಬರೀ ಸಂಧ್ಯಾನ ಮಾಡಿದ್ರಲ್ಲ, ಸರಿಯಾಗಿ ಸಂಧ್ಯಾನ ಮಾಡಬೇಕು. ಬರೀ ಏಕಾಶಿ ಮಾಡಿದ್ರಲ್ಲ, ಸರಿಯಾಗಿ ಮಾಡಬೇಕು. ಸರಿಯಾಗಿ ಇಷ್ಟಿಷ್ಟು ತಿಂದುಬಿಟ್ಟು ಮಾಡಿದರೆ ಸರಿಯಾಗಿ ಮಾಡಿದಾಗ ಹೇಗಾಗುತ್ತೆ? ಅದಕ್ಕೆ ಹೇಗೆ ಹೇಳ್ತಾರೋ ಹಾಗೆ ಮಾಡಬೇಕು. ಶಾಸ್ತ್ರೋಕ್ತ ಕ್ರಮದಲ್ಲಿ ಸದುಪಾಸನೆಯ, ಅದೇ ಜಗನ್ನಾಥ ದಾಸರ ಹೇಳಿರೋದು. ಪರಮ ಸತ್ಪುರುಷಾರ್ಥ ರೂಪರು ಹರಿಯೋ ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಕೈವರಿಗಿತ್ತಪರು ತನ್ನ. ಸದುಪಾಸನೆ ಮಾಡಿದರೆ ತನ್ನ ಕೊಡ್ತಾನೆ. ಮರೆತು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಸದುಪಾಸನೆ ಮಾಡಿದ್ದಕ್ಕೆ ಅರ್ಜುನನಿಗೆ ತನ್ನನ್ನೇ ಕೊಟ್ಟ, ಅಸದುಪಾಸನೆ ಮಾಡಿದ ದುರ್ಯೋಧನನಿಗೆ ಸೈನ್ಯ ಕೊಟ್ಟ, ಕೊನೆಗೆ ಅವನ ನಾಶನ ಮಾಡಿಬಿಟ್ಟು. ಅದಕ್ಕೆ ಕೃಷ್ಣನ ಹತ್ರ ಹೋಗಿದ್ದಿಬ್ಬರೂ ಅರೆ ಸದುಪಾಸನೆಯಿಂದ ಹೋಗಿದ್ದ ಅರ್ಜುನ, ಸದುಪಾಸನೆ ಬಿಟ್ಟು ಹೋಗಿದ್ದ ದುರ್ಯೋಧನ. ಅದಕ್ಕೆ ಸದುಪಾಸನೆಯ ಮತಿ ಹೀಶ್ಯಾ. ಸದುಪಾಸನೆ ಮಾಡಿ ಜ್ಞಾನ. ಸದುಪಾಸನೆ ಸತ್ತಮ್ಮದಕ್ಕೆ ಇನ್ನೊಂದು ಅರ್ಥ ಇದೆ. ಸದಿತಿ ಪ್ರಾಣ. ಸತ್ತಂದ್ರೆ ವಾಯುದೆ. ಮಧ್ವಾಚಾರ್ಯ ಹೇಳಿದ ಕ್ರಮದಲ್ಲಿ ಉಪಾಸನೆ ಮಾಡಿದರೆ ಮಾತ್ರ ಮೋಕ್ಷನೇ ಹೊರತು ಬೇರೆ ಕ್ರಮದಲ್ಲಿ ಮಾಡಿದರೆ ಮೋಕ್ಷ ಇಲ್ಲ. ಸದುಪಾಸನೆಯ ಮತಿಷ್ಯ. ನಮೋ ವಿಜ್ಞಾನ ಮಾತ್ರಾಯ ಸರ್ವಪ್ರತ್ಯಯ ಹೇತವೇ ಪುರುಷೇಶ ಪ್ರಧಾನಾಯ ಬ್ರಹ್ಮಣೇ ಅನಂತಶಕ್ತಯೇ. ನಮೋ ವಿಜ್ಞಾನ ಮಾತ್ರಾಯ. ಪರಮಾತ್ಮ ವಿಜ್ಞಾನ ಮಾತ್ರ ಅಂದರೆ ಪ್ರಾಕೃತ ದೇಹ ಇಲ್ಲ, ಜ್ಞಾನಾನಂದಮಯ ದೇಹ ಅಂತ ಅರ್ಥ. ಸರ್ವಪ್ರತ್ಯಯ ಹೇತವೇ. ಪ್ರತ್ಯಯ ಅಂದರೆ ಪ್ರತ್ಯಯ ಹೇತವೇ ಅಂದ್ರೇನು? ಎಲ್ಲ ವಿಧದ ಜ್ಞಾನ ಬರಲಕ್ಕೂ ನೀನೇ ಸಾಧನ. ಪುರುಷೇಶ ಪ್ರಧಾನಾಯ. ಪುರುಷರಲ್ಲಿ ಪ್ರಧಾನರಿಗೆ ಪ್ರಧಾನ ನೀನು. ಪುರುಷ ಈಶಾ ಪ್ರಧಾನ, ವರದೇಶ ವರಪ್ರದಂ ಇದ್ದಾಗ ಪುರುಷಾಣ ಮೀಶಾ ಪುರುಷೇಶಾ ತೇಷಾಂ ಪ್ರಧಾನಾಯ. ಅಂಥವರೇ ಪ್ರಧಾನನಾದಂತಹ ಬ್ರಹ್ಮಣೇ ಅನಂತ ಶಕ್ತಯೇ. ಬ್ರಹ್ಮ ಅಂದ್ರೆ ಯಾರು? ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮಶಬ್ದಕ್ಕೆ ಯಾರರ್ಥ? ಕೃಷ್ಣ, ನಾರಾಯಣ ಅಂತ ಅರ್ಥ. ಅನಂತ ಶಕ್ತಿ ನಿಂದು. ಎಂಥ ಶಕ್ತಿ? ಅನಂತ. ನಯತಿ ನಮಸ್ತೆ ವಾಸುದೇವಾಯ ಸರ್ವಭೂತಕ್ಷಯಾಯ ಚ ಋಷಿಕೇಶ ನಮಸ್ತುಭ್ಯಂ ಪ್ರಪನ್ನಂ ಪಾಹಿ ಮಾಂ ಪ್ರಭೋ. ನಮಸ್ತೆ ವಾಸುದೇವಾಯ, ವಾಸುದೇವಾಯ ತೇ ನಮಃ. ಸರ್ವಭೂತ ಸರ್ವಭೂತಕ್ಷಯಾಯ ಚ, ಸರ್ವ ಪ್ರಾಣಿಗಳಿಗೆ ಕ್ಷಯ ಮಾಡೋನು ಅಂದರೆ ಪ್ರಳಯ ಮಾಡತಕ್ಕಂಥವನು ನೀನೇ. ಸೃಷ್ಟಿ ಮಾಡೋನು ನೀನೇ, ಪ್ರಳಯ ಮಾಡೋನು ನೀನೇ. ವಾಸುದೇವ ಅಂದರೆ ಮೋಕ್ಷ ಕೊಡೋನು, ಸರ್ವಭೂತಕ್ಷಯ ಅಂದರೆ ಪ್ರಳಯ ಮಾಡೋನು. ಋಷಿಕೇಶ ನಮಸ್ತುಭ್ಯಂ, ಋಷಿಕೇಶ ಅಂದರೆ ಇಂದ್ರಿಯೇಶ. ಋಷಿಕಾಣಿ ಇಂದ್ರಿಯಾಣ್ಯಾಹು, ಋಷಿಕಗಳು ಇಂದ್ರಿಯಗಳು, ಅವುಗಳಿಗೆ ಸ್ವಾಮಿ ನೀನು. ತುಭ್ಯಂ ನಮಃ. ಪ್ರಪನ್ನಂ ಪಾಹಿ ಮಾಂ ಪ್ರಭೋ. ಪ್ರಪನ್ನಂ ಪಾಹಿ ಪಾಹಿ ಮಾಂ ಪ್ರಭೋ, ನಾನು ಪ್ರಪನ್ನನಾಗಿದ್ದೇನೆ, ನನ್ನನ್ನು ಪಾಲಿಸು ಅಂತ ಕೇಳಿಕೊಂಡ. ಅರ್ಜುನ ಕೂಡ ಹಾಗೆ ಕೇಳ್ಕೊಂಡಿದ್ದಕ್ಕೆ ಉದ್ಧಾರ ಮಾಡಿದ. ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಅಂತ ಕೇಳಿಕೊಂಡ ಉಪದೇಶ ಮಾಡ್ತಾನೆ. ಅಕ್ರೂರ ಕೂಡ ಪ್ರಪನ್ನಂ ಪಾಹಿ ಮಾಂ ಪ್ರಭೋ. ಇದು ಶ್ರೀಮದ್ಭಾಗವತೆ ದಶಮಸ್ಕಂದೆ ಅಷ್ಟ ತ್ರಿಂಶೋಧ್ಯಾಯ. ದುರಾಪಂ ದುಷ್ಪಾಪಂ ಯೋ ಅಶಕ್ತ ಸೋಹಂ ತವ ತವ ಅಂಘ್ರಿಂ ಉಪಗತ ಅಸ್ಮಿ ಅಂಘ್ರಿ ಉಪಗತೌ ಯೇನ ಸ ತಥಾ ಅಪಿ ಶಬ್ದ ಏವಾರ್ಥೇ ಯಜ್ಜ ತವಾಂಘ್ರಿ ಉಪಾಸನಂ ಚ ಅಸತಾಂ ದುರಾಪಂ ದುಷ್ಪಾಪಂ ತತ್ ಭವದನುಗ್ರಹಂ ತದನುಗ್ರಹ ಹೇತುಕಂ ಮನ್ನೇ. ಹೇ ಅಬ್ಜನಾಭಾ ಯರ್ಹಿ ಯದಾ ಸತಾಂ ತ್ವಯಿ ಮತಿರ್ಮನಬುದ್ಧಿ ಮತಿ ಮನನಬುದ್ಧಿ ಸ್ಯಾತ್ ತರ್ಹಿ ಪುಂಸಃ ಅಧಿಕಾರಿ ವರ್ಗಸ್ಯ ಸಂಸರಣಾತ್ ಸಂಸಾರಾದ ಅಪವರ್ಗ ಮೋಕ್ಷೋ ಭವೇ. ನೀನು ಅನುಗ್ರಹ ಮಾಡಬೇಕು, ಸದುಪಾಸನೆ ಆಗಬೇಕು, ನೀನು ದರ್ಶನ ಕೊಡಬೇಕು, ಆಗ ಸಂಸಾರ ಬಿಡುಗಡೆ ಆಗ್ಬೇಕು, ಹೊರತು ಬೇರೆ ದಾರಿ ಇಲ್ಲ. ವಿಜ್ಞಾನ ಮಾತ್ರಾಯ ವಿಜ್ಞಾನ ಸ್ವರೂಪಾಯ ದೇಹ ಸರ್ವ ಪ್ರತ್ಯಯ ಹೇತವೇ ಸರ್ವಜ್ಞಾನ ಕಾರಣಾಯ ಪುರುಷೇಶ ವಿರಿಂಚಿ ಈಶಃ ಮುಂದೆ ಪ್ರಧಾನಾಯ ಏನೋ ಬಿಟ್ಟೋಗಿದೆ ಈಶ ಪದ ಬಿಟ್ಟೋಗಿದೆ. ಪುರುಷೇಶ ಯೋಗೋ ವಿರಿಂಚಿ ಶಂಕರ ಯೋಗೋ ಶಾಲೆ ಇಷ್ಟು ಹೊಡೆದು ಜಾಗ ಬಿಟ್ಬಿಟ್ಟಿದ್ದಾರೆ ಸೇರಿಸ್ಬೇಕು. ವಿರಿಂಚ ಶಂಕರ ಯೋಗೋ ಬ್ರಹ್ಮರುದ್ರದೇವರಿಗೆ ಪುರುಷ ಪುರುಷಾಣಾಮೀಶ ಪುರುಷೇಶ ಒಂದರ್ಥ. ಪುರುಷ ಶಬ್ದಕ್ಕೆ ಪುರುಷೋ ವಿರಿಂಚ ಅಂತ ಒಂದು ಅರ್ಥ ಇದೆ. ಪುರುಷ ಅಂದರೆ ಬ್ರಹ್ಮದೇವರು, ಈಶ ಅಂದರೆ ರುದ್ರದೇವರು. ಅವರಿಗೆ ಸ್ವಾಮಿನೇನು? ಪುರುಷೇಶ. ಪ್ರಧಾನಾಯ ಅವರಿಗೂ ಪ್ರಧಾನನಾದವ. ಸರ್ವಭೂತ ಕ್ಷಯಾಯ ಸರ್ವಭೂತ ನಿವಾಸಾಯ ಕ್ಷಾ ಶಬ್ದಕ್ಕೆ ಒಂದು ನಾಶ ಮಾಡೋ ಅಂತ ಒಂದರ್ಥ. ಇನ್ನು ಕ್ಷಿತಿ ನಿವಾಸಗತ್ಯ ಒಂದು ಇನ್ನೊಂದು ಧಾತು ಇದೆ. ಕ್ಷಿತಿ ನಿವಾಸಗತ್ಯವು ಅಂತೆ ಸರ್ವಭೂತಗಳಿಗೆ ಆಶ್ರಯ ಕೊಡೋನು ನೀನು ಅಂತ ಇನ್ನೊಂದು ಅರ್ಥ. ನಾಶಕ ಅಂತನೂ ಅರ್ಥ, ಆಶ್ರಯದಾತ ಅಂತನೂ ಅರ್ಥ. ಅಷ್ಟೇ ಮುಕ್ತಾಯ ಮಾಡ್ತಾರೆ. ಮುಂದೆ ಅಕ್ರೂರನ ಕೃಷ್ಣ ಕಳಿಸಿಕೊಡೋದು, ಈ ಚಾಡೂರು ಮುಷ್ಟಿಕರ ಪ್ರಸಂಗ, ಆಮೇಲೆ ಅವ್ರ ಇದೆಲ್ಲ ಬರೋದು, ಅದು ಅಗಸ ತ್ರಿವಕ್ರೆ ಅದೆಲ್ಲ ಕತೆ. ಅದು ನಾಳೆ ಅಲ್ಲ, ನಾಡಿದ್ದಲ್ಲ, ಬುಧವಾರ ಕಟ್ಟಿದಾಗ ಬುಧವಾರದ ದಿವಸ ಸರ್ವೇ. ಪ್ರಪನ್ನ ಅಂದ್ರೆ ಏನು? ಸರ್ವಾತ್ಮನ ಶರಣ ಹೊಂದಿದವನು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನಾ ಶ್ರೀಯತಾಂ.